तस्मिन् महेन्द्र भवने महासुरः महाबलः निर्जितलोकः एकराट् रेमे अभिवन्द्याङ्घ्रियुगः सुरादिभिः प्रतापितैः ऊर्जितचण्डशासनः तस्मिन् महेन्द्र भवने इन्थ महेन्द्रन अरमनेयल्लि महासुरः महासुरनाथ हिरण्यकश्यपु महाबलः महाबलिष्ठ निर्जितलोकः ಎಲ್ಲ ಲೋಕಗಳನ್ನು ಗೆದ್ದವನಾಗಿ ಏಕರಾಟ್ ಏಕಚಕ್ರಾಧಿಪತಿಯಾಗಿ ಆಡ್ತಾ ಇದ್ದಾನೆ. ರೇಮೇ ಅಭಿವಂದ್ಯಾಂಗ್ರಿಯುಗ ಸುರಾದಿಭಿ ಪ್ರತಾಪಿತೈ ದೇವತೆಗಳಿಂದ ಕೂಡ ಅಭಿವಂದ್ಯ ಅಂಗ್ರಿಯುಗ ವಂದ್ಯವಾದಂಥ ಎರಡು ಪಾದಗಳನ್ನು ಹೊಂದಿದ್ದಾನೆ. ಈ ದೇವತೆಗಳಿಂದಲೇ ಯಾಕೆ ಭಕ್ತಿ ಮಾಡ್ತಾರೆ ಅಂದರೆ ಪ್ರತಾಪಿತೈ ಬಹಳ ನೊಂದವರಿಂದ ಪೀಡಿಸಿ ಪೀಡಿಸಿ ಅವರಿಂದ ತಾನು ನಮಸ್ಕಾರ ಮಾಡಿಸ್ಕೊಳ್ತಾ ಇದ್ದ. ಈ ಆಫೀಸರ್ ಕೆಟ್ಟ ಆಫೀಸರ್ ಸಲ್ಯೂಟ್ ಹೊಡಿಬೇಕಲ್ಲ, ಹಾಗೆ ಕೆಟ್ಟ ಆಫೀಸರ್ ಅಂತ ಗೊತ್ತು, ಎಲ್ಲ ಕರಪ್ಟ್, ಇವನು ದುಷ್ಟ ಮಹಾದುಷ್ಟ, ಇಲ್ಲಿ ನಮಸ್ಕಾರ ಸರ್ ಅನ್ಲೇಬೇಕು ಅವನಿಗೆ. ಯಾಕೆ ಇದು ಅಧಿಕಾರ ಪ್ರತಾಪಿತೈ ನೋಯಿಸಿ, ಇಲ್ಲದ್ರೆ ಮತ್ತೊಂದು ಆಕ್ಷನ್ ತಗೋತಾನೆ ಮತ್ತೆ ಅವನು. ಅಲ್ಲ ಅದು ಮಾಡದೆ ಹೋದ್ರೆ ಮತ್ತಿನ್ನೂ ತೊಂದರೆ ಕೊಡ್ತಾನೆ ಮೊದಲಿಗಿಂತ ಹೆಚ್ಚಾಗಿ. ಪ್ರತಾಪಿತೈ ಊರ್ಜಿತ ಚಂಡಶಾಸನ, ಊರ್ಜಿತವಾದ ಚಂಡಶಾಸನ, ಕ್ರೂರ ಚಂಡ ಅಂದ್ರೆ ಕ್ರೂರ, ಕ್ರೂರವಾದ ಶಾಸನ ಮಾಡಿದ ಹಿರಣ್ಯಕಶಿಪು. ಹಾಗೆ ದೇವತೆಗಳಿಂದನೂ ಕೂಡ ಬಲಾತ್ಕಾರದಿಂದ ವಂದಿತನಾಗಿ ವಾಸ ಮಾಡ್ತಾ ಇದ್ದಾನೆ. ತಮಂಗಮತ್ತಂ ಮಧುನೋರು ಗಂಧಿನ ವಿವೃತ್ತ ತಾಮ್ರಾಕ್ಷಮಶೇಷಧಿಷ್ಣ್ಯಪಾಹ ಉಪಾಸತೋಪಾಯನ ಪಾಣಿಭಿರ್ವಿನಾ ತ್ರಿಭಿಸ್ತಪೋ ಯೋಗ ಬಲೌಜ ಸಂಪದಂ. ತಂ ಅಂಗ ಮತ್ತಂ ಮಧುನೋರು ಗಂಧಿನ ವಿವೃತ ತಾಮ್ರಾಕ್ಷಂ ಅಶೇಷಧಿಷ್ಣ್ಯಪಾಹ ಉಪಾಸತ ಉಪಾಯನ ಪಾಣಿಭಿಃ ವಿನಾ ತ್ರಿಭಿಃ ತಪೋಯೋಗ ಬಲೌಜ ಸಂಪದಂ. ತಂ ಅಂಗ ಪರಿಶಿತ್ ರಾಜ ಅಥವಾ ಇಲ್ಲಿ ಧರ್ಮರಾಜ, ಆಶ್ಚರ್ಯ ಪರಿಶಿತರಾದರೆ ಶುಕಮುನಿಗಳು ಹೇಳುತ್ತಾರೆ, ನಾರದರು ಧರ್ಮರಾಜ ಹೇಳುತ್ತಾರೆ. ಧರ್ಮರಾಜ ಏನಾಗಬೇಕಿತ್ತು ನನಗೆ ತಾತ ಅಂತ ಆಯ್ತಾ. ಸೊ ಇಬ್ಬರು ಒಂದೇ ಕಥೆನೇ ಕೇಳ್ತಾ ಇದ್ದಾರೆ. ತಮ್ಮ ಅಂಗ ಎಲೆ ಧರ್ಮರಾಜನೇ, ತಮ್ಮ ಮತ್ತಂ ಮಧುನ ಉರುಗಂಧಿನ, ಉರುಗಂಧಿನ ಶ್ರೇಷ್ಠವಾದಂತಹ ಸುವಾಸನೆಯಿಂದ ಕೂಡಿದಂತಹ ಒಂದು ಮಧುವಿನಿಂದ ಮತ್ತನಾದಂತಹ ಅವನನ್ನ ವಿವೃತ್ತ ತಾಮ್ರಾಕ್ಷಂ, ಕಣ್ಣು ತಿರುಗ್ತಾ ಇದ್ದ ಕೆಂಪು ಕಣ್ಣುಗಳನ್ನು, ಅವನ ಕುಡಿದೋರಿ ಕಣ್ಣು ಕೆಂಪಾಗುತ್ತಲ್ಲ ಹಾಗೆ, ವಿವೃತ್ತ ತಾಮ್ರಾಕ್ಷಂ ಅದನ್ನು ನೋಡಿದ ತಕ್ಷಣ ಕುಡಿದೀರಾ ಅಂತ ಕೇಳ್ತಾರೆ ಕಣ್ಣು ನೋಡಿದ ತಕ್ಷಣ. ಅದಕ್ಕೆ ವಿವೃತ್ತ ತಾಮ್ರಾಕ್ಷಂ ಅಶೇಷ ಧಿಷ್ಣ್ಯಪಾಹ, ಧಿಷ್ಣ್ಯಪ ಅಂದ್ರೆ ಲೋಕಪಾಲಕರು, ಎಲ್ಲ ಲೋಕಪಾಲಕರುಗಳು ಕೂಡ ಉಪಾಸತ ಉಪಾಸನೆ ಮಾಡಿದರು. ಹೇಗೆ ಉಪಾಯನ ಪಾಣಿಭಿಹಿ, ಉಪಾಯನ ಅಂದ್ರೆ ಕಾಣಿಕೆ, ಕೈಯಲ್ಲಿ ಕಾಣಿಕೆ ಹಿಡ್ಕೊಂಬಂದ ಅವನಿಗೆ ವಿಶೇಷ ರೀತಿಯಲ್ಲಿ ಗೌರವವನ್ನು ತೋರಿಸಬೇಕಾಗಿತ್ತು. ತ್ರಿಭಿಸ್ ಮಧು ಅಂದ್ರೆ ಮದ್ಯ, ಜೇನುತುಪ್ಪ ಅಲ್ಲ ಇಲ್ಲಿ ಮದ್ಯ ಅಂತ ಅರ್ಥ, ಮಧುಪಾನ ಅಂತಾರೆ. ಮಧುಪಾನದಲ್ಲಿ ಏನಂತ ಜೇನುತುಪ್ಪ ಅಂತ ಕರೀತಾರೆ ಅದಕ್ಕೆ. ಮಧುಪಾನ ಅಂಬದೇನದು, ಇವತ್ತು ಡ್ರಿಂಕ್ಸ್ ಅಂದ ತಕ್ಷಣ ಯಾವ ಕಡೆ ಹೋಗುತ್ತೆ, ಈ ಕಾಫಿನೂ ಡ್ರಿಂಕ್ ಹಾಲು ಡ್ರಿಂಕ್ ಆ ಡ್ರಿಂಕ್ ಅಂತಾನೆ ಅರ್ಥ. ಸೊ ಮಧುಪಾನ ಅಂದ್ರೆ ಇವರಿಗೆಲ್ಲ ಮಧುಪಾನ ಅಂದ್ರೆ ಯಾವುದು, ಜೇನಲ್ಲ ಮದ್ಯಪಾನನೇ ಮಧುಪಾನ. ಅದ ಅರ್ಥ ಮಾಡಿಕೊಂಡ್ರೆ ಅವ್ರ ಎಂಥ ಮಹಾದುಷ್ಟ, ಅಷ್ಟೆಲ್ಲ ಮಾಡಿದ ಎಲ್ಲ ದುರಭ್ಯಾಸಗಳೆಲ್ಲ ಅವನಿಗಿತ್ತು. ಅದನ್ನ ಮಾಡಿ ಮಾಡಿಕೊಂಡು ಅವರಲ್ಲಿ ಎಲ್ಲರನ್ನು ಪೀಡಿಸ್ತಾ ಇದ್ದಾನೆ, ದುಷ್ಟನಾದ ಅವನು. ಮತ್ತೆ ಹೇಳ್ತಾ ಕಿಂಚಿತ್ರ ಉಪಾಯನ ಸರ್ವೇ ವಿನಾ ದೇವಾನ್ ಹಿರಣ್ಯಕೆ ಇತಿ ವಚನ. ಇಲ್ಲಿ ಕೆಲವು ವಿಷಯ ಹೇಳ್ತಾರೆ. ವಿನಾ ತ್ರಿಭಿ, ಮೂರು ಜನ ಮಾಡಲಿಲ್ಲವಂತ ಅವನಿಗೆ. ಯಾರ್ಯಾರು? ಆದಿತ್ಯ ವಸುರುದ್ರೈಹಿ, ಆದಿತ್ಯರು ವಸುಗಳು ರುದ್ರರು. ಮರುದಾದಿ ದೇವಾನಾಮೇಶು ಅಂತರ್ಭಾವ ವಿಷಯ ತ್ರಿಧಾ ಭಿನ್ನೈಹಿ ತದುಕ್ತಂ. ಅದಕ್ಕೆ ಆಚಾರ ಕೊಟ್ಟು ಪ್ರಮಾಣವನ್ನು ಕೋಟ್ ಮಾಡ್ತಾರೆ. ಆದಿತ್ಯ ವಸವೋ ರುದ್ರಾಹ ತ್ರಿವಿಧಾ ಹಿಸುರಾಯತಃ ಮರುತಶ್ಚೈವ ವಿಶ್ವೇಚ ಸಾಧ್ಯಾಶ್ಚೈವ ಚ ತದ್ಗತಃ ಅತಸ್ತ್ರಯ ಇತಿ ಪ್ರೋಕ್ತಃ ಚತ್ವಾರೋ ಮಾನುಷಾಸ್ಮೃತಃ ಇತಿ. ಆದಿತ್ಯ ವಸು ರುದ್ರ ಮೂರು ಜನಗಳನ್ನು ಕೂಡ ಮೂರು ಗುಂಪಿನ ದೇವತೆಗಳು ಅಂತ ಕರೀತಾರೆ. ಇವರು ಉಪಾಯನಂ ದದು ಸರ್ವೇ ವಿನಾ ದೇವಾನ್ ಹಿರಣ್ಯಕ್ಕೆ, ಇವರು ಬಿಟ್ಟು ಉಳಿದವರೆಲ್ಲ ಅವರಿಗೆ ಕಾಣಿಕೆ ಕೊಟ್ಟು ಗೌರವಿಸಿದರು. ವಚನಾತ್ನ ಬ್ರಹ್ಮ ವಿಷ್ಣು ಮಹೇಶ್ವರಿ ಇತ್ಯರ್ಥೋ ಗ್ರಾಹ್ಯ. ಕೆಲವು ಬೇರೆ ಅರ್ಥ ಮಾಡಿದ್ದಾರೆ, ಮೂರು ಜನನ ಬಿಟ್ಟು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಬಿಟ್ಟು ಅಂತ ಅರ್ಥ ಮಾಡಿದ್ದಾರೆ. ಆ ಮೂರು ಜನ ಬಿಟ್ಟು ಅಲ್ಲ, ಅವ್ರು ಭಾರಿ ಮೇಲಾದರು. ಆದಿತ್ಯ ವಸು ರುದ್ರ ಮೂರು ಜನ ಮೂರು ಗುಂಪಿನ ದೇವತೆಗಳನ್ನು ಬಿಟ್ಟು. ಕಿಂಚಾತ್ರೇಯದಂ ತಾತ್ಪರ್ಯಂ, ಅದಕ್ಕೆ ಅರ್ಥವನ್ನು ಹೇಳ್ತಾರೆ, ವಿಶೇಷಾರ್ಥ. ತಥಾ ಹಿ ದ್ವಿವಿಧ ದೇವಾಹ, ದೇವತೆಗಳು ಎರಡು ವಿಧ. ಯಜ್ಞಭಾಗ ಭುಜ ತದ್ದಭುಜ, ಯಜ್ಞಭಾಗವನ್ನು ಸ್ವೀಕಾರ ಮಾಡತಕ್ಕಂಥ ದೇವತೆಗಳು, ಸ್ವೀಕಾರ ಮಾಡದೇ ಇರತಕ್ಕಂಥ ದೇವತೆಗಳು ಅಂತ ಎರಡು ವಿಧ. ಗೆಜಿಟೆಡ್ ನಾನ್ ಗೆಜಿಟೆಡ್ ಅಂತೀವಲ್ಲ ಹಾಗೆ. ತತ್ರ ಪ್ರಥಮೇ ತ್ರಿಧಾ ಭಿನ್ನಾಹ, ಅದರಲ್ಲಿ ಯಜ್ಞಭಾಗ ಸ್ವೀಕಾರ ಮಾಡರು ಮೂರು ಗುಂಪಿನವರು. ಜಾತಿ ಭಿನ್ನತ್ವಾತ್ ಮಂತ್ರೇಣ ಆಹ್ವಾನೇನ ಸಮೂಹನೇ ಸಮೂಹೇನ ಆಗಮಾನ ಅಚ್ಚ, ಅವರು ಗುಂಪುಗಳೇ ಬೇರೆ. ಮಂತ್ರಗಳನ್ನು ಹೇಳಿದಾಗ ಗುಂಪು ಗುಂಪಾಗೇ ಬರ್ತಾರವರು. ಚರಮೇಶು ಸುರಶಬ್ದ ಮಾತ್ರ ವರ್ತತೆ, ಈ ಕೊನೆಯವರಲ್ಲಿ ಸುರ ಅಂತ ಕರೀತಾರೆ, ಆದ್ರೆ ಅವರಿವರಲ್ಲ, ಯಜ್ಞಭಾಗ ಭಕ್ತರುಗಳಲ್ಲ. ತದಂತೆ ವಾಸಿವತ್ ವರ್ತಮಾನ, ಅವರ ಶಿಷ್ಯರಂತೆ ಜೊತೆಗಿರ್ತಾರೆ, ಹತ್ಯವಾಸಿ ಶಿಷ್ಯರು ಶಿಷ್ಯರಂತೆ ಜೊತೆಗಿರ್ತಾರೆ. ಅಯಜ್ಞಭಾಗೇಶ್ವಪಿತು ಸುರಶಬ್ದ ಪ್ರಯುಜ್ಯತೆ ಯಜ್ಞಭಾಗ ಭುಜಸ್ತ್ವೇವ ತ್ರಯೇತ್ಯಭಿಶಬ್ದಿತಾ ಇತಿ ವಚನ. ಅಯಜ್ಞಭಾಗೇಶ್ವಪಿ, ಯಜ್ಞಭಾಗ ಸ್ವೀಕಾರ ಮಾಡದೇ ಇರತಕ್ಕಂತಹ ದೇವತೆಗಳಿಗೂ ಸುರ ಅಂತ ಹೆಸರಿದೆ. ಯಜ್ಞಭಾಗ ಭುಜಸ್ತ್ವೇವ ತ್ರಯೇತ್ಯಭಿಶಬ್ದಿತಾ, ಆದರೆ ತ್ರಯ ಅಂತ ಟೆಕ್ನಿಕಲಿ ಕರೆದಾಗ ಏನಾಗಬೇಕು, ಯಜ್ಞಭಾಗ ಸ್ವೀಕಾರ ಮಾಡೋ ದೇವತೆಗಳೇ ಆಗಬೇಕು. ವಿಶೇಷ ಅಂಶ, ಆಫೀಸರ್ ಅಂದ ತಕ್ಷಣ ಗೆಲ್ಸಿನ ಎರಡೂ ಆಗಬಹುದು ಅವರು, ಗೊತ್ತಾಯ್ತಾ, ಆ ಸಾವು ರಫ್ಲಿ ಕರೆದು ಬಿಡ್ತಾರೆ. ಆದ್ರೆ ವಿಶೇಷ ಏನ್ ತಿಳ್ಕೋಬೇಕು ನಾವು, ಪ್ರಸಂಗ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಇತಿ ವಚನಾದಯ ವಿಶೇಷ ಕಲ್ಪ್ಯತೆ ಇತಿ, ಇತೋಪ್ಯತ್ರ ಚಿತ್ರಸಂಖ್ಯಾಯ ಆದಿತ್ಯಾದಯ ಉಚ್ಯತೆ ತೆಂಗಿ ಕರ್ತವ್ಯಂ. ದೈತ್ಯಸ್ಯ ದೇವೋಪಾಸ್ಯತ್ವೇ ಸದಾ ಸತ್ಯ ಶೋಭಾ ಜಾಮಯಶಃ ಸ್ಯಾತ್ ತದನುಪನ್ನಂ ಪ್ರಮಾಣ ವಿರೋಧ. ಆಗ ಏನ್ ಬರ್ತಾ ಇತ್ತು, ದೇವತೆಗಳು ನಿಜವಾಗ್ಲೂ ಉಪಾಸನೆ ಮಾಡಿಬಿಟ್ಟಿದ್ರೆ ಸದ್ಯಶು ಭಾಜಾಂ ಅಯಶಸ್ಯ, ಒಳ್ಳೆ ಕೀರ್ತಿವಂತರಾದವರಿಗೆ ಅಪಕೀರ್ತಿ ಬರೋದು. ಅಲ್ಲಿಗೆ ಹೋಗಿ ಬಂದಿರಲಿಲ್ಲ ಅಂಥವ್ರ ಕಾಲು ಹಿಡಿಬೇಕಾ ನೀವು ಅಂತ ಕೇಳ್ತಾರಲ್ಲ, ಆ ಥರ ಎಷ್ಟೊತ್ತು ಅಲ್ಲಿ ತೀರ್ಥ ತೊಗೊಂಡ್ಬಿಟ್ರೆ ಅಂತಾರಲ್ಲ, ಹಾಗೆ ಯಾರೋ ಅಯೋಗ್ಯರಂತ ಕೈಯಲ್ಲಿ ತೊಗೊಂಡ್ಬಿಟ್ಟಾಗ ಅದು ಮರ್ಯಾದೆ ಹೋಗೋ ಕೆಲಸ, ಅದಕ್ಕೆ ದೇವತೆಗಳನ್ನ ಸೇರಿಸ್ಕೋಬಾರ್ದು. ಸದ್ಯ ಶೋಭಾಜಾಂ ಅಯಶಃ ಸ್ಯಾತ್ ತದನುಪನ್ನಂ ಪ್ರಮಾಣ ವಿರೋಧ ತದಿತರೇವ. ಆದ್ದರಿಂದ ಇತರೇಷಾಂ ಉಭಯಭಕ್ತಂ ಇತಿ ಈಶ್ವರ ಕೃಪ್ತ ವಿಧವಿತಿ. ಆದ್ದರಿಂದ ಆರ್ಥನೆ ಮಾಡಬೇಕು, ಯತ್ರ ಕ್ವಚ ಜೈಷಸ್ಥಾನ ಮನ್ನೇಷಾ ವಿತಿ ಕೇಶವ ಸರ್ವತ್ರಾಪಿ ದು ದೇವಾನಾಂ ಇತ್ಯನ್ಯಾನ್ ಪೂಜಯೇತ್ ಕ್ವಚಿತ್ ಇತ್ಯುಕ್ತೇಶ್ಚೇ ಯೋಗಃ ಸನ್ನಹನಃ ಇತ್ಯಭಿಧಾನ ತಣಿಮಾದಿನ ನಿಮ್ಮ ನಾನೋಪಾಯ ಉಪಸ್ಥಾನಿ ಭೂತಃ. ಕೊಟ್ಟಿರಿ ಮೇಲೆ ಏನಾಯ್ತು, ದೇವತೆಗಳು ಯಜ್ಞಭಾಗ ಭೋಗ ಮಾಡದೇ ಇರತಕ್ಕಂಥ ದೇವತೆಗಳಿಂದ ಕೂಡ ಏನಾದ, ಅವನು ಒಂದೇನಾಗಿ ಬಿಟ್ಟು ಕೂತು ಉಪಾಯನ ಪಾಣಿಗಳಾಗಿ ಅವನನ್ನು ಗೌರವಿಸಬೇಕ ಸ್ಥಿತಿ ಬಂತು. ಇದರಿಂದ ಏನಾಯ್ತು, ಇದೆಲ್ಲ ಬ್ರಹ್ಮದೇವರ ವರದಿಂದ ಆದ ಉನ್ಮತ್ತತನ. ಆದ್ದರಿಂದ ಗ್ರೇಟೆಸ್ಟ್ ಅವಂದಲ್ಲ, ವರಪರದಿಂದ ಬಂದವರಿಗೆಲ್ಲ ವರ ಕೊಟ್ಟವರು ಗ್ರೇಟೆಸ್ಟ್ ಅವರು ಇವರದಲ್ಲ. ಜಗೃಹುರ್ ಮಹೇಂದ್ರಾಸನ ಮೋಜಸ ಸ್ಥಿತಂ ವಿಶ್ವಾವಸು ಸ್ತುಂಬುರು ರಸ್ಮದಾದಯ ಗಂಧರ್ವ ಸಿದ್ಧಾರುಷಯೋಸ್ತು ವನ್ಮುಹು ವಿದ್ಯಾಧರ ಅಪ್ಸರಸಶ್ಚ ಪಾಂಡವ. ಮತ್ತೇನಾಯ್ತು, ಜಗುರು ಮಹೇಂದ್ರಾಸನ ಮೋಜಸ ಅಸ್ಥಿತಂ ವಿಶ್ವಾವಸು ತುಂಬುರುಹು ಅಸ್ಮದಾದಯ ಮಹೇಂದ್ರಾಸನ ಓಜಸ ಅಸ್ಥಿತಂ. ಮಹೇಂದ್ರನ ಆ ಸಿಂಹಾಸನವನ್ನು, ಸಿಂಹಾಸನ ಮೇಲೆ ಕೂತಂತೆ ಹೋಗಿ, ಓಜಸ ತನ್ನ ಈ ಒಂದು ಸಾಮರ್ಥ್ಯದಿಂದ ಅಸ್ಥಿತಂ ಏರಿ ಕುಳಿತಂಥ ಅವನನ್ನ ವಿಶ್ವಾವಸು ತುಂಬುರುಹು ಅಸ್ಮದಾದಯ ಜಗುಹು. ವಿಶ್ವಾವಸು ಗಂಧರ್ವ, ತುಂಬುರು ಗಂಧರ್ವ, ಅಸ್ಮತ್ ನಾವು ಮೊದಲಾದವರು, ನಾರದ ಮುನಿಗಳು, ನಾವೆಲ್ಲ ಕೊಂಡಾಡಬೇಕಾಯ್ತು ಅಂತ ಹೇಳ್ತಾರೆ. ಕೂತ್ಕೊಂಡು ನನ್ನ ಬಗ್ಗೆ ಶೋಕ ಮಾಡಿ ಹಾಡ್ರಿ ಅಂತ ಹೇಳ್ತಾ ಇದ್ದೆ, ಏನ್ ಮಾಡ್ಬೇಕಾಗಿತ್ತು, ಹಾಡ್ಲೇಬೇಕು ಅವರು. ಯಾಕೆಂದ್ರೆ ಭಯ ಭಯ ಹುಟ್ಟಿಸಿ ಮಾಡ್ತಾ ಇದ್ದ, ನಾದರೂ ಒಪ್ಕೋತಾರೆ. ಅಸ್ಮದಾದಯ ನಮ್ಮಂಥವರು ಕೂಡ ಮಾಡಬೇಕಾಯ್ತು, ನಾನೇ ಮೊದಲಾದವರು ಕೂಡ, ವಿಶ್ವಾವಸು ತುಂಬರುಗಳು ಕೂಡ, ಸಾಮಾನ್ಯ ಗಂಧರ್ವರು ಅಂತ ಹೇಳಲಿಲ್ಲ, ಭಾರಿ ಪ್ರಸಿದ್ಧ ಗಂಧರ್ವರನ್ನೆಲ್ಲ ಕೆಲವು ಸಂಗೀತಗಾರರು, ಯಾರನ್ನ ಕರೆಸಿದ್ರು ಸಂಗೀತಕಾರ ಅಂತ ಕರೆಯೋದಿಲ್ಲ, ಭಾಳ ಹೆಸರು ಮಾಡಿದವ್ರನ್ನ ಕರೆಸ್ತಾರಲ್ಲ ಆ ಟೈಪ್. ಅದಕ್ಕೆ ಇಲ್ಲಿ ವಿಶ್ವಾವಸು ತುಂಬರುಗಳೆಲ್ಲ ದೇವಗಂಧರ್ವರುಗಳು, ಸ್ವತಃ ನಾನು ದೇವಋಷಿ, ನಾವೆಲ್ಲ ಆಡಬೇಕಾಯ್ತು. ಇವರಿಗೆ ಬಲಾತ್ಕಾರ ಆದ್ರಿಂದ ದೋಷ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅನುಸಂಧಾನ ಇದೆ, ಸರ್ವಶಬ್ದ ವಾಚ್ಯತ್ವ ದೇವರಿಗೆ ಗೊತ್ತಿರೋದ್ರಿಂದ ಅವ್ರು ಹೇಳ್ತಿರ್ತಾರೆ ಇವನೇ ತಂದೆ ಅಂತ ತಿಳ್ಕೊಂಡ್ಬಿಡ್ತಾನೆ ಅಷ್ಟೇ. ಇವನು ತಂದೆ ಅಂತ ತಿಳ್ಕೊ, ಎಷ್ಟೋ ಸರ್ತಿ ಪೀಠಗಳಿಗೆ ರಾಜಮಹಾರಾಜ ಬಿರುದುಗಳು ಹೇಳ್ತಾ ಹೋಗ್ತಾರೆ, ಅದು ಪೀಠದ ಬಿರುದುಗಳು ಅವರೆಲ್ಲ ಕೂಡ. ಗೊತ್ತಾ, ರಾಜಾದಿರಾಜ ಮಹಾರ ಇವನು ಅವತ್ತೇ ಸಿಂಹಾಸ ಕೂತಿರ್ತಾನೆ, ಏನು ರಾಜಾದಿರಾಜ ಆಗಿರ್ತಾನೆ, ಶತ್ರುಗಳಿಗೆ ಅಂತ ಏನೋ ಹೇಳ್ತಿರ್ತಾರೆ ಅವೆಲ್ಲ, ಅದ್ರ ಪೀಠದ ಬಿರುದುಗಳೇ ಹೊರತು ಇವರು ಬಿರುದುಗಳಲ್ಲ ಅವು. ಆದ್ರಿಂದ ಇವರಿಗೆ ದೋಷ ಬರೋದಿಲ್ಲ ಅಂತ ಹೇಳಿದಾಗ ಗೊತ್ತಾಯ್ತಾ, ಅದ್ರ ನಾರದಾದಿಗಳಿಂದ ಕೆಲಸ ಮಾಡಬಹುದಾಗಿತ್ತ ಅಂದ್ರೆ ಅವರ ದೌರ್ಜನ್ಯಕ್ಕೆ ಇದು ಸೂಚನೆ ಹೊರತು ಇವರಿಗೆ ಪಾಪದ ಪ್ರಶ್ನೆ ಇಲ್ಲ. ಬಲಾತ್ಕಾರ ಇದ್ದಾಗ ಪಾಪ ಇಲ್ಲ, ಅನುಸಂಧಾನ ಇದ್ದಾಗಲೂ ಪಾಪ ಇಲ್ಲ. ಗಂಧರ್ವ ಸಿದ್ಧ ಋಷಯೋ ಅಸ್ತುವನ್, ಬೇರೆ ಗಂಧರ್ವರು ಸಿದ್ಧರು ಋಷಿಗಳು ಕೂಡ ಸ್ತೋತ್ರ ಮಾಡಿದರು. ಮುಹುರ್ ವಿದ್ಯಾಧರ ಅಪ್ಸರಸಶ್ಚ ಪಾಂಡವ, ವಿದ್ಯಾಧರರು ಅಪ್ಸರೆಯರು ಒಟ್ಟು ಸ್ತೋತ್ರ ಮಾಡೋ ಗುಂಪಿನಲ್ಲ ಉಪಯೋಗ ಮಾಡ್ಕೊಂಡ್ಬಿಟ್ಟವರು. ಏನು ಯಾಕೆ ಯಾರಿಗೆ ದೇವನ ಅವನು, ಅದು ಬೇರೆ, ಅವ್ರು ಸಾತ್ವಿಕ, ಅವನು ವಾಸಿ ಆದರೂ ಕೂಡ ಏನಾಯ್ತು, ವರವರಿಂದ ಬಂದಿತ್ತು, ಹಸರಾವೇಶ ಬಂದಿತ್ತು, ಹೋಗಿಬಿಡುತ್ತೆ ಅಷ್ಟೇ. ಇವನಿಗೆ ಅದು ಮುಖ್ಯ ಆಗಲಿಲ್ಲ, ಇವನು ಎಲ್ಲ ದೇವತೆಗಳು ಅವಮಾನ ಮಾಡೋದಿದೆಯಲ್ಲ, ಅದೇನು ಕಡಿಮೆ ಆದ ಪಾಪ ಅಲ್ಲ ಅದು. ಸೋತ್ತಮ ದ್ರೋಹ ಅನ್ನೋದು ಮಹತ್ತರವಾದ ಪಾಪ, ಆದ್ದರಿಂದ ದ್ರೋಹ ಯಾವ ಮುಖ ಬೇಕಾದ್ರೂ ಇರಬಹುದು, ನವಶಂದ ತಾತ್ಕಾಲಿಕವಾಗಿ ಬಂದವರು ಅಷ್ಟೇ. ಆದರೆ ಇವೊಂದು ಒಟ್ಟು ನವಶಂದ ಎಲ್ಲ ಆಳ್ವಿಕೆ ಇದ್ದಿದ್ದು ಸೇರಿ ಸಾವಿರ ವರ್ಷ, ಇವಂದಾಗಲೇ ಎಷ್ಟೋ ಕಾಲ ಗೋಳಾಡಿಸ್ತಾನೆ ಜಗತ್ತ. ಸಯೇವ, ಮತ್ತು ನವಶ ಸ್ವರ್ಗಲೋಕದಲ್ಲಿ ಮಾತ್ರ ತನ್ನ ತೋರಿಸ್ತಾನೆ, ಬೇರೆ ಕಡೆ ಎಲ್ಲ ತೋರಿಸೋದಕ್ಕೆ ಹೋಗೋದಿಲ್ಲ. ಇವರು ಮೂರು ಲೋಕ ಹಾಳು ಮಾಡ್ತಾ ಇದ್ದಾರೆ, ಜೊತೆಗೆ ಕಣ್ಣಾಕಲಿಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚು ಪಾಪ ಮಾಡ್ತಿರೋದ್ರಿಂದ ಅದು ಬೇಕಾಗಿಲ್ಲ ಅವನಿಗೆ, ಅದಕ್ಕಿಂತ ಹೆಚ್ಚು ಪಾಪಿ ಆಗಿರೋದ್ರಿಂದ ಕಣ್ಣಾಕ್ಬೇಕು ಅಂತ ಏನಕ್ಕೆ ಕಾರಣ ಇಲ್ಲ. ಸಯೇವ ವರ್ಣಾಶ್ರಮಿ ವಿಕ್ರತುಭಿ ಭೂರಿ ದಕ್ಷಿಣೈಃ ಯಜ್ಯಮಾನೋ ಅವಿರ್ಭಾಗಾನ್ ಅಗ್ರಹೀತ್ ಸ್ವೇನ ತೇಜಸಾ. ನೋಡಿ ಎಲ್ಲಿಗೆ ಹೋಗಿದ್ದಾನೆ ಇವನು ಅಂದ್ರೆ, ಸಯೇವ ವರ್ಣಾಶ್ರಮಿಭಿ ಕ್ರತುಭಿ ಭೂರಿ ದಕ್ಷಿಣೈಹಿ ಯಜ್ಯಮಾನ ಅವಿರ್ಭಾಗಾನ್ ಅಗ್ರಹೀತ್ ಸ್ವೇನ ತೇಜಸ. ಆ ಪಾಪ ಭೂಲೋಕದ ಜನಗಳೆಲ್ಲ ವರ್ಣಾಶ್ರಮದಲ್ಲಿರ್ತಕ್ಕ ಜನಗಳು ಭೂರಿ ದಕ್ಷಿಣೈಹಿ ಕೃತುಭಿ ಒಳ್ಳೊಳ್ಳೆ ದಕ್ಷಿಣೆ ಕೊಟ್ಟು ಯಜ್ಞಗಳನ್ನು ಮಾಡ್ತಿದ್ರೆ ಅವಿರ್ಭಾಗಾನ್ ಅಗ್ರಹೀತ್ ಆ ಹವಿಸ್ತಿ ತಗೊಂಡ್ಬಿಡ್ತಿದ್ದಂತೆ ಅವನು. ಗೊತ್ತಾಯ್ತು, ಹವಿಸ್ತನ್ನೇ ತಗೊಂಡೋಗ್ತಾ ಹುಂಡಿ ದುಡ್ಡು ಹಾಕ್ತಾರೆ ಅಂತ ಲಾಟ್ ಈ ಬಟ್ಟೆಗಳು ಹುಂಡಿ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ರೆ ಹಾಗೆ ಹಾಕ್ತಾರ ಇಲ್ಲೇನಾಗಿದೆ, ಅವಿರ್ಭಾಗ ಎಲ್ಲ ತಗೊಂಡ್ಬಿಡ್ತಿದ್ದಂತೆ. ಎಷ್ಟು ಎಷ್ಟು ಉನ್ಮತ್ತ ಅಂತ ಕೇಳಿದರೆ ಇದೆಷ್ಟು ತಪ್ಪಿತ್ತು, ಸರ್ಕಾರಿ ಖಜಾನೆಗೆ ಕೈ ಹಾಕಿದಾಗಾಯ್ತು. ಯಜ್ಜಮಾನೋ ಯಾಕೆಂದ್ರೆ ಆ ಪಾಪ ಇಂದ್ರಾಯ ಸ್ವಾಯ ಅಂತ ಹಾಕೋದು, ಇವನ್ ತಗೊಳ್ಳೋದು ಅದ್ರ ಅರ್ಥ ಆಯ್ತಾ. ಇಂದ್ರಾಯ ಸ್ವಾಯ ಅಂತ ಹಾಕಿದರೆ ಇವನ್ ತಗೊಳ್ಳುತ್ತಿದ್ದ ಅಷ್ಟರ ಮೇಲೆ ಹೊರಬರದಿಂದ ಉನ್ನತನಾಗಿದ್ದ. ಸೇನ ತೇಜಸ್ ಈ ಒಂದು ತನ್ನ ತೇಜಸ್ಸಿನಿಂದಾಗಿ ಹಿರಣ್ಯಕಶಿಪು ಆ ಮಟ್ಟವನ್ನು ಮುಟ್ಟಿದ. ಇನ್ನು ಮುಂದೆ ಪಿತೃಗಳು ಹೇಳ್ತಾರೆ, ಬರೀ ದೇವತೆಗಳಿಗೆ ಅಗ್ರಭಾಗ ಅಷ್ಟೇ ಅಲ್ಲ, ಈ ಪಿತೃಗಳಿಗೆ ಪಿಂಡ ಇಟ್ಟು ಆ ಪಿಂಡನ ಹರಿಸ್ಬಿಡ್ತಿದ್ದಂತ ಅಷ್ಟರ ಮಟ್ಟಿಗೆ. ಯಾರೇ ಏನೇ ಭಾಗ ನನ್ನ ಭಾಗ ಅಂತ ತಿಳ್ಕೊಂಡ್ಬಿಟ್ಟ. ಅಕೃಷ್ಟ ಪಚ್ಚ ತಸ್ಯಾಸೀತ್ ಸಪ್ತದ್ವೀಪವತಿ ಮಹೀ ತಥಾ ಕಾಮದುಗಾ ದ್ಯೌಶ್ಚ ನಾನಾಶ್ಚರ್ಯಪದಂ ನಭಃ. ಅಕೃಷ್ಟ ಪಚ್ಚ ಉಲ್ಲೇಖನ ಮಂತರೇಣ ಸಸ್ಯಾದಿ ಪರಿಪಾಕೋಪೇತ. ಹೊಸ ಒಂದು ವಿಷಯ ಹೇಳ್ತಾರೆ, ಆ ಕಾಲಕ್ಕೆ ಭೂಮಿ ಹೇಗಿತ್ತು ಅಂದ್ರೆ ಅಕೃಷ್ಟ ಪಚ್ಚ, ಕೃಷಿ ಮಾಡಬೇಕಾಗಿ ಅದೇ ಬೆಳೀತಿತ್ತಂತೆ ಬೆಳೆ ಸರಿಯಾಗಿ. ಅರ್ಥ ಆಯ್ತಾ, ಅದೇ ಬೆಳೆ ಹಾಗೆ ಬೆಳೀತಾ ಇತ್ತು. ಸಪ್ತದ್ವೀಪವತಿ ಮಹೀ ಎಲ್ಲಾ ಇಡೀ ಭೂಮಿ ಸಪ್ತದ್ವೀಪಗಳಿಂದ ಕೂಡಿದ ಇಡೀ ಭೂಮಿ ಅಕೃಷ್ಟ ಪಚ್ಚ ಆಸಿ. ಯಾವುದೇ ವಿಧ ವ್ಯವಸಾಯ ಮಾಡಿದ್ರೆ ಒಳ್ಳೆ ಫಲ ಕೊಡ್ತಕ್ಕಂಥ ರೀತಿಯಲ್ಲಿತ್ತು. ಎಷ್ಟು ಸುಲಭ ಆಗುತ್ತ, ಸ್ವತಃ ತನಷ್ಟಾನ ಅಡಿಗೆ ಆಗಿಬಿಟ್ರೆ ಎಷ್ಟು ಆಶ್ಚರ್ಯ ಆಗ್ಬೋದು. ತನಷ್ಟಾನೆ ಬೆಳೆಯೋದಂದ್ರೆ ಅದಕ್ಕಿಂತ ಎಷ್ಟು ಸುಖವಾಗಿ ಮನುಷ್ಯ ಬದುಕಬಹುದಾಗಿತ್ತು. ತಥಾ ಕಾಮಧುಗಾ ದೌಶ್ಚ ಏನು ಅಲ್ಲ, ಅದು ಅವ್ರು ಏನಾಗ್ತಿತ್ತು, ನಾವು ಸೋಮಾರಿಗಳಾಗ್ಬಿಡ್ತೇವೆ ಆ ರೀತಿ ಆದ್ರೆ ಅವ್ರೇ ಆ ಕೆಲಸ ಎಲ್ಲ ಇದಕ್ಕೆ ಉಪಯೋಗಿಸ್ತಾ ಇದ್ರು. ಅರ್ಥ ಆಯ್ತಾ, ಈಗ ಈ ಹಾಸ್ಟೆಲಲ್ಲಿ ಎಲ್ಲ ಅನುಕೂಲ ಯಾತಕ್ಕೆ ಮಾಡ್ಕೊಡ್ತೇವೆ, ವಿದ್ಯಾರ್ಥಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅವನು ಸ್ಟಡಿಗೆ. ಅಂತ ಕೃತಯುಗದಲ್ಲಿ ಎಲ್ಲ ಯಾತಕ್ಕೆ ಚೆನ್ನಾಗಿರ್ತಿತ್ತು ಅಂದ್ರೆ ಸಾಧನೆ ಮಾಡ್ತಾ ಇದ್ರೆ ಒಂದಕ್ಕೊಂದು ಪೂರಕ, ಒಳ್ಳೆ ವಿದ್ಯಾರ್ಥಿಗೆ ಸಹಕಾರ ಕೊಡ್ತಾರೋ ಹಾಕಿ ಕೊಡ್ತೀವಿ, ಮಿಸ್ಯೂಸ್ ಮಾಡ್ಕೊಂಡೆ ತೆಗೆದು ಹಾಕ್ಬಿಡ್ತಾರೆ. ಯಾವಾಗ ಒಂದು ಬರೀ ವಿಶಾಲ ಹೋಗ್ಕೋದ್ರೆ ಸಿನಿಮಾಗೆ ಹೋಗ್ತಕೊಂಡ್ಬಿಟ್ರೆ ಎರಡು ದಿವಸ ನೋಡ್ತಾರೆ, ಆಮೇಲೆ ಡಿಸ್ಯೂಸೇ ಮಾಡ್ತಾರೆ, ಕಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಲಿಯುಗದಲ್ಲಿ ಆಗಿರೋದು ಹಾಕಿ ಎಲ್ಲ ಅನುಕೂಲ ದೇವರು ಯಾತಕ್ಕೆ ಮಾಡ್ಕೊಡ್ತಾರೆ ಅಂತ ಕೇಳಿದರೆ ಸಾಧನೆ ನಿರ್ವಿಘ್ನ ನಡೀಲಿ ಅಂತ ಹೇಳಿಬಿಟ್ಟು ಅದು ದುರುಪಯೋಗ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಏನು ಇದ್ರು ಸಾಧನೆ ಮಾಡೋರು ಏನು ಗೊತ್ತಾ, ಇದೊಂದು ಚಾಲೆಂಜಿಂಗ್ ಇತ್ತು ಹಾಗೆ. ಇಂಥದ್ರಲ್ಲಿ ಸಾಧನೆ ಮಾಡ್ತಿದ್ರೆ ಅದು ಪುಣ್ಯ ಜಾಸ್ತಿ ಆಗ್ತಿತ್ತು ಅವರು. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ದೇವತೆಗಳಿಂದ ದೈತ್ಯರುಗಳಿಂದ ವಿಘ್ನ ಆದಾಗ ಸಜ್ಜನರಿಗೆ ಪರಮಾತ್ಮ ಏನ್ ಮಾಡ್ತಾನಂತೆ, ಸಾಧನೆ ಜಾಸ್ತಿ ಮಾಡಿಸ್ಬಿಡ್ತಾರಂತೆ. ಅದಕ್ಕೋಸ್ಕರ ಅಂತ ಕಾಲದಲ್ಲಿ ಇದು ಮೊದಲು ಸ್ವಲ್ಪ ಹಿಂಸೆ ಆಗುತ್ತೆ ಅದು. ಆದ್ರೆ ಒಟ್ಟು ರಿಸಲ್ಟ್ ಏನಾಗುತ್ತೆ, ಹಿರಣ್ಯಕಶಿಪುವಿನ ಆಳ್ವಿಕೆಯಲ್ಲೂ ಇವರು ಚೆನ್ನಾಗಿದ್ರಲ್ಲಿ ಏನು ಆಶ್ಚರ್ಯ, ಕಲಿಯುಗದಲ್ಲೂ ಸಾಧನೆ ಮಾಡ್ತಾರೆ ಅಂದ್ರೆ ಹಾಗೂ ಹಾಕಿ. ಅದಕ್ಕೆ ಎಷ್ಟೋ ಜನಕ್ಕೆ ತೀವ್ರ ಸಾಧನೆ ಅವಕಾಶ ಆದವಂತ ಆ ಕಾಲಕ್ಕೆ ಸ್ವಲ್ಪ ಕ್ಲೇಶ ಆಗುತ್ತೆ. ಆದ್ರೆ ರಿಸಲ್ಟ್ ಜಾಸ್ತಿ ಇರೋದ್ರಿಂದ ದೋಷ ಅಲ್ಲ ಸಾಧಕರಿದ್ರು. ಆ ಯುಗದ ವಾತಾವರಣ ಕಲಿಯುಗದಲ್ಲಿ ನ್ಯಾಚುರಲ್ ಆಗೇ ದಾರಿ ತಪ್ಪಿರ್ತಾರೆ, ಅಲ್ಲಿ ಹಾಗಲ್ಲ, ಒತ್ತಾಯದ ದಾರಿ ತಪ್ಪತಕ್ಕಂಥ ಕಾಲ ಇತ್ತು, ಅವ್ರಿಗೆ ಪುಣ್ಯ ಬಂದ್ಬಿಡ್ತಾ ಇತ್ತು. ನೀವು ನಮ್ಮ ಮನಸ್ಸು ಒಳಗೆ ಕೆಡ್ತಿದ್ದಿಲ್ಲ ಅವ್ರು, ನೆನ್ಪಿಡ್ಬೇಕು. ಕಲಿಯುಗದಲ್ಲಿ ಮನಸ್ಸು ಒಳಗೆ ಕೆಟ್ಟ ಹೋಗುತ್ತೆ, ಅವ್ರು ಒಳಗೆ ಕೆಡ್ತಿರಲಿಲ್ಲ. ಹೊರಗೆ ಮಾತ್ರ ಏನಾಗ್ತಿತ್ತು, ಬೈ ಫೋರ್ಸ್ ಜ್ವರ ಬಂದ ಕಾಲಕ್ಕೆ ದುಷ್ಟನಾಗೋದಿಲ್ಲ, ವೀಕ್ ಆಗ್ತಾನ, ದುಷ್ಟನಾದ ಒಳಗೆ ಹೆಲ್ತಿ ಇರ್ತಾನೆ, ಒಳಗೆ ಮನಸ್ಸು ಕೆಟ್ಟ ಹೋಗ್ಬಿಟ್ಟಿದೆ. ಕಲಿಯುಗದಲ್ಲಿ ಆ ಥರ ಹೊರಗೆ ವಾತಾವರಣದಲ್ಲಿ ಏನಾಗಿರ್ತದೆ ಅಂದ್ರೆ ಕೆಟ್ಟ ವಾತಾವರಣ, ಒಳಗೂ ಕೆಟ್ಟ ಮನಸ್ಸು. ಅಲ್ಲಿ ಬೇರೆ ಯುಗದಲ್ಲಿ ಆಗಲ್ಲ, ದುಷ್ಟರೆಲ್ಲ ಇದ್ದಾಗ ಸಾತ್ವಿಕರಿಗೆ ಸಾಧನೆಗೆ ಯಾವ ವಿಘ್ನನೂ ಆಗದಂತೆ ಮನಸ್ಸು ಶಾಂತವಾಗಿರ್ತದೆ, ಪಾಸಿಟಿವ್ ಸೈಡಲ್ಲೇ ಇರ್ತಾರೆ. ಹೊರಗೆ ಮಾತ್ರ ವಿಘ್ನಗಳು ಬರ್ತಾವೆ ಅಷ್ಟೆ. ಹೊರಗೆ ಲೈಟ್ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ಬೋದು, ಒಳಗೆ ದಡ್ಡಾದ್ರೆ ಏನು ಮಾಡೋಕ್ಕಾಗಲ್ಲ, ಒಳಗೆ ದಡ್ಡತನ ಇದ್ರೆ ಕತ್ಲಿದ್ರೆ ಏನು ಮಾಡಕ್ ಬರೋದಿಲ್ಲ ಆ ಥರ. ಅಕೃಷ್ಟ ಪಶ್ಚಾತ್ಯಾತಿ ಸಪ್ತದ್ವೀಪವತಿ ಮಹಿ ತಥಾ ಕಾಮಧುಗಾ ದೌಶ್ಚ ನಾನಾಶ್ಚರ್ಯ ಪದಂ ನಭಃ. ಕಾಮಧುಗಾ ಅದು ಆಕಾಶದಿಂದ ಕೇಳಿದ್ದು ಬಿಡುತ್ತಿತ್ತಂತೆ, ಆಕಾಶದಿಂದ ಏನು ಅಂದ್ಕೊಂಡು ಸುರಿಮಳೆ ಅಂತಾರ, ಜ್ವರ ದುಡ್ಡು ಸುರಿಮಳೆ ಆಗುತ್ತೆ ಅಂತ ಹೇಳೋದಿಲ್ಲ, ಆಕಾಶದ ಸುರಿಮಳೆ ಆಗೋದು, ಬೇಕಾದ್ದೆಲ್ಲ ಕೊಟ್ಟು ಭೂಮಿಯಲ್ಲಿ ಎಲ್ಲ ಸಿಗೋದು, ಮೇಲಿಂದ ಬೇಕಾದ್ರೆ ತಪ್ಪಂತ ಬೀಳೋದು, ಅಂತ ಒಂದು ವಾತಾವರಣ ಇತ್ತು. ಧರ್ಮದ ಒಂದು ಫಲ ನಾನಾಶ್ಚರ್ಯ ಪದಂ ನಮ್ಮ ಅನೇಕ ಆಶ್ಚರ್ಯಗಳಾದ ಕಾಲ ಅದು. ರತ್ನಾಕರಾಶ್ಚರತ್ನಾನಿ ತತ್ಪತ್ನೆಶ್ಚೋಹುರೂರ್ಮಿಭಿ ಕ್ಷಾರ ಸೀತು ಘೃತ ಕ್ಷೌದ್ರ ಗತಿ ಕ್ಷೀರಾಮೃತೋದಕಾಹ. ಮತ್ತೆ ಕ್ಷಾರಂ ಲವಣಂ ರತ್ನಾಕರಾಶ್ಚ ರತ್ನಾನಿ, ರತ್ನಾಕರಗಳ ರತ್ನಗಳನ್ನು ತಾವೇ ತಂದು ಕೊಡ್ತಿದ್ವಂತೆ. ತತ್ಪತ್ನೆಶ್ಚ ಊಹು ಊರ್ಮಿಭಿ, ಆ ಸಮುದ್ರರಾಜನ ಹೆಂಡಂದಿರು ಅಲೆಗಳ ಮೂಲಕ ಸಂಪತ್ತನ್ನು ತಂದು ಕೊಡ್ತಿದ್ರಂತೆ. ಆ ಮಾತನ್ನು ಒಪ್ತಾರೆ. ಹಿಂದಿನ ಕಾಲ ಸಮುದ್ರ ತೀರದಲ್ಲಿ ನದಿ ತೀರಗಳಲ್ಲಿ ರತ್ನಗಳು ಸಿಗ್ತಾ ಇದ್ವಂತೆ. ಎಲ್ಲರೂ ಹೇಗೆ ನಿಮ್ಮ ಸಹಜವಾಗಿ ಅಡವಿಗೆ ಹೋಗಿಬಿಟ್ರೆ ಏನು ಸಿಗುತ್ತೆ, ಹಣ್ಣು ಹಂಪಲು ಬೇಕಾದ್ರೆ ಸಿಗುತ್ತೆ. ಆ ಥರ ಅಡವಿಗಳಲ್ಲಿ ಹಿಂದಿನ ಕಾಲಕ್ಕೆಲ್ಲ ದನ ಕಾಯಿಲೆಗೆ ಅಂತ ಹೋಗ್ತಿರ್ತಾರ, ವಿಚಿತ್ರ ಹಣ್ಣುಗಳನ್ನು ತರೋರು ಹೋಗ್ಬಿಟ್ಟು ಅರ್ಥ ಆಯ್ತಾ? ಯಾಕೆಂದ್ರೆ ಅದು ಯಾರು ಬೆಳೆಸುತ್ತ ಸಹಜವಾಗಿ ಬಂದಿರೋದು, ಆ ಕಲ್ಪನೆ ಹೇಗೋ ಆ ರೀತಿ ಇರ್ತಿತ್ತು. ರತ್ನಗಳು ಹಾಗೆ ಸಿಗ್ತಾ ಇತ್ತು, ಕ್ಷಾರಸಿ ಚಕ್ರ ಅಂಕಿತ ಬರುತ್ತಲ್ಲ ಇದರೊಳಗೆ, ಆ ಥರ ದಾರಕೆಯಲ್ಲಿ ಚಕ್ರ ಅಂಕಿತ ಹೊಡ್ಕೊಂಬರೋಕೆ ರತ್ನಗಳು ಹೊಡ್ಕೊಂಬರ್ತಾ ಇತ್ತು. ರತ್ನ ಕ್ಷಾರ ಸೀತು ಚಕ್ರ ಅಂಕಿತ ರತ್ನಕ್ಕಿಂತ ಬೆಲೆ ಬಾಳುತ್ತೆ, ಅದು ಗೊತ್ತಿರಬೇಕಷ್ಟೇ. ರತ್ನ ಪೂಜೆ ಮಾಡಕ್ಕೆ ಬರಲ್ಲ, ಚಕ್ರ ಅಂಕಿತ ಪೂಜೆ ಸನ್ನಿಧಾನ ಇರ್ತದೆ, ಆದ್ದರಿಂದ ಅದು ಶ್ರೇಷ್ಠ. ಆದಷ್ಟಿದ್ರೆ ನಮಗೆ ಅದು ನಂಬಲಿಕ್ಕೆ ಒಂದು ಒಳ್ಳೆ ಅವಕಾಶ. ಅಲ್ಲಿ ಹೇಗಿರ್ತದೆ, ಗಂಡಕಿಯಲ್ಲಿ ಸಾರಿಗ್ರಾಮಗಳು ಬರ್ತಾವೋ ಇಲ್ಲಿ ಹೀಗೆ ಬರುತ್ತೋ, ಎಲ್ಲ ನದಿಗಳಲ್ಲೂ ಚಿನ್ನ ರತ್ನ ಬರ್ತಿತ್ತ ಕಾಲ ಇತ್ತು. ಕ್ಷಾರ ಸೀಸು ಘೃತ ಕ್ಷೌದ್ರ ದಧಿ ಕ್ಷೀರ ಅಮೃತೋದಕಾಹ. ಅಲ್ಲಿ ಏನಂತೆ, ಕ್ಷಾರ ಸೀಸು ಘೃತ ಎಲ್ಲ ವಿಧವಾದ ರಸಗಳು ಬರ್ತಿತ್ತು. ಘೃತ ಕ್ಷೌದ್ರ ಅಂತ ಹೇಳಿದರೆ ಈ ಮಧುವಿನ ಒಂದು ವೆರೈಟಿ ಅದು. ಕ್ಷೌದ್ರ ಅಂದರೆ ಜೇನು, ದಧಿ ಕ್ಷೀರ ಅಮೃತ ಉದಕಾಹ ಅಮೃತದ ಎಲ್ಲ ಕೂಡ ಹಾಗೆ ಸಮುದ್ರರಾಜ ತನ್ನ ಉರುವೆಗಳನ್ನು ತಂದುಕೊಡ್ತಿದ್ದಂತೆ. ಶೈಲಾ ದ್ರೋಣಿ ವೀರಾಕ್ರೀಡಂ ಸರ್ವರ್ತೃಷು ಗುಣಾಂದ್ರುಮಾಹ ದಧಾರ ಲೋಕಪಾಲಾನಾಂ ಏಕಏವ ಪೃಥಕ್ ಗುಣಾನ್. ಈ ರೀತಿ ಹಿರಡ್ಯ ಕಶ್ಮೀರ ಆ ರೀತಿ ಮಾಡಿದಾಗಲೂ ಕೂಡ ಇಂಥ ವಾತಾವರಣ ಉಳ್ಕೊಂಡಿತ್ತು ಅಂತ ಹೇಳಿದ. ಶೈಲಾಹ ದ್ರೋಣೀಭಿ ಆಕ್ರೀಡಂ ಸರ್ವತೃಷು ಗುಣಾನ್ ದ್ರುಮಾಹ. ಆ ವೃಕ್ಷಗಳೆಲ್ಲ ಎಲ್ಲ ಋತುಗಳ ಗುಣಗಳನ್ನು ಹೊಂದಿರ್ತಿದ್ವು ಅಂತ. ಆ ಶೈಲಗಳು ಶೈಲಗಳ ಇದರಲ್ಲಿ ಆಕ್ರೀಡ ಒಳ್ಳೆ ಆಟದ ಮೈದಾನಗಳು ಕ್ರಿಯೇಟ್ ಆಗ್ತಿದ್ವು. ದಧಾರ ಲೋಕಪಾಲಾನ ಏಕಏವ ಪೃಥಕ್ ಗುಣಾನ್ ಅಂದ್ರೆ ಎಂಟು ದಿಕ್ಕಿಗೆ ಎಂಟು ಲೋಕಪಾಲಕರು ಮಾಡಬೇಕಾದ ಕೆಲಸನ ಹಿರಣ್ಯಕಶಿ ಒಬ್ಬನೇ ಮಾಡ್ತಿದ್ದಂತೆ. ಅಷ್ಟರ ಮೇಲೆ ವರಬಲದಿಂದ ಆದ ಒಂದು ಹಿರಿಮೆ. ಒಡಗಿರ ಜಯ ಇದ್ದಾನಲ್ಲ, ಜಯನ ಸಿದ್ಧಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಸೈ ಯಾತಕ್ಕಾಯ್ತು, ಅದು ಹಿಂದಿನ ಇದ್ರ ಪ್ರಭಾವ ಅದು ಆ ಕಾಲಕ್ಕೆ ನಡೀತು. ಆ ವರಬಲದಿಂದಾಗಿ ನಡೆಸಿಕೊಂಡ, ಉಳಿದವ್ರಿಗೆ ಏನಾಗುತ್ತಾ ಇತ್ತು ಅದರಿಂದ ಓ ಭಾರಿ ಇದು ಅಂತ ಅನಿಸ್ಬೇಕು ಅವನಿಗೆ. ಅದೊಂದು ಆಷಾಢಭೂತಿ ತನ ಇದ್ದ ಹಾಗೆ ದೇವತೆಗಳು ಅವನು ಉನ್ಮತ್ತನ ಮಾಡಕ್ಕೆ ಹಾಗೆ ಮಾಡಿಬಿಡ್ತಾನೆ. ದುಷ್ಟನ ದುಷ್ಟನಾಗೆ ಮುಂದುವರಿಲಕ್ಕೋಸ್ಕರ ತಕ್ಷಣ ಕೆಟ್ಟದ್ದು ಮಾಡೋದಿಲ್ಲ ದೇವತೆಗಳು, ಯಾಕಂದ್ರೆ ಅದರಲ್ಲೇ ಕಂಟಿನ್ಯೂ ಆಗಿಬಿಟ್ಟು ಹೆಚ್ಚು ಪಾಪ ವೃದ್ಧಿ ಹೊಂದ್ಕೋಬೇಕು. ಲೋಕದಲ್ಲಿ ಇವತ್ತು ಕೆಟ್ಟವರು ಸುಖವಾಗಿರೋದಿಲ್ಲೇನು, ಕೆಟ್ಟೋ ದಿನ ಕೆಟ್ಟವರು ಆರಾಮಾಗಿರ್ತಾರೆ, ನೋಡೋದಕ್ಕೆ ಅಬ್ಬಾಬ ಆಶ್ಚರ್ಯ ಪಡಬೇಕು. ಒಳ್ಳೆಯವರು ಭಾರಿ ಕಷ್ಟಪಡ್ತಿರ್ತಾರೆ, ಅದು ತಾತ್ಕಾಲಿಕ ಅದು. ಅದರಿಂದ ಈ ಒಳ್ಳೆಯವರಿಗೆ ಪರೀಕ್ಷೆ, ಕೆಟ್ಟವರಿಗೆ ಬುದ್ಧಿ ಕೆಡಿಸೋ ವ್ಯವಸ್ಥೆ ಅದು. ದಧಾರ ಲೋಕಪಾಲಾನ ಏಕಏವ ಪೃಥಕ್ ಗುಣ. ಕಾಪಿ ಹೊಡಿಲಿಕ್ಕೆ ಅಂತ ಹಿಡಿಯೋನು ಏನು ಮಾಡ್ತಾರೆ ಗೊತ್ತಾ, ಇನ್ನೇನು ತಕ್ಷಣ ಹಿಡಿಯೋದಿಲ್ಲ, ಸ್ವಲ್ಪ ಪ್ಲಾನ್ ಮಾಡ್ತಾನೆ. ಅವ್ನು ಭಾರಿ ಇನ್ಫ್ಲೂಯೆನ್ಷಿಯಲ್ ಫಲೋ ಇರ್ತಾನೆ ಕಾಪಿ ಹೊಡಿಯೋದು. ಅದು ತಕ್ಷಣ ಹಿಡಿದ್ಬಿಟ್ಟು ಏನು ಮಾಡ್ತಾನೆ, ನಾನು ಇನ್ನೊಂದು ಸುಮ್ಮನೆ ಅದು ಇದ್ಲೇ ಪಕ್ಕದಲ್ಲಿ ಬಿದ್ದು ಎರಡನೇ ಕಾರಣ ಶುರು ಮಾಡ್ತಾನೆ. ಅವಾಗ ಏನು ಮಾಡ್ತಾನೋ, ಸರಿಯಾಗಿ ವಾಚ್ ಕಣ್ಣ ಇಟ್ಟಿರ್ತಾನೆ, ಒಂದು ಸ್ಟೇಜಲ್ಲಿ ಹಿಡಿದ್ಬಿಡ್ತಾನೆ. ಅದು ಬರೆದಿದ್ದೆಲ್ಲ ಟ್ಯಾಲಿ ಆಗಬೇಕು, ಅವನು ಪೇಪರ್ ಕೈಲಿದ್ದು ಬರೆದಿದ್ದು ಒಂದೇ ಆಗಬೇಕು, ಅವಾಗ ಅವನು ಹೊಡೆದಿಲ್ಲ ಅಂತ ಹೇಳಬಾರದು. ಅದಕ್ಕೆಲ್ಲ ಪ್ಲಾನ್ ಮಾಡ್ತಾನೆ. ಸಾಮಾನ್ಯರು ಹಿಡಿಯೋದು ಬೇರೆ, ಗೂಂಡಾಗಿಂಡ ಹಿಡಿಯೋದು ಬೇರೆ. ಅವರಿಗೆಲ್ಲ ವ್ಯವಸ್ಥೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಬಾರ್ದು. ಅವನು ಇಲ್ಲಿ ಹಿಡಿದವನ್ನೇ ಫುಲ್ ಮಾಡ್ತಾರೆ ಎಷ್ಟೋ ಸರ್ತೆ. ಅವರು ಉದ್ದೇಶಪೂರ್ವಕ ನನ್ನ ಜೊಬಲ್ ಅವನೇ ತಂದಾಕಿದೆ ಇಲ್ಲಿ ಲೇಟರ್ ಅನ್ನೋಷ್ಟು ವಾದ ಮಾಡ್ತಾರ. ಅದಕ್ಕೆ ಅವ್ರು ಸೇಫ್ ಗಾರ್ಡ್ ಮಾಡ್ಕೋಬೇಕು, ರೀತಿ ಮಾಡಬೇಕು. ಇದರಿಂದ ನಮ್ಗೆ ಅರ್ಥ ಆಗೋದೇನು, ಕೆಟ್ಟವರು ರಾಜ್ಯಾಡದಾಗಲೂ ಕೂಡ ಆ ರೀತಿ ಇರುತ್ತೆ ಅಂತ ಹೇಳಿದಾಗ ಕೃತಜ್ಞತ ವಾತಾವರಣದ ಒಂದು ಸಹಜವಾದ ವಾತಾವರಣ. ಇವತ್ತು ಯಾರೇ ಸರ್ಕಾರ ಮಧ್ಯಾಹ್ನ ಬಿಸಿಲೆ ಆಗಿರಬೇಕು ಆ ಥರ. ಆದರೆ ಅದು ಇದ್ರ ಅವನ ಶಕ್ತಿ ಅಲ್ಲ, ಅದು ಸಹಜವಾದ ಗುಣ, ಕೃತಜ್ಞತ ಸ್ವಭಾವನೇ ಹಾಗೆ. ಜನ ಎಂತಿಳ್ಕೋಬೇಕಾಗಿತ್ತು, ಮಹಾಭ್ರಮೆ ಹುಡ್ಸ್ಬೇಕಾದ್ರೆ ಇವನು ಅವಸರರಿಗೆಲ್ಲ ಅವನು ಹಿರಣ್ಯ ಕಶ್ಮೀರಿಂದ ಆಯ್ತು ಅಂತ ಅನಿಸ್ಬೇಕು ಆ ರೀತಿ. ಹೌದು ಇದ್ದೇ ಆಗುತ್ತೆ, ಏನ್ ಮಾಡಕ್ಕೆ, ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬಂದಾಗ ಹ್ಯಾ ಹಿಂಸೆ, ಆ ತರ ಹಿಂಸೆ ಅದಿದ್ದೇ ಇತ್ತು. ಅದಕ್ಕೆ ಪಾಪದ ಫಲ ಹಿಂಸೆ ಆಗ್ಬೇಕು ಅವನಿಗೆ, ಆ ಋಷಿಗಳಿಗೆ ದ್ರೋಹ ಮಾಡಿದ್ರಿಂದ ಹಿಂಸೆ ಆಗ್ಬೇಕು. ಗೊತ್ತಾಯ್ತಾ? ಸಯಿತ್ತಂ ನಿರ್ಜಿತ ಕಕುಪ್ ಏಕರಾಟ್ ವಿಷಯಾನ್ ಪ್ರಿಯಾನ್ ಯಥೋಪಜೋಷಂ ಭುಂಜಾನೋ ನಾತೃಪ್ಯ ದಜಿತೇಂದ್ರಿಯ. ಸಹ ಇತ್ತಂ ನಿರ್ಜಿತ ಕಕುಪ್ ಏಕರಾಟ್ ವಿಷಯಾನ್ ಪ್ರಿಯಾನ್ ಯಥಾ ಉಪಜೋಷಂ ಭುಂಜಾನಃ ನಾ ತೃಪ್ಯ ತಜಿತೇಂದ್ರಿಯ. ಸಹ ಅವನು ಇತ್ತಂ ಹೀಗೆ ನಿರ್ಜಿತ ಕಕುಪ್, ಕಕುಪ್ ಅಂದರೆ ದಿಕ್ಕು, ನಿರ್ಜಿತ ಕಕುಪ್ ಅಂದರೆ ಎಲ್ಲ ದಿಕ್ಕುಗಳನ್ನು ಗೆದ್ದ ಅವನು ಏಕರಾಟ್ ಚಕ್ರವರ್ತಿಯಾಗಿ ವಿಷಯಾನ್ ಪ್ರಿಯಾನ್ ಯಥೋಪಜೋಷಂ ಭುಂಜಾನಃ. ಪ್ರಿಯವಾದ ವಿಷಯಗಳನ್ನು ಬೇಕಾದಷ್ಟು ತಿಂತ ಇದ್ದ, ಆದರೆ ನಾ ತೃಪ್ಯತ್ ಅವನು ತೃಪ್ತಿ ಮಾತ್ರ ಆಗಲೇ ಇಲ್ಲ ಅಂತ ಹೇಳಿದ. ಇಷ್ಟೆಲ್ಲ ಹಿರಣ್ಯಕಶಿಪು ಮಾಡಿದ್ರು ಕೂಡ ಅವನೇನು ಸಿಗಲಿಲ್ಲ, ತೃಪ್ತಿ ಸಿಗಲಿಲ್ಲ. ಯಾತಕ್ಕೆ ಅಜಿತೇಂದ್ರಿಯ, ಅದು ಇಂಪಾರ್ಟೆಂಟ್. ಜಿತೇಂದ್ರಿಯನಿಗೆ ತೃಪ್ತಿ ಸಿರೋ ಹಾಗೆ ಅಜಿತೇಂದ್ರಿಯನಿಗೆ ತೃಪ್ತಿ ಸಿಗೋದಿಲ್ಲ. ಅದಕ್ಕೆ ಭಗವದ್ಗೀತೆ ಹೇಳ್ತಾರೆ, ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞ ಸ್ತದೋಚ್ಚತೆ. ಹೊರಗಿನಿಂದ ಬರತಕ್ಕಂಥ ಸುಖ ಎಂದೂ ಕೂಡ ತೃಪ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಒಳಗಿನಿಂದ ಬರತಕ್ಕಂಥ ಸುಖ ತೃಪ್ತಿ ಕೊಡುತ್ತೆ. ಹಿರಣ್ಯಕಶಿಪುವಿಗೆ ಏನಿಲ್ಲ, ಒಳಗಿನ ಸುಖದ ಕಾನ್ಸೆಪ್ಟೇ ಇಲ್ಲ, ಬರೀ ಹೊರಗಿನಿಂದ ಸುಖ ತಗೊಳಕ್ಕೆ ಹೋದ ತೃಪ್ತಿ ಆಗಲಿಲ್ಲ. ಇವತ್ತು ಲೋಕದಲ್ಲಿ ಹಾಗೇನೆ, ಬರೀ ಭೌತಿಕ ಸುಖಗಳು, ತೃಪ್ತಿ ಸಿಗುತ್ತಾ ಸಿಗೋದಿಲ್ಲ, ಮತ್ತೆ ಭಾರಿ ಶ್ರೀಮಂತ ಮತ್ತೆ ಮೋಸ ಮಾಡೋಕ್ಕೋ ಹಾಳಾಗ್ಬಿಡುತ್ತೆ. ಅಂದ್ರೆ ತೃಪ್ತಿ ಯಾವ ಸ್ಟೇಜಲ್ಲಿ ತೃಪ್ತಿ ಬರೋದೇ ಇಲ್ಲ ಅವರಿಗೆ. ಏವ ಮೈಶ್ವರ್ಯ ಮತ್ತಸ್ಯ ತೃಪ್ತಸ್ಯ ಉಚ್ಛಾಸ್ತ್ರವರ್ತಿನಃ ಕಾಲೋ ಮಹಾನ್ ವ್ಯತೀಯಾಯ ಬ್ರಹ್ಮಶಾಪಮುಪೇಯುಷಃ. ಲೋಕದಲ್ಲಿ ಸೈಕಾಲಜಿ ನೋಡ್ಬೇಕಾರೆ ಕ್ಯಾರಿಯರ್ ಎಷ್ಟು ಬೇಕಾದ್ರೂ ಕೊಡಿ ತಗೊಂಡೋಗ್ತಾನೆ ಇರ್ತಾನೋ, ಸಾಕೊಂಬದೇ ಇಲ್ಲ, ಊಟ ಹಾಕಿ ಸಾಕುವಂತಾನ. ಯಾಕೆ? ಒಳಗಿಂದ ತುಂಬುತ್ತ, ಒಳಗಿಂದ ತುಂಬೋದ್ರಿಂದ ಸಾಕು ತೃಪ್ತನಾಗಿಬಿಡ್ತಾನೆ. ಹೊರಗಿಂದ ಕೊಡ್ತಾರೆ ತೃಪ್ತಿ ಆಗೋದೇ ಇಲ್ಲ, ಆಗೋಯ್ತ ಅಂತ ಕೇಳ್ತಾನೆ ಹೊರತು ನನಗೆ ಸಾಕೊಂಬದಿಲ್ಲ, ಇವನಿಗೆ ಇಷ್ಟು ಎಷ್ಟಿದ್ರೂ ನನಗೆ ಬೇಕಾಗಿಲ್ಲ ಅಂತ. ಅಡಿಗೆ ಎಷ್ಟೇ ಇರಲಿ ಏಕೇ ಇರಲಿ ನನಗೆ ಬೇಕಿಲ್ಲ, ಸಾಕಾಯ್ತು. ಈ ಭಾವನೆ ಯಾವಾಗ ಬರುತ್ತೆ? ಒಳಗೆ ಅನ್ನ ಹೋದಾಗ ಮಾತ್ರ. ಹೊಟ್ಟೆಗೆ ಅನ್ನ ಹೋದಾಗ ತೃಪ್ತಿ ಹಾಗೆ ಬರುತ್ತೋ, ತಲೆಗೆ ಜ್ಞಾನ ಹೋದಾಗ ತೃಪ್ತಿ ಬರುತ್ತೆ. ತಲೆಯಲ್ಲಿ ಜ್ಞಾನ ಇದ್ದಷ್ಟು ಇರೋ ತೃಪ್ತಿ ಇನ್ನೇನಿದ್ರೂ ಬರೋದಿಲ್ಲ. ಅದಕ್ಕೆ ಜ್ಞಾನ ಅಂಬೋದು ಅಲ್ಟಿಮೇಟ್. ಇವನಿಗೆ ಅದಿಲ್ಲ, ಅದರಿಂದಾಗಿನೇ ಜ್ಞಾನ ಇದ್ದಾಗ ಏನಿರಬೇಕು? ಜಿತೇಂದ್ರಿಯತ್ವ ನಾಟ್ಯ ಬಂದ್ಬಿಡುತ್ತ. ಜ್ಞಾನ ಜಿತೇಂದ್ರಿಯತ್ವ ಇರಬೇಕು. ಯಾರಿಗೆ ಜ್ಞಾನ ಇಲ್ಲ ಅವರಿಗೇನಾಗೋದಿಲ್ಲ? ಜಿತೇಂದ್ರಿಯತ್ವದ ಚಾನ್ಸೇ ಇಲ್ಲ, ಹೋಗಿಬಿಡುತ್ತೆ. ಏವ ಐಶ್ವರ್ಯ ಮತ್ತಸ್ಯ ದೃಪ್ತಸ್ಯ ಉಚ್ಛಾಸ್ತ್ರವರ್ತಿನಃ ಕಾಲೋ ಮಹಾನ್ ವ್ಯತೀಯಾಯ ಬ್ರಹ್ಮಶಾಪಂ ಉಪೇಯುಷಃ. ಏವಂ ಐಶ್ವರ್ಯ ಮತ್ತಸ್ಯ ದೃಪ್ತಸ್ಯ ಉಚ್ಛಾಸ್ತ್ರವರ್ತಿನಃ ಕಾಲೋ ಮಹಾನ್ ವ್ಯತೀಯಾಯ ಬ್ರಹ್ಮಶಾಪಂ ಉಪೇಯುಷಃ. ಮತ್ತಿನ್ನೇನಾಗಿದೆ ಅವನಿಗೆ? ಐಶ್ವರ್ಯ ಮತ್ತಸ್ಯ, ಐಶ್ವರ್ಯದ ಮದಿಸಿ ಹೋಗಿದ್ದಾನೆ. ದೃಪ್ತಸ್ಯ, ಭಯಂ ಬಹಳ ದರ್ಪ ಸೊಕ್ಕಿನಿಂದ ಕೂಡಿದ್ದಾನೆ. ಉಚ್ಛಾಸ್ತ್ರವರ್ತಿನಃ ಸಚ್ಚಾಸ್ತ್ರ ಪರಿಪಂಥಿ ಯಶಾಸ್ತ್ರ ವಿಧಿ ಮುಸ್ತೃಜ್ಯ ವರ್ತತೆ ಕಾಭಕಾರಥ. ಉಚ್ಛಾಸ್ತ್ರ ಅಂದ್ರೆ ಶಾಸ್ತ್ರ ಬಿಡೋನು, ಶಾಸ್ತ್ರವನ್ನು ವಿರೋಧಿಸಿ ಬದುಕ್ತಿದ್ದಾನೆ. ಕಾಲೋ ಮಹಾನ್ ವ್ಯತೀಯಾಯ ಬೇಕಾಷ್ಟು ಕಾಲ ಕಡಿತು. ಬ್ರಹ್ಮಶಾಪಂ ಉಪೇಯುಷಃ, ಮುಂದೆ ಬ್ರಾಹ್ಮಣರ ಶಾಪ ಗುರಿಯಾಗ್ತಾ ಇದ್ದಾನೋ. ಬ್ರಹ್ಮ ಇದೆಲ್ಲ ಮಾಡೋದ್ರಿಂದ ಪರಿಣಾಮ ಏನಾಯ್ತು? ಬ್ರಾಹ್ಮಣರ ಶಾಪ ಬಂದು ಹಾಳಾಗಬೇಕು ಮುಂದೆ. ತಸ್ಯ ಉಗ್ರದಂಡ ಸಂವಿಘ್ನಾಃ ಸರ್ವೇ ಲೋಕಾಃ ಸಪಾಲಕಾಃ ಅನ್ಯತ್ರ ಲಭ್ಯ ಶರಣಾಃ ಶರಣಂ ಯಯುರಚ್ಯುತಂ. ತಸ್ಯ ಉಗ್ರದಂಡ ಸಂವಿಘ್ನಾಃ ಸರ್ವೇ ಲೋಕಾಃ ಸಪಾಲಕಾಃ ಅನ್ಯತ್ರ ಅಲಬ್ಧ ಶರಣಾಃ ಶರಣಂ ಯಯುಃ ಅಚ್ಯುತಂ. ತಸ್ಯ, ಅವರ ಉಗ್ರದಂಡ ಸಂವಿಘ್ನಾಃ, ಉಗ್ರವಾದ ಶಿಕ್ಷೆಗೆ ಭಯಪಟ್ಟಂತಹ. ಸರ್ವೇ ಲೋಕಾಃ ಸಪಾಲಕಾಃ, ಎಲ್ಲಾ ಲೋಕಗಳು ಅವರ ಪಾಲಕರ ಸಮೇತ, ದಿಕ್ಪಾಲಕರ ಸಮೇತ. ಅನ್ಯತ್ರ ಅಲಬ್ಧ ಶರಣಾಃ, ಬೇರೆಲ್ಲೂ ತಮಗೆ ಒಂದು ರಕ್ಷಣೆ ಸಿಗೋದಿಲ್ಲ ಅಂತ ಹೇಳಿ. ಅಚ್ಯುತಂ ಶರಣಂ ಯಯುಃ, ಅಚ್ಯುತನನ್ನು ಶರಣ ಹೋಗು, ಅದು ಬಹಳ ಮುಖ್ಯ. ಅಚ್ಯುತ, ಉಳಿದವರೆಲ್ಲ ಅಚ್ಯುತರಾಗೋರಾದ್ರಿಂದ ಅವರ ಹತ್ರ ಹೋಗಲಿಲ್ಲ. ಅಚ್ಯುತಂ ಶರಣಂ ಯಯುಃ, ಈಗಲೂ ಎಲ್ಲ ಲೋಕಪಾಲಕರುಗಳು ಕೂಡ ಬೇರೆ ಎಲ್ಲೂ ಕೂಡ ರಕ್ಷಣೆಯನ್ನು ಕಾಣದೇನೆ ಅಚ್ಯುತನಾದ ವಿಷ್ಣುವಿನ ಹತ್ರನೇ ಶರಣು ಹೊಕ್ಕರು. ತಸ್ಯೈ ನಮೋಸ್ತು ಕಾಷ್ಠಾಯೈ ಯತ್ರಾತ್ಮ ಹರಿರೀಶ್ವರ ಯದ್ಗತ್ವಾನ ನಿವರ್ತಂತೆ ಶಾಂತಾಃ ಸನ್ಯಾಸಿನೋ ಮಲಾಃ. ಅವರು ಹೇಗೆ ಹೋದರು ಅಂದ್ರೆ ಹೇಳ್ತಾರೆ, ತಸ್ಮೈ ನಮಃ ಅಸ್ತು ಕಾಷ್ಠಾಯೈ ಯತ್ರಾತ್ಮ ಹರಿರೀಶ್ವರ ಯತ್ರ ಯದ್ಗತ್ವಾನ ನಿವರ್ತಂತೆ ಶಾಂತಾಃ ಸನ್ಯಾಸಿನೋ ಅಮಲಾಃ. ತಸ್ಯೈ ಕಾಷ್ಠಾಯೈ ನಮಃ, ಆ ದಿಕ್ಕಿಗೆ ನಮಸ್ಕಾರ. ದೇವರಿರೋ ದಿಕ್ಕಿದೆಯಲ್ಲ, ಅದಕ್ಕೆ ಮೊದಲು ನಮಸ್ಕಾರ, ಓಡಬೇಕು ಆ ಕಡೆಗೆ. ಯತ್ರ ಆತ್ಮ ಹರಿರೀಶ್ವರ, ಇಲ್ಲಿ ಸ್ವಾಮಿಯಾದ ಈಶ್ವರನಾದ ಹರಿ ಇದ್ದಾನಲ್ಲ, ಆ ದಿಕ್ಕಿಗೆ ನಮಸ್ಕಾರ. ಯಾಕೆಂದ್ರೆ ಯದ್ಗತ್ವ ನನಿವರ್ತಂತೆ, ಎಲ್ಲಿಗೆ ಹೋದ್ರೆ ಜನ ವಾಪಸ್ ಬರೋದಿಲ್ವಲ್ಲ. ಶಾಂತಾಹ ಸನ್ಯಾಸಿನೂ ಅಮಲಾಹ, ಅಲ್ಲಿಗೆ ಹೋಗೋರು ಯಾರ್ಯಾರು? ಶಾಂತರು, ಸನ್ಯಾಸಿಗಳು, ಅಮಲರು. ಅಲ್ಲಿಗೆ ಹೋದ್ರೆ ವಾಪಸ್ ಬರೋದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತ ಶಾಶ್ವತ ಸ್ಥಾನವಾದ ವೈಕುಂಠದ ಸ್ವಾಮಿಯಾದ ನಾರಾಯಣನಿಗೆ ನಮೋ ನಮಃ ಅಂತ ಹೋದ್ರು ಅವರು. ಇತಿ ತೇ ಸಂಯತಾತ್ಮನಃ ಸಮಾಹಿತ ಧಿಯೋ ಮಲಾಹ ಉಪತಸ್ತು ಹೃಷಿಕೇಶಂ ವಿನಿದ್ರಾ ವಾಯುಹೋ ಜನಾಃ. ಇತಿತೇ ಸಂಯತಾತ್ಮನಃ ಸಮಾಹಿತ ಧಿಯಃ ಅಮಲಾಹ ಉಪತಸ್ತು ಹೃಷಿಕೇಶಂ ವಿನಿದ್ರಾಃ ವಾಯುಭೋಜನಾಃ. ಅವರೆಲ್ಲ ಕೂಡ ಸಂಯತಾತ್ಮನಃ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡವರಾಗಿ, ಸಮಾಹಿತ ಧಿಯಃ ಮನಸ್ಸಿಗೆ ಬುದ್ಧಿಯನ್ನು ಕೇಂದ್ರೀಕರಿಸಿದವರಾಗಿ, ಏಕಾಗ್ರಚಿತ್ತರಾಗಿ ಅಂತ ಅರ್ಥ. ಅಮಲಾಹ ನಿರ್ಮಲರಾದ ಅವರು ಹೃಷಿಕೇಶಂ ಉಪತಸ್ಥು, ಹೃಷಿಕೇಶರಾದ ಶ್ರೀಹರಿಯನ್ನ ಆರಾಧನೆ ಮಾಡಕ್ಕೆ ಹೊರಟು. ಉಪಸ್ಥಾನ, ಸಂಧ್ಯಾವನದಲ್ಲಿ ಉಪಸ್ಥಾನ ಅಂದ್ರೇನು? ದಿಗ್ದೇವತಾ ನಮಸ್ಕಾರಕ್ಕೆ ಉಪಸ್ಥಾನ ಅಂತ ಕರೀತಾರೆ. ಶ್ರೀಹರಿಯನ್ನು ನಮಸ್ಕರಿಸಿದರು, ಉಪಾಸನೆ ಮಾಡಿದರು. ಹೇಗೆ ಮಾಡಿದರು? ವಿನಿದ್ರಾಹ ವಾಯುಭೋಜನಾಹ, ವಿನಿದ್ರಾಹ ಮಲಗಲೇ ಇಲ್ಲ, ಸದಾ ಎಚ್ಚೆತ್ತಿದ್ದು ಮಾಡಿದರು. ವಾಯುಭೋಜನಾಹ, ವಾಯುಭೋಜನ ಅಂದ್ರೇನು? ಗಾಳಿ ಕುಡ್ಕೊಂಡಿದ್ರು, ಎರಡು ಅಂಶ ಇದೆ. ವಾಯುಭೋಜನರಾಗಿ ಮಾಡಿ ನಿದ್ರೆಯಲ್ಲದೆ ಮಾಡಿದರು. ನಿದ್ರೆಯಲ್ಲದೆ ಮಾಡಿದರು ಅಂದರೆ ಜ್ಞಾನ ಇಟ್ಕೊಂಡು ಮಾಡಿದರು ಅಂತ ಅರ್ಥ. ನಿದ್ರಾ ಅಂದರೆ ಅಜ್ಞಾನ, ವಿನಿದ್ರ ಅಂದರೆ ಅಂದರೆ ತಿಳುವಳಿಕೆಯಿಂದ ಸ್ತೋತ್ರ ಮಾಡಿದರೆ ಹೊರತು ತಿಳುವಳಿಕೆ ಇಲ್ಲದೆ ಮಾಡಲಿಲ್ಲ. ವಾಯುಭೋಜನ ಅಂದರೆ ಉಪವಾಸ ಇದ್ದು ಮಾಡಿದರು. ನೀರು ಒಂದೇ ಕುಡಿತಾರೆ, ಗಾಳಿ ಒಂದೇ ಕುಡಿತಾರೆ ಅಂದ್ರೆ ಏನೋ? ಅನ್ನ ನೀರು ಇಲ್ಲ ಅಂತ. ಅನ್ನ ನೀರು ಗಾಳಿ ಮೂರು ಬೇಕು. ಗಾಳಿ ಒಂದೇ ಇಟ್ಕೊಂಡ್ರು ಅಂದ್ರೆ ಅರ್ಥ ಏನೋ? ಅನ್ನ ನೀರು ಬಿಟ್ರು. ಅದು ಉಪವಾಸದಿಂದ ಜ್ಞಾನದಿಂದ ಸ್ತೋತ್ರ ಮಾಡಿ, ಆ ಸ್ತೋತ್ರಕ್ಕೆ ಬೆಲೆ ಇರ್ತದೆ. ಸ್ತೋತ್ರ ಹೇಳ್ತಾರೆ, ಅರ್ಥ ಜ್ಞಾನನೇ ಇರೋದಿಲ್ಲ. ಬಟ್ ಯಾರು ಸ್ತೋತ್ರ ಅಂತಲೂ ಗೊತ್ತಿರೋ, ಸುಮ್ಮನೆ ಮೆಕ್ಯಾನಿಕರೇ ಹೇಳ್ತಿರ್ತಾರೆ. ಆ ಫಲ ಎಷ್ಟು ಬರ್ಬೋದು ಅದಕ್ಕೆ? ಬಹಳ ಕಡಿಮೆ. ಇನ್ನು ತಿಂದು ಕುಡಿದು ಹೇಳ್ತಾರೆ, ಶ್ರದ್ಧೆ ಇಲ್ಲ ಅದಕ್ಕೆ. ಯಾವುದೇ ಸ್ತೋತ್ರ ಫಲ ಕೊಡ್ಬೇಕಾದ್ರೆ ಏನಾಗಬೇಕು? ಅಲ್ಲಿವರೆಗಾರು ನಿರ್ಹಾರ ಮಾಡಬೇಕು ಕೊನೆ ಪಕ್ಷ. ಅಲ್ಲಿವರೆಗೂ ಉಪವಾಸ ಇರಬೇಕು. ಪುರಶ್ಚರಣ ಜಪ ಮಾಡಬೇಕಾದ್ರೆ ಏನೂ ತಗೊಂಡಿರಬಾರ್ದು. ಅದೇ ರೀತಿ ತಿಳುವಳಿಕೆ ಆದಷ್ಟು ಜ್ಞಾನಪೂರ್ವಕ ಮಾಡಬೇಕು, ಆಗ ಸಿದ್ಧಿ ಬರುತ್ತೆ ಅಂತ ಅರ್ಥ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೇ ವಿಶುದ್ಧಾನುಭವಾನಂದ ಸಂದೋಹಾಯ ಯತೋ ಭಯಂ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೇ ವಿಶುದ್ಧ ಅನುಭವ ಆನಂದ ಸಂದೋಹಾಯ ಯತಃ ಅಭಯಂ. ಸ್ತೋತ್ರದ ರೀತಿಯ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೇ, ಮಹಾಪುರುಷನಾದ ಮಹಾತ್ಮನಾದ ಭಗವಂತನೇ ನಿನಗೆ ನಮಸ್ಕಾರ. ವಿಶುದ್ಧ ಅನುಭವ ಆನಂದ ಸಂದೋಹಾಯ, ವಿಶುದ್ಧವಾದ ಅನುಭವ ಸ್ವರೂಪವಾದ ಆನಂದದ ಘನ, ಆನಂದ ಘನನಾದಂಥವನೇ ನಮಸ್ಕಾರ. ಯಥೋ ಅಭಯಂ, ಯಾರಿಂದ ಅಭಯ ಸಿಗುತ್ತಲ್ಲ ಅವನೇ ನಮಸ್ಕಾರ, ಅಭಯ ಕೊಡತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ. ತೇಷಾಮಾವಿರಭೂತ್ವಾಣಿ ಅರೂಪ ಮೇಘ ನಿಸ್ವನ ಸನ್ನಾದಯಂತೀಕ ಕುಭಃ ಸಾಧೂನಾಮ ಅಭಯಂಕರಿ. ಆಗ ಮಾತು ಕೇಳಿಸ್ತಂತೆ, ತೇಷಾಮಾವಿರಭೂತ್ವಾಣಿ ಅರೂಪ ಮೇಘ ನಿಸ್ವನ. ಈ ವ್ಯಕ್ತಿ ಕಾಣ್ತಾ ಇಲ್ಲ, ಬರೀ ಮಾತು ಮಾತ್ರ, ಅಶರೀರವಾಣಿ ಅಂತ ಅರ್ಥ. ಮೇಘನಿಸ್ ಮೇಘದಂತೆ ಗಂಭೀರವಾದ ಮಾತು, ಅರೂಪ ರೂಪ ಕಾಣೋದಿಲ್ಲ, ವಾಣಿ ಮಾತ್ರ ಕೇಳಿಸ್ತು. ಸನ್ನಾದಯಂತಿ ಕಕುಭ, ದಿಕ್ಕುಗಳು ಪ್ರತಿಧ್ವನಿ ಬರ್ತಾ ಇದೆ. ಕಕ್ಕು ಬಂದರೆ ದಿಕ್ಕುಗಳು, ದಿಕ್ಕುಗಳೆಲ್ಲ ಪ್ರತಿಧ್ವನಿಸ್ತಾ ಇವೆ. ಸಾಧೂನಾಂ ಅಭಯಂಕರಿ, ಸಾಧುಗಳಿಗೆ ಅಭಯ ಹುಟ್ಟು, ಸಜ್ಜನರಿಗೆಲ್ಲ ಅಭಯವನ್ನು ಹುಟ್ಟು ಉಂಟು ಮಾಡತಕ್ಕಂಥ ಒಂದು ಮಾತು ಕೇಳಿಸ್ತು. ಏನಂತ ಮಾತು ಅಂದರೆ, ಮಾ ಭೈಷ್ಟ ವಿಭುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತುಭ. ಇಲ್ಲಿ ಆಶ್ಚರ್ಯ ಅಂದರೆ ದೇವರು ಕಾಣಲಿಲ್ಲ, ಮಾತು ಮಾತ್ರ ಕೇಳಿಸ್ತು. ಬ್ರಹ್ಮದೇವರು ಹೋದ ಪರ್ವತ ದರ್ಶನ ಕೊಡ್ತಾನೆ, ಉಳಿದವರ ದರ್ಶನ ಕೊಡೋದ್ರೆ ಮಾತು ಮಾತ್ರ ಕೇಳಿಸುತ್ತೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಯೋಗ್ಯತೆ ಅಲ್ಲೂ ತಾರತಮ್ಯ. ಮತ್ತೆ ಬ್ರಹ್ಮದೇವರು ಹೋಗಬೇಕಾಗಿಲ್ಲ, ವರ ಕೊಟ್ಟವರು ಅವ್ರಿಗೆ ಕಳಿಸಿದಾರೆ, ಲೀಡರ್ಶಿಪ್ ಅಷ್ಟೇ. ಅವ್ರು ಲೆಟರ್ ಕೊಡ್ತೀನಿ ಹೋಗಿ ನೋಡ್ರಿ ಅಂತಾರಲ್ಲ ಹಾಗೆ. ಮಹಾಭೈಷ್ಟ ವಿಭುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತು ವಹ ಮದ್ದರ್ಶನಂ ಹಿ ಭೂತಾನಾಂ ಸರ್ವ ಶ್ರೇಯೋಪತ್ತಯೇ. ಮಹಾಭೈಷ್ಟ ವಿಭುಧ ಶ್ರೇಷ್ಠ, ವಿಭುಧ ಶ್ರೇ, ವಿಭುಧರು ಅಂದ್ರೆ ದೇವತೆಗಳು, ಬುಧರು ಅಂದ್ರೆ ಜ್ಞಾನಿಗಳು, ವಿಭುಧರು ಅಂದ್ರೆ ದೇವತೆಗಳು. ಯಾಕೆ ವಿಶೇಷ ಜ್ಞಾನಿಗಳಾದ ದೇವತೆಗಳಿಗೆ ವಿಭುಧರು ಅಂತ ಕರೀತಾರೆ. ವಿಭುಧ ಶ್ರೇಷ್ಠ, ಅದರಲ್ಲೂ ಶ್ರೇಷ್ಠ ದೇವಶ್ರೇಷ್ಠರ ಕಡೆ ಮಾ ಭೈಷ್ಟ, ಭಯಪಡಬೇಡಿ. ಸರ್ವೇಷಾಂ ಭದ್ರಮಸ್ತು, ಭದ್ರಮಸ್ತು ವಹ, ವಹ ನಿಮ್ಮೆಲ್ಲ, ವಹ ಸರ್ವೇಷಾಂ ನಿಮ್ಮೆಲ್ಲರಿಗೂ ಕೂಡ ಭದ್ರಮಸ್ತು ಮಂಗಳವಾಗಲಿ. ಮದ್ದರ್ಶನಂ ಹಿ ಭೂತಾನಾಂ ಸರ್ವ ಶ್ರೇಯೋಪತ್ತೈ, ನನ್ನ ದರ್ಶನ ಎಲ್ಲ ಪ್ರಾಣಿಗಳಿಗೂ ಕೂಡ ಸರ್ವಶ್ರೇಯಸ್ಸಿಗೂ ಕಾರಣವಾಗ್ತದೆ. ನನ್ನ ದರ್ಶನ ಯಾವ ದರ್ಶನ, ಮಾತು ಕೇಳೋದೊಂದು ದರ್ಶನ ಇದ್ದಾಗ ಲೆಕ್ಕ. ಇವತ್ತು ತೀರ್ಥಕ್ಷೇತ್ರಗಳು ದೇವರು ನೋಡ್ತಾ ಇಲ್ಲ, ಡೈರೆಕ್ಟ್ ರೂಪ ಅಲ್ಲ ಅದು, ನೋಡೋದ್ರೆ ಪ್ರತಿಮೆಗಳಷ್ಟೇ, ಅಷ್ಟಕ್ಕೆ ಫಲ ಇದೆಯೇ ಇಲ್ವೋ ಆ ಥರ. ಸರ್ವ ಭದ್ರಶನಂ ಹಿ ಭೂತಾನಾಂ ಸರ್ವ ಶ್ರೇಯೋಪತ್ತೈ ಜ್ಞಾತಮಸ್ಯ ದೌರ ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪಸದಸ್ಯ ಯತ್ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾಂ. ಜ್ಞಾತಮೇತತ್ ದೌರಾತ್ಮ್ಯ ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯ ಅಪಸದಸ್ಯ ಚ. ಈ ಕೆಟ್ಟ ದೈತ್ಯ ಇದ್ದಾನಲ್ಲ ಇವನ ದೌರಾತ್ಮ್ಯಂ ಜ್ಞಾತಂ, ಇವನ ದುಷ್ಟತನ ನನಗೆ ಗೊತ್ತು. ತಸ್ಯ ಶಾಂತಿಂ ಕರಿಷ್ಯಾಮಿ ಅದಕ್ಕೆ ಪರಿಹಾರ ಮಾಡ್ತೇನೆ. ಕಾಲಸ್ತಾವತ್ ಪ್ರತೀಕ್ಷತಾಂ ಸ್ವಲ್ಪ ಕಾಲ ಕಾಯ್ಬೇಕು ನೀವಷ್ಟೇ, ಅದಕ್ಕೊಂದು ಟೈಮ್ ಬರ್ತದೆ ಮಾಡ್ತೇನೆ ಅಂತ ಹೊರಗಿನ ಅರ್ಥ. ಇದಂಚ ಆತ್ಪರ್ಯವಚನಂ ಯಸ್ಮಿನ್ ಮಹಾಗುಣಾರಾಜನ್ ಯದಾ ದೇವೇಷು ವೇದೇಷು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಇದೊಂದು ಸುಭಾಷಿತ. ಒಬ್ಬ ಮನುಷ್ಯ ಯಾವಾಗ ಹಾಳಾಗ್ತಾನಂದ್ರೆ, ಯದಾ ದೇವೇಷು ವೇದೇಷು, ಯಾವಾಗ ದೇವತೆಗಳಲ್ಲಿ ವೇದಗಳಲ್ಲಿ ಗೋಷು ಗೋವುಗಳಲ್ಲಿ ವಿಪ್ರೇಷು ಬ್ರಾಹ್ಮಣರಲ್ಲಿ ಸಾಧುಷು ಸಜ್ಜನರಲ್ಲಿ ಧರ್ಮೇ ಧರ್ಮದಲ್ಲಿ ಮಯಿ ಚ ನನ್ನಲ್ಲಿ ವಿದ್ವೇಷ ದ್ವೇಷ ಮಾಡ್ತಾನಲ್ಲ ಸವಾ ಆಶು ವಿನಶ್ಯತಿ, ಅವನು ಬೇಗ ಹಾಳಾಗಿ ಹೋಗ್ತಾನೆ. ಇದಿಷ್ಟು ಕೂಡ ಹಾಳಾಗ ಕಾರಣಗಳು. ಮೊದಲನೇದು ದೇವದ್ವೇಷ, ವೇದದ್ವೇಷ, ಗೋದ್ವೇಷ ಇವೆಲ್ಲ ನಡೀತಾ ಇದೆ ಹೆಚ್ಚು ಕಡಿಮೆ. ಈಗ ವಿಪ್ರದ್ವೇಷ, ಸಜ್ಜನರ ದ್ವೇಷ, ಧರ್ಮದ ದ್ವೇಷ, ದೇವರಲ್ಲಿ ದ್ವೇಷ, ನನ್ನಲ್ಲಿ ದ್ವೇಷ ಮಾಡಿದವರು ಬೇಗ ಹಾಳುತ್ತೆ. ಅದಕ್ಕೆ 5 ವರ್ಷದ ಮೇಲೆ ಇರೋದಿಲ್ಲ ಇವರು, ಮ್ಯಾಕ್ಸಿಮಮ್ 5 ವರ್ಷ, ಅದಕ್ಕಿಂತ ಮುಂಚೆ ಹೋಗೋ ಚಾನ್ಸ್ ಇರುತ್ತೆ. ಅವರೆಲ್ಲ ಲಕ್ಷಾಂತರ ವರ್ಷ ರಾಜ್ಯಭಾರ ಮಾಡಿದವರು. ಯಾತಕ್ಕೆ ಅಂದರೆ ಅವರಿಗೆ ಇದರಲ್ಲೆಲ್ಲ ಗೌಭಕ್ತಿ ಇತ್ತು. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಇದು ಅಲ್ಟಿಮೇಟ್ ಯಾವಾಗ ಅಂದರೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಯಾವಾಗ ಪ್ರಹ್ಲಾದಾಯ ದೃಹ್ಯೇತ್, ಪ್ರಹ್ಲಾದನೇ ದ್ರೋಹ ಮಾಡ್ತಾನಲ್ಲ, ಇದೆಲ್ಲ ದ್ರೋಹ ಮಾಡಿ ಆಗಿದೆ ಅವನಿಗಾಗಲೇ, ಇನ್ನೊಂದು ದ್ರೋಹ ಬಾಕಿ ಇದೆ, ಆ ದ್ರೋಹ ಮಾಡಿದ ತಕ್ಷಣ ಹೊಡೆದು ಬಿಡುತ್ತೆ. ಯಾವ ದ್ರೋಹ? ಪ್ರಹ್ಲಾದಾಯ ಯಾವಾ ದೃಹ್ಯೇತ್, ಪ್ರಹ್ಲಾದ ಯಾವ ದ್ರೋಹ ಮಾಡ್ತಾನಲ್ಲ ಅವಾಗ ಹನಿಷ್ಯೇ ಕೊಲ್ತೇನೆ. ಪ್ರಹ್ಲಾದ ಯಾರು ಅಂದರೆ ನಿರ್ವೈರಾಯ, ವೈರದ ಹೆಸರಿಲ್ಲ, ಪ್ರಶಾಂತಾಯ ನಿರ್ವೈರ ಸರ್ವಭೂತೇಶು, ಭಗವದ್ಗೀತೆಯಲ್ಲಿ ಬರುತ್ತೆ ನಿರ್ವೈರ ಸರ್ವಭೂತೇಶು, ಯಾವ ಪ್ರಾಣಿಗಳಲ್ಲೂ ದ್ವೇಷ ಸಾಧಿಸೋದಿಲ್ವಲ್ಲ ಅವನು ಸಜ್ಜನ. ಪ್ರಶಾಂತಾಯ ಸದಾ ದೇವರಲ್ಲಿ ಮನಸ್ಸಾಕಿದವನು, ಸುಸುತಾಯ ತನ್ನ ಮಗನಾದವನು, ಮಹಾತ್ಮನೇ ಮಹಾತ್ಮನಾದವನು. ಅಂತ ಪ್ರಹ್ಲಾದನಿಗೆ ಯಾವ ದ್ರೋಹ ಮಾಡ್ತಾನಲ್ಲ ಅವಾಗ ವರೋರ್ಜಿತಮ್ಮಪಿ ಹನಿಷ್ಯೆ, ಇಷ್ಟು ದೊಡ್ಡ ವರ ಇದ್ರೂ ಕೊಂದು ಹಾಕಿಬಿಡ್ತೇನೆ, ಇಂಥ ಅಪೂರ್ವ ವರ ಇಟ್ಕೊಂಡಿದ್ರು ಅವನು ಬದುಕೋದಿಲ್ಲ ಕೊಂದು ಬಿಡ್ತೇನೆ. ಇದು ಕೊನೆಯ ಪಾತಿ. ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯಥಾದೃಶ್ಯೇ ಹರಿಷೇಪಿ ವರೋರ್ಜಿತಂ. ಇಲ್ಲೊಂದು ಪಾಯಿಂಟ್ ಇದೆ, ಏನದು? ನಿರ್ವೈರ ಪ್ರಶಾಂತ ಸುಸುತ ಮಹಾತ್ಮ ಪ್ರಹ್ಲಾದನಿಗೆ ದ್ರೋಹ ಮಾಡಿದ್ರೆ ಕೊಲ್ತೇನೆ. ಆಗ ಪ್ರಹ್ಲಾದ ಭಾರಿ ದೊಡ್ಡವನಾಗಿಬಿಟ್ಟನ ಉಳಿದು ಎಲ್ಲದಕ್ಕಿಂತ ಅಂತ ಕೇಳಿದ್ರೆ ಹೇಳ್ತಾರೆ. ಒಡಗಿನ ಅರ್ಥ ಇದು, ಪ್ರಹ್ಲಾದ ಅಂದ್ರೆ ಆನಂದ ಅಂದ್ರೆ ವಾಯುದೇವರು ಅಂತ. ವಾಯುದೇವರಿಗೆ ದ್ರೋಹ, ಎಲ್ಲಾ ದ್ರೋಹ ಮಾಡಿದ್ರೆ ಮನುಷ್ಯ ಬದುಕ್ತಾನೆ, ವಾಯುದೇವರು ದ್ರೋಹ ಮಾಡಿದ ಮೇಲೆ ಪ್ರಾಣಕ್ಕೆ ಎದುರು ಹಾಕೊಂಡಾಗ ಸತ್ತೋಗ್ತಾನೆ ಅಂತ ಅರ್ಥ. ಅದಕ್ಕೆ ಪ್ರಾಣದೇವರು ಯಾರು? ಸುಸುತಾಯ ಅಂದ್ಮೇಲೆ ಹೊರಗಿನ ಅರ್ಥ ತನ್ನ ಮಗನಿಗೆ, ಒಡಗಿನ ಅರ್ಥ ನನ್ನ ಮಗನಿಗೆ. ಪ್ರಾಣಾದ್ವಾಯುರಜಾಯತ, ಪ್ರಭಾತನ ಮಗ ಯಾರು? ವಾಯುದೇವರು. ನನ್ನ ಮಗನಿಗೆ ದ್ರೋಹ ಮಾಡ್ತಾನಲ್ಲ ಆಗ, ಮತ್ತೆ ವಾಯುದೇವರು ದ್ರೋಹ ಮಾಡಲಿಲ್ಲ, ಪ್ರಹ್ಲಾದನಿಗೆ ದ್ರೋಹ ಮಾಡ್ದ ಅಂದ್ರೆ ಪ್ರಹ್ಲಾದನೊಳಗೆ ವಾಯುದೇವರಿದ್ದ. ಹಿರಣ್ಯಕಶಿಪು ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ ವಾಯುರಾಜ ಸಮಾವಿಷ್ಟ ಆಚಾರ್ಯ ಹೇಳಿದ್ರೆ ವಾಯುದೇವರ ಆವೇಶ ಇದೆ. ಯಾರು ದ್ರೋಹ ಮಾಡಿದಾಗಾಯ್ತೀಗ? ಇದಕ್ಕೆ ಒಬ್ಬ ಮನುಷ್ಯನ ದ್ರೋಹ ಮಾಡೋದು ಬೇರೆ, ಒಂದು ಸಂಸ್ಥೆಯ ಪ್ರತಿನಿಧಿ ದ್ರೋಹ ಮಾಡೋದು ಬೇರೆ. ಈ ಕಂಡಕ್ಟರ್ ದ್ರೋಹ ಮಾಡಿದ್ರೆ ಯಾವ್ದಕ್ಕೆ ದ್ರೋಹ ಇದ್ದಾಗ ಲೆಕ್ಕ? ಅದು ಸರ್ಕಾರದ ದ್ರೋಹ ಇದ್ದಾಗ. ಅದಕ್ಕೋಸ್ಕರ ವಾಯುದೇವರ ಸನ್ನಿಧಾನ ಇರೋದ್ರಿಂದ ಅವನಿಗೆ ದ್ರೋಹ ಮಾಡಿದಾಗ ನಾನು ಕೊಲ್ತೆ. ಇದು ಇದು ವಿಷಯ ಗಮನಿಸಿರ್ಬೇಕಿದೆ. ಎಷ್ಟು ಪಾಪ ಮಾಡಿದ್ರು ಮನುಷ್ಯನಿಗೆ ಒಂದು ಸ್ವಲ್ಪ ಆಸೆ ಇರಬಹುದು, ಆದರೆ ವಾಯುದೇವರು ದ್ರೋಹ ಮಾಡಿದಾಗ ಮಾತ್ರ ಆಸೆ ಪೂರ್ತಿ ಹೋದ. ಯಾಕೆ ಪ್ರಾಣದೇವರು ದ್ರೋಹ ಮಾಡಿದ್ರೆ ಪ್ರಾಣ ಹೋಗ್ಲೇಬೇಕಲ್ಲ, ಸರಳ. ಏನು ಅವರೆಲ್ಲ ಸಾತ್ವಿಕ, ಅದಕ್ಕೆ ನಿಮ್ಮ ಸರಳಾದ ಶಲ್ಯನಾಗಿ ಹುಟ್ಟುತ್ತಾನೆ. ಆಮೇಲೆ ಅಲ್ಲಿ ಅನುಹ್ಲಾದನಾಗಿ ದುಷ್ಟಕೇತು ಹುಟ್ಟುತ್ತಾನೆ, ಅನುಹ್ಲಾದ ದುಷ್ಟಕೇತನಾಗ್ತಾನೆ. ಅದ್ರ ಎಲ್ಲರೂ ಯೋಗ್ಯರೇ ಅವರೆಲ್ಲ ಕೂಡ. ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೇ ಪ್ರಹ್ಲಾದ. ಇದು ಹೊರಗೆ ಒಗಟಿದು, ಹೊರಗೆ ನೋಡಿದ್ರೆ ಪ್ರಹ್ಲಾದ, ಒಳಗೆ ನೋಡಿದ್ರೆ ವಾಯುದೇವ. ವಾಯುದೇವರು ದ್ರೋಹ ಸರ್ವನಾಶಕ. ಸೊ ಪ್ರಹ್ಲಾದ ಯಾತಕ್ಕೆ ಸಪ್ತವಸ್ತ ಪ್ರಹ್ಲಾದನ ಕಥೆ ಮಹತ್ವ ಬಂತು ಅಂದ್ರೆ ಪ್ರಹ್ಲಾದರಾಗಿ ಮಹತ್ವ ಅಲ್ಲ, ಒಳಗಿದ್ದ ವಾಯುದೇವರ ಆವೇಶದಿಂದಾಗಿ ಮಹತ್ವ. ಅರ್ಥ ಆಯ್ತಾ? ವಾಯುದೇವರ ಆವೇಶದ ಮಹತ್ವನೇ ಎಷ್ಟಿರ್ಬೇಕಾದ್ರೆ ವಾಯುದೇವರ ಮಹತ್ವ ಎಷ್ಟಿರಬೇಕು? ಅರ್ಥ ಆಯ್ತಾ? ಗೋಲ್ಡ್ ಮಿಕ್ಸ್ ಮಾಡ್ತಾರೆ ಪಂಚಲೋಹದಲ್ಲಿ, ಏನ್ ಸೇರುತ್ತೆ? ಪಂಚಲೋಹದ ಮೇಲೆ ಪೃಥ್ವಿಗೆ ಅಷ್ಟು ವ್ಯಾಲ್ಯೂ ಇದ್ರೆ ಪ್ಯೂರ್ ಗೋಲ್ಡ್ ಆದ್ರೆ ಜಾಸ್ತಿ ಆಗ್ಬಿಡುತ್ತೆ ಆವೇಶ ಎಂಬುದು ಅರ್ಥ ಆಗುತ್ತೆ. ಈ ಯಾವ್ದಾದ್ರು ಪಂಚಲೋಹಗಳ ಪ್ರತಿಮೆಗಳಲ್ಲಿ 5 ಲೋಹನೂ ಮಿಕ್ಸ್ ಆಗಿರುತ್ತೆ, ಹೌದಾನೆ? ಅದರಲ್ಲಿ ಹಾಗೋ ಅದರಲ್ಲಿ ಅದೇ ರೀತಿಯೇ ವಾಯುದೇವರ ಆವೇಶ ಎಲ್ಲೆಲ್ಲಿ ಸೇರ್ತದೋ ಅಲ್ಲಿ ಮಹತ್ವ ಜಾಸ್ತಿ ಆಗಿಬಿಡುತ್ತೆ. ಪ್ರಹ್ಲಾದ, ಅದಕ್ಕೆ ಪ್ರಹ್ಲಾದ ಆದ್ರೆ ಆನಂದ ಸರಿಯಾಗಿದೆ ಹೆಸರು. ಅದಕ್ಕೆ ಹೆಸರು ಪ್ರಹ್ಲಾದ ಆದ್ರೆ ಆನಂದ ಅಂತಿರೋದ್ರಿಂದ ಆನಂದ ಅಂಬುದು ವಾಯುದೇವರ ಹೆಸರು. ಅವರಿಗೆ ದ್ರೋಹ ಮಾಡ್ದಾಗ ಕೊಲ್ತೇನೆ. ನಾರದ ಉವಾಚ, ಇದಕ್ಕೆ ಸ್ವಸುತ ಆದ್ರೆ ತನ್ನ ಮಗ ಅಂತ ಹೇಗೆ ಹೊರಗೆ ಅರ್ಥ ಆಗುತ್ತೋ ಆಚಾರ್ಯ ಇನ್ನೊಂದು ಕಡೆ ಕೋಟ್ ಮಾಡ್ತಾರೆ, ಇಲ್ಲಿ ಬರೆದಿಲ್ಲ. ಪರಹ ಸ್ವಹ ಹರಿರುದ್ದಾಮ ಇದೆ ನಾಮ ಚತುಷ್ಟಯಂ ವಿಷ್ಣೋರ್ ಗುಹ್ಯಂತು ಯೋ ವೇದ ಮುಚ್ಚತೆ ಸರ್ವಪಾತಕೈ. ಪರಹ ಸ್ವಹ ಹರಿಹಿ ಉದ್ದಾಮ, ದೇವರ ರಹಸ್ಯನಾಮಗಳಂತೆ. ಸ್ವಹ ದೇವರ ರಹಸ್ಯನಾಮ, ಅದಕ್ಕೆ ರಹಸ್ಯ ವಿಚಾರ. ಆದ್ದರಿಂದ ಸ್ವಸುತಾಯ ನನ್ನ ಮಗನಿಗೆ ಅಂತ ಅರ್ಥ. ನಾರದ ಉವಾಚ ಇತ್ಯುಕ್ತಾಲೋಕ ಗುರುಣ ಸಂಪ್ರಣಮ್ಯತಿ ಬೌಕಸ ನೆವರ್ತಂತ ಕಥೋದ್ವೇಗಾ ಮೇನಿರೇ ಚಾಸುರಂ ಹತಂ. ಅದಕ್ಕೆ ಆಚಾರ್ಯ ಇನ್ನೂ ಕೆಲವು ಅರ್ಥ ಹೇಳಿಲ್ಲ ಇಲ್ಲಿ, ಅಲ್ಲಿ ಹೇಳ್ತಾರೆ ತಂತ್ರಸಾರದಲ್ಲಿ. ಕಾಲವನ್ನು ಹುಡು ನೋಡಿ ಅಂತ ಹೇಳಿಬಿಟ್ಟ. ಹೊರಗಿನ ಅರ್ಥ ಕಾಲಕ್ಕೆ ನಿಶ್ಚಯ ಮಾಡಿ ಅಂತ ಹೇಳಿದ. ಒಡೆಯನ ಅರ್ಥ ಕಾಲ ಅಂದ್ರೆ ನರಸಿಂಹ ರೂಪ ಅಂತ ಅರ್ಥ. ಕಾಲ ಅಂದ್ರೆ ಏನು? ನಾಶ ಮಾಡೋ ರೂಪ. ಅದು ಯದ್ರೋಷೋತ್ಕರ ರಷ್ಟ್ರಯೇತ್ರ ಕುಟಿಲ ಪ್ರಾಂತೋತ್ತಿತಾಗ್ನಿ ಸ್ಫುರತ್ ಹದ್ಯೋತೋಪ ವಿಶ್ವಲಿಂಗ ಫಸಿತ ಬ್ರಹ್ಮೇಶ ಚಕ್ರಾಧರಾಹ ಅಂತಿರೋದ್ರಿಂದ ನರಸಿಂಹರು ಉಪಾಸನೆ ಮಾಡಿ ನಾನು ಕೊಂದು ಬಿಡ್ತೇನೆ ಅಂತ. ಸೊ ಕಾಲ ಅಂದ್ರೆ ಬರೀ ಟೈಮ್ ಅಲ್ಲ, ಇಲ್ಲಿ ಒಂದು ಹೊರಗಿನ ಕಾಲ ವಾಯುದೇವರು ದ್ರೋಹ ಮಾಡೋದು, ಒಡೆಯನ ಕಾಲ ನನ್ನನ್ನು ಉಪಾಸನೆ ನೀವು ಮಾಡೋದು, ಅವಾಗ ಏನಾಗುತ್ತೆ? ಅವನು ಹಿರಣ್ಯಕಶಿಪು ಸಾಯ್ತಾನೆ ಅಂತ ಅರ್ಥ. ಇತ್ಯುಕ್ತ ಲೋಕ ಗುರುಣ ತಂ ಪ್ರಣಮ್ಯ ದಿವೌಕಸ. ಲೋಕಗುರುವಾದ ಶ್ರೀ ಲೋಕ ನಾರಾಯಣ ಲೋಕಗುರು, ಅಸ್ತವ್ಯಸ್ತಂ ಸಮಸ್ತಂ ಅಂತ ಹೇಳ್ಬೇಕಾದ್ರೆ ಗುರುತಮ ಮಗುರುಂ ದೇವದೇವಂ ನಮಾಮಿ. ವೇದವ್ಯಾಸರ ಬಗ್ಗೆ ಗುರುತಮಂ ಅಗುರುಂ, ಅದಕ್ಕೆ ತಮೇವ ಶಾಸ್ತ್ರ ಪ್ರಮಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ಆಚಾರ್ಯ ಹೇಳ್ತಾರೆ. ಜಗದ್ಗುರುಗಳ ಗುರು ನಾರಾಯಣ. ಇತ್ಯುಕ್ತ ಲೋಕಗುರುಣ ತಂ ಪ್ರಣಮ್ಯ ದಿವೌಕಸ. ಲೋಕಗುರುವಾದ ಶ್ರೀ ನಾರಾಯಣನಿಂದ ಹೇಳಲ್ಪಟ್ಟಂತ ದೇವತೆಗಳು ನೆವರ್ತಂತ ಗತೋದ್ವೇಗಾ, ಗತ ಉದ್ವೇಗಾ. ಅವ್ರ ಟೆನ್ಷನ್ ಹೋಯ್ತು ಅವರಿಗೆಲ್ಲ ಕೂಡ, ದೇವರು ಹೇಳಿದ್ರೆ ಮುಗಿದೋಯ್ತು. ನೆವರ್ತಂತ ಅಂದಿರಿಬಿಟ್ಟು ಮೇನಿರೇಚ ಅಸುರಂ ಹತಂ, ರಾಮನ್ ಸತ್ತ ಅಂತಾನೆ ತಿಳ್ಕೊಂಡ್ಬಿಟ್ರು, ಕತೆ ಮುಗಿತು ಒಂದು ಒಂದು ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಮೇನಿರೇಚ ಅಸುರಂ ಹತಂ ತಸ್ಯ ದೈತ್ಯಪತೇ ಪುತ್ರಾಃ ಚತ್ವಾರಃ ಪರಮಾದ್ಭುತಾಃ ಪ್ರಹ್ಲಾದೋ ಅಭೂನ್ ಮಹಾನ್ ತೇಷಾಂ ಗುಣೈರ್ ಮಹದುಪಾಸಕಃ ಬ್ರಹ್ಮಣ್ಯಃ ಶೀಲ ಸಂಪನ್ನಃ ಸತ್ಯಸಂಧಃ ಜಿತೇಂದ್ರಿಯಃ. ಇದು ಆತನ ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ. ತಶ್ಚ ದೈತ್ಯಪತೇ ಪುತ್ರಾಹ ಚತ್ವಾರಃ ಪರಮಾದ್ಭುತಾಹ. ದೈತ್ಯಪತಿಯಾದ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಿದ್ರು, ಪರಮಾದ್ಭುತಾಹ ಬಹಳ ಅದ್ಭುತ ಮಕ್ಕಳು ಅವರು. ಪ್ರಹ್ಲಾದ ಅಭೂವನ್ ಮಹಾಂತೇಶಾಂ, ಅವರಲ್ಲಿ ಬಹಳ ದೊಡ್ಡವನ್ಯಾರು ಪ್ರಹ್ಲಾದ. ಗುಣೈಹಿ ಮಹದ್ ಉಪಾಸಕ, ಗುಣಗಳಿಂದ ಭಾರಿ ದೊಡ್ಡವನು, ಮಹಾತ್ಮರ ಉಪಾಸಕನಾದವನು. ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧ ಜಿತೇಂದ್ರಿಯ, ಒಳ್ಳೆ ಬ್ರಾಹ್ಮಣರ ಭಕ್ತ. ಮತ್ತೆ ಬ್ರಹ್ಮಶಬ್ದಕ್ಕೆ ಬ್ರಾಹ್ಮಣರು ಅಂತ ಅರ್ಥ, ದೇವರು ಅಂತ ಅರ್ಥ, ವೇದಗಳು ಅಂತ ಅರ್ಥ. ಅವನು ವೇದಗಳನ್ನು ನಂಬ್ತಾ ಇದ್ದ, ದೇವರು ನಂಬ್ತಿದ್ದ, ಬ್ರಹ್ಮಜ್ಞಾನಿಗಳನ್ನು ನಂಬ್ತಾ ಇದ್ದ ಅಂಥವನು. ಅವರಪ್ಪ ತದ್ವಿರುದ್ಧ. ಶೀಲಸಂಪನ್ನ ಒಳ್ಳೆ ಶೀಲವಂತ, ಸತ್ಯಸಂಧ ಸತ್ಯಸಂಧ, ಜಿತೇಂದ್ರಿಯ ಜಿತೇಂದ್ರಿ ನೋಡಿ, ಅವನು ಅವನು ಅಜಿತೇಂದ್ರಿಯ ಅಪ್ಪ, ಇವರು ಜಿತೇಂದ್ರಿಯ. ಅದಕ್ಕೆ ಅಷ್ಟು ಸುಖ ಇದ್ರೂ ದುಃಖ ಪಡ್ತಿದ್ದ, ಇವೆಲ್ಲ ಆಪೋಸಿಟ್ರು ಒಳಗೆ ಆನಂದ ಪಡ್ತಿದ್ದ. ಆ ಜಿತೇಂದ್ರಿಯತ್ವ ಅಂಬೋದು ಯಾವುದಕ್ಕೆ ಕಾರಣ? ಆಗ ಸುಖಕ್ಕೆ ಕಾರಣ. ಅದಕ್ಕೆ ಮನುಷ್ಯ ಏನೇನೋ ಗೆಲ್ಲೋದಕ್ಕಿಂತ ಇದ್ರೆ ಹೇಗೆದ್ರೆ ಮುದೋಯ್ತು. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ ದಾಸವತ್ ಸನ್ನತಾರ್ಯಾಂಘ್ರಿಹಿ ಪಿತೃವತ್ ದೀನವತ್ ಸಲಹ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ. ಸರ್ವಭೂತಾನಾಂ ಆತ್ಮವತ್, ಎಲ್ಲ ಪ್ರಾಣಿಗಳನ್ನು ಕೂಡ ತನ್ನಂತೆ ಕಾಣ್ತಿದ್ದಂತೆ. ಭಗವದ್ಗೀತೆ ಹೇಳ್ತಾರೆ, ಆತ್ಮೋಪಮೇನ ಸರ್ವತ್ರ, ಎಲ್ಲರನ್ನು ಹೇಗೆ ನೋಡ್ಬೇಕಂತೆ, ತನ್ನ ನೋಡ್ದ ನೋಡ್ಕೋಬೇಕಂತೆ. ತನಗೆ ಹೇಗೆ ಅಪ್ರಿಯವಾದದ್ದನ್ನು ಇನ್ನೊಬ್ರು ಮಾಡಿದ ಬೇಜಾರಾಗುತ್ತಲ್ಲ, ಅದಕ್ಕೆ ಇನ್ನೊಬ್ರಿಗೆ ನಾನು ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅದು ಬೇಜಾರಾಗಬಾರ್ದು. ಅದೇ ರೀತಿ ಕೆಟ್ಟದ್ದನ್ನು ಮಾಡಬಾರ್ದು, ಒಳ್ಳೇದನ್ನು ಮಾಡಿದ್ರೆ ಖುಷಿಯಾಗುತ್ತಲ್ಲ, ಒಳ್ಳೇದನ್ನು ಮಾಡೋದು. ಅದು ಹೊರಗಿನ ಅರ್ಥ. ಒಳಗಿನ ಅರ್ಥ, ಆತ್ಮ ಅಂದರೆ ಪರಮಾತ್ಮ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ನೋಡ್ತಾ ಇದ್ದ. ಇನ್ನೊಂದು ಅರ್ಥ, ಎಲ್ಲರನ್ನು ತನ್ನಂತೆ ಕಾಣಬೇಕು ಎಂಬುದು ಲೌಕಿಕವಾದ ಒಂದು ದೊಡ್ಡ ಬ್ರಾಡ್ ಮೈಂಡೆಡ್ನೆಸ್. ಅದು ಸ್ಪಿರಿಚುವಲ್ ಬ್ರಾಡ್ ಮೈಂಡೆಡ್ಸ್ ಅಂದ್ರೆ ಏನು, ಎಲ್ಲ ಕಡೆ ದೇವರಿದ್ದಾನೆ ಅಂತ ನೋಡೋದು. ವಿದ್ಯಾವಿನಯ ಸಂಪನ್ನೆ ಬಂತಲ್ಲ ಹಾಗೆ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮ, ಅತ್ಯಂತ ಪ್ರಿಯ ಸುಹೃತ್ತಮ, ಸುಹೃತ್ ಸುಹೃತ್ತರ ಸುಹೃತ್ತಮ. ದಾಸವತ್ ಸನ್ನತಾರ್ಯಾಂಘ್ರಿ, ದೊಡ್ಡವರಿಗೆ ದಾಸರಂತೆ ನಮಸ್ಕಾರ ಮಾಡಿಕೊಂಡಿದ್ದ, ಜನರಿಗೆ ಅತ್ಯಂತ ಹಿತೈಷಿಯಾಗಿದ್ದ, ದೊಡ್ಡವರಿಗೆ ದಾಸರಂತೆ ನಮಸ್ಕಾರ ಮಾಡಿಕೊಂಡಿದ್ದ. ಪಿತೃವತ್ ದೀನವತ್ ಸಲಹ, ಆಶ್ರಿತರಿಗೆಲ್ಲ ತಂದೆಯಂತೆ ದೀನರಿಗೆ ವತ್ಸಲನಾಗಿದ್ದ. ದೀನರ ಮೇಲೆ ಹೇಗೆ ತಂದೆ ಮಕ್ಕಳ ಮೇಲೆ ದಯೆ ತೋರಿಸಬೇಕು ಹಾಗೆ ದಯೆ ತೋರಿಸ್ತಾ ಇದ್ದ. ಆತ್ಮವತ್ ಪರಮಾತ್ಮವತ್, ಅದಕ್ಕೆ ಆಚಾರ್ಯ ತಾತ್ಪರ್ಯ ಕೋಟ್ ಮಾಡ್ತಾರೆ. ಅನ್ಯೇಷಾಂ ಹರಿ ಸಾಮ್ಯಂತೂ ಕಿಂಚಿತ್ ಸಾಮ್ಯಮುದೀರಿತಂ ಸಮ್ಯಕ್ ಸಾಮ್ಯಂತೂ ಮತ್ಸ್ಯಾದೇ ರೀತಿ ಶಾಸ್ತ್ರಸ್ಯ ನಿಶ್ಚಯ ಇದೆ ವಚನಾತ್ ತತ್ ಹರಿಸಾಮ್ಯ ಕಥನಂ ತಾತ್ಪರ್ಯಾದ ಅವಗಂತವ್ಯಂ. ಇಲ್ಲಿ ಎಲ್ಲರೂ ದೇವರಂತೆ ನೋಡ್ತಿದ್ದ ಅಂತ ಅರ್ಥ ಆಗುತ್ತೆ. ದೇವರಂತೆ ನೋಡ್ತಿದ್ದ ಏನರ್ಥ, ದೇವರ ಪ್ರತಿಬಿಂಬವಾದ್ದರಿಂದ ನೋಡ್ತಾ ಇದ್ದ. ಇವತ್ತು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ವ್ಯಕ್ತಿ ಬಂದಾಗ ಡಿಪಾರ್ಟ್ಮೆಂಟ್ ನೋಡಿದ ಹಾಗೆ ಹಾಗೆ ನೋಡ್ತಾರೋ ಹಾಗೆ. ಅದೇ ರೀತಿ ಎಲ್ಲರೂ ದೇವರ ಭಗವದ್ ಭಕ್ತರೆಲ್ಲ ದೇವರ ಪ್ರತಿನಿಧಿಗಳಾದ್ದರಿಂದ ಅವರನ್ನೇ ದೇವರ ಸನ್ನಿಧಾನ ಅಂತ ನೋಡ್ತಾ ಇದ್ದ. ದಾಸವತ್ ಸಂದಾತಾರಿ ಅಂಗ್ರಿಹಿ ಪಿತೃವತ್ ದೀನವತ್ ಸಲಹ. ಇವತ್ತು ಇದು ಕೊಡ್ತಾರೆ, ಮಂತ್ರಾಲಯ ಕೊಡ್ತಾರೆ. ಆಕ್ಚುಲಿ ಏನದು, ಧಾನ್ಯಕ್ಕೆ ಬಣ್ಣ ಹಾಕಿರೋದಷ್ಟೇ. ಬಟ್ ರಾಯರ್ ಮಂತ್ರಾಕ್ಷತೆ ತಕ್ಷಣ ತಲೆ ಹಾಕೊಂಡ್ಬಿಡ್ತಾನೆ. ಅದಕ್ಕೆ ಮಂತ್ರಾಕ್ಷತೆ ಯಾರಿಂದ ಬಂದಿತ್ತು ಅಲ್ಲಿ ಇಂಪಾರ್ಟೆಂಟ್, ಅವ್ರು ಕೊಟ್ಟಿದ್ದು, ಜ್ಞಾನಿಗಳು ಕೊಟ್ಟಿದ್ದು. ಆ ಥರ ಮಂತ್ರ ಒಂದು ಕಡೆಗೆ ಮಂತ್ರಿಸಿದ ಅಕ್ಷತೆ, ಒಂದು ಮಂತ್ರದ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ. ಬಣ್ಣ ಕಲಿಸಿದ್ರೆ ಮುಗಿದೋಯ್ತು ಅಷ್ಟೇ, ಬಣ್ಣ ಅದರಲ್ಲಿ ಇದೇ ಇರೋದಿಲ್ಲ. ಬರೀ ಡಿಸ್ಟಿಲ್ಡ್ ವಾಟರ್ ಇಂಜೆಕ್ಷನ್ ಕೊಟ್ಟಾಗ ಹಾಗೆ ಹಾಗೆ ಔಷಧಿನೇ ಇರೋದಿಲ್ಲಲ್ಲ ಆ ಟೈಪ್. ಅದರಿಂದ ಕೆಲಸ ಆಗೋದಿಲ್ಲ, ಮೊದಲು ಮಂತ್ರಿಸ್ಬೇಕಾದ. ಅದಕ್ಕೆ ಕೊಡ್ತಾರೆ ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟು ಮಂತ್ರ ಹೇಳಿ, ಇಂದ್ರಶ್ರೇಷ್ಠ ಹರಿ ದ್ರವಿಣಾನಿ ದೇಹಿ ಮಂತ್ರ ಹೇಳಿ ಆ ಮಂತ್ರನ ತಗೊಂಡು ಅದು ಆಗ ಮಂತ್ರಿಸಿ ಮಂತ್ರ ಆಯ್ತು. ಅದೀಗ ದೇವ್ರ ಮೇಲೆ ಹಾಕ್ಬೇಕನ್ನ, ಅವಾಗ ಏನಾಯ್ತದ ಶೇಷ ಆಯ್ತು. ಇದನ್ನು ಕೊಟ್ಟರೆ ಅದು ಮಂತ್ರ ಸಿದ್ಧಿ ಗೊತ್ತಾಯ್ತಾ, ಅದಕ್ಕೆ ಅಂಥ ಅಪಾರವಾದ ಸಿದ್ಧಿ ಇದೆ ಅಂತ ಹೇಳಿದ. ಅಂಥ ಆ ರೀತಿಯಲ್ಲಿ ಅದು ಹೇಗೆ ಪ್ರತಿ ಮಂತ್ರದಿಂದ ಪ್ರತಿನಿಧಿ, ದೊಡ್ಡವರು ಕೊಟ್ಟಿದ್ರಿಂದ ಸಿದ್ಧಿ ಹೇಗೋ ಆ ರೀತಿ ಜನಗಳಲ್ಲಿ ದೇವರ ಸನ್ನಿಧಾನ ಅಂತ ನೋಡ್ತಾ ಇದ್ದ. ಭ್ರಾತೃವತ್ ಸದೃಶೇ ಸ್ನಿಗ್ಧೋ ಗುರುಷು ಈಶ್ವರ ಭಾವನಃ ವಿದ್ಯಾರ್ಥ ರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ಭ್ರಾತೃವತ್ ಸದೃಶೇ ಸ್ನಿಗ್ಧ, ತನ್ನಂತೆ ಇದ್ದರಲ್ಲ ಅಂಥವ್ರ ಮೇಲೆ ಸಹೋದರರಂತೆ ಪ್ರೀತಿ ತೋರಿಸ್ತಿದ್ದ. ಅಂದರೆ ಆಚಾರ್ಯ ಹೇಳ್ತಾರೆ ಅದಕ್ಕೆ, ದೊಡ್ಡವರಲ್ಲಿ ಭಕ್ತಿ ಮಾಡಬೇಕು, ಚಿಕ್ಕವರಲ್ಲಿ ಪ್ರೀತಿ ತೋರಿಸ್ಬೇಕು, ಸಮಾನರಲ್ಲಿ ಸ್ನೇಹ ಹೊಂದಬೇಕು. ಮೂರು ಹೇಳ್ತಾರೆ. ಪ್ರಹ್ಲಾದ ಹಾಗೆ ಇದ್ದ, ಪಿತೃಗಳಂತೆ ದೀನವತ್ಸಲ, ದಾಸನಂತೆ ದೊಡ್ಡವರಿಗಿದ್ದ. ಭ್ರಾತೃವತ್ ಸದೃಶೇ ಸ್ನಿಗ್ಧ, ಗುರುಷು ಈಶ್ವರ ಭಾವನ, ಗುರುಗಳಲ್ಲಿ ದೇವರ ಸನ್ನಿಧಾನ, ಆಚಾರ್ಯ ದೇವೋಭವ ಅಂತ ಹೇಳಿ ತಿಳ್ಕೊಂಡಿದ್ದ. ವಿದ್ಯಾ ಅರ್ಥ ರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ, ಮನುಷ್ಯನಿಗೆ ಮಾನಸ್ತಂಭ, ಸ್ತಬ್ಧ ಅಂದರೆ ಇನ್ನೊಬ್ಬರಿಗೆ ಬಾಗದೇ ಇರೋದು, ಮಾನ ಅಂದರೆ ದುರಭಿಮಾನ, ಅವನು ಇರಲಿಲ್ಲ. ಯಾವಾಗ ವೆರಡು ಯಾವಾಗ ಬರುತ್ತೆ ಅಂದರೆ ವಿದ್ಯಾ ಅರ್ಥ ರೂಪ ಜನ್ಮ, ನಾಲ್ಕು ಕಾರಣ. ಮನುಷ್ಯನಿಗೆ ಮದ ಬರಲಿಕ್ಕೆ ಏನು ಕಾರಣ? ವಿದ್ಯಾ ಓದಿದ್ದೇನೆ ಅಂತ ಒಂದು ಮದ. ಅರ್ಥ ಸಂಪತ್ತಿದೆ, ರೂಪ ಬಹಳ ರೂಪವಂತ, ಜನ್ಮ ಒಳ್ಳೆ ಕುಲದಲ್ಲಿ ಹುಟ್ಟಿದವನು, ನಾಲ್ಕು ಜನ ಇರುತ್ತಂತೆ ಗೊತ್ತಾಯ್ತಾ. ಒಂದೊಂದಿದ್ರೂ ಸಾಕಂತೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವ ಅವಿವೇಕತ ಏಕೈಕವಪ್ಪನರ್ಥಾಯ ಕಿಮು ಎತ್ರ ಚತುಷ್ಟಯಂ ಅಂತ ಹೇಳ್ತಾರೆ. ಯೌವನ ಒಂದಿದ್ರೆ ಸಾಕಂತ ಹಾಳಾಗ್ಲಿಕ್ಕೆ ಮನುಷ್ಯನು. ಯೌವನ ಧನ ಸಂಪತ್ತಿ, ಆಮೇಲೆ ಪ್ರಭುತ್ವ ಅಧಿಕಾರ. ಆಮೇಲೆ ಕೊನೆಯದು ಅವಿವೇಕ, ತಿಳುವಳಿಕೆ ಇಲ್ಲದೆ ಇರೋದು. ನಾಲ್ಕರಲ್ಲಿ ಒಂದಿದ್ರು ಸಾಕು, ನಾಲ್ಕು ಇದ್ಮೇಲೆ ಏನು ಹೇಳಬೇಕು ಅಂತಾರಲ್ಲ, ಆ ಥರ ವಿದ್ಯಾ ಅರ್ಥ ರೂಪ ಜನ್ಮಾದ್ಯೇಹಿ ಮಾನಸ್ತಂಭ ವಿವರ್ಜಿತ, ಅದೆಲ್ಲ ಇತ್ತು ಆತನಿಗೆ. ಎಂಥ ವಿದ್ಯಾವಂತ, ವಿದ್ಯಾವಂತ ಯಾವಾಗ ನಾರದ ಹೇಳಿ ಗರ್ಭದಲ್ಲಿದ್ದಾಗ ಓದ್ಬಿಟ್ಟಿದ್ದಾನಂತ. ಒಳ್ಳೆ ವಿದ್ಯಾವಂತ, ಅರ್ಥ ಉತ್ತರಾಧಿಕಾರಿ ಆತ್ಮೆ, ರೂಪ ಬಹಳ ಸ್ವರೂಪವಂತ ಪ್ರಹ್ಲಾದ, ಅದರಲ್ಲೂ ದೈತ್ಯರ ಮಧ್ಯೆ ರೂಪವಂತ ಇನ್ನೂ ವಿಶೇಷ. ಜನ್ಮ ಬ್ರಹ್ಮದೇವರಿಗೆ ಏನಾಗಬೇಕಾತ, ಬ್ರಹ್ಮದೇವರ ಮೊಮ್ಮಕ್ಕಳು ಕಶ್ಯಪರು, ಕಶ್ಯಪರ ಮಗ ಹಿರಣ್ಯಕಶ್ಯಪ, ಹಿರಣ್ಯಕಶ್ಯಪ ಮಗ ಈತ, ಎಂಥ ವಂಶ ಅಂತ ಹೇಳ್ಕೋಬಹುದು. ಅದೆಲ್ಲ ಸೇರ್ಕೊಂಡಿತ್ತು. ಆದರೆ ಯಾವುದು ಮಾನಸ್ತಂಭ ವಿವರ್ಜಿತ, ಅವೆಲ್ಲ ಏನ್ ತಿಳ್ಕೊಂಡಿದ್ದ, ಅದನ್ನ ದೇವರ ಸಾಧನೆಗೆ ಉಪಯೋಗ ಮಾಡಿಕೊಂಡೆ ಹೊರತು ಪ್ರತಿಷ್ಠೆಯ ಸಂಕೇತ ಮಾಡಿಕೊಳ್ಳಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಷು ದೃಷ್ಟೇಷು ಗುಣೇಶ್ವ ವಸ್ತುದೃಕ್ ದಾಂತೇಂದ್ರಿಯ ಪ್ರಾಣ ಶರೀರ ಹಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋ ಸುರಃ. ನೋದ್ವಿಗ್ನ ಚಿತ್ತ ವ್ಯಸನೇಶು, ವ್ಯಸನೇಶು ನಾ ಉದ್ವಿಗ್ನ ಚಿತ್ತ, ದುಃಖ ಬಂದ ಕುಗ್ತಿದ್ದಿಲ್ಲ. ನಿಸ್ಪೃಹ ನಿರ ಆಸೆಯನ್ನು ಗೆದ್ದಿದ್ದ. ಶ್ರುತೇಷು ದೃಷ್ಟೇಷು ಗುಣೇಶು ಅವಸ್ತುದೃಕ್, ಶ್ರುತೇಷು ದೃಷ್ಟೇಷು ಗುಣೇಶು ಅವಸ್ತುದೃಕ್. ಶ್ರುತವಾದ ದೃಷ್ಟವಾದ ಗುಣ ಅಂದ್ರೆ ವಿಷಯಗಳು, ವಿಷಯಗಳಲ್ಲಿ ಏನ್ ಮಾಡಿದ್ದ, ಅವಸ್ತುದೃಕ್, ಇದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿತ್ತು. ಯಾವುದೇ ಅಟ್ರಾಕ್ಷನ್ ಆಗ್ತಿದ್ರು, ಎಂಥ ಅಟೆಂಪ್ಟ್ ಮಾಡಿದ್ರು ಕೂಡ ಬೇಕಾಗಿಲ್ಲ ಅಂತಿದ್ದ, ಏನೇ ತೋರಿಸಿದ್ರು ಬೇಕಾಗಿಲ್ಲ ಅಂತ ಹೇಳ್ತಿದ್ದ. ಇದು ದೊಡ್ಡದು, ಯಾವ್ದು ಕೇಳೇ ಇರೋದಿಲ್ಲ, ಆಸೆ ಪಟ್ಟಿರೋದು, ಕೇಳಿದ ತಕ್ಷಣ ಹೌದಲ್ಲ ಅಂತ ಆಸೆ ಹುಟ್ಟಿಬಿಡೋದು, ನೋಡಿದ ತಕ್ಷಣ ಅಂತೂ ಪೂರ್ತಿ ಆಸೆ ಬರುತ್ತೆ. ಏನಿಲ್ಲ ಸರಿ, ಶ್ರುತೇಷು ದೃಷ್ಟೇಷು ಅದಕ್ಕೇನೆ ಏನಂತ ಹೇಳಿದ್ರು, ವೈರಾಗ್ಯ ಹೇಗೆ ಬರಬೇಕು, ಸಮಸ್ತ ವಸ್ತುಗಳಿಂದ ವೈರಾಗ್ಯ ಬರಬೇಕು. ಗುಣೇಶು ಅವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣ ಶರೀರ ಧೀ ಸದಾ, ದಾಂತ ಇಂದ್ರಿಯ ಪ್ರಾಣ ಶರೀರ ಧೀಹಿ, ದಾಂತೇಂದ್ರಿಯ ದಾಂತ ಪ್ರಾಣ ದಾಂತ ಶರೀರ ದಾಂತ ಧೀ, ಆತನ ಇಂದ್ರಿಯಗಳು ಹತೋಟಿಯಲ್ಲಿದ್ದು, ಪ್ರಾಣ ಹತೋಟಿಯಲ್ಲಿತ್ತು, ಶರೀರ ಹತೋಟಿಯಲ್ಲಿತ್ತು, ಬುದ್ಧಿ ಹತೋಟಿಯಲ್ಲಿತ್ತು. ಅದರಿಂದ ಪ್ರಹ್ಲಾದ ಹೀಗಿದ್ದ. ಸದಾ ಪ್ರಶಾಂತ ಕಾಮ, ಯಾವ ಕಡೆಯೂ ಕಾಮನೆಗಳೇ ಇಲ್ಲದೆ ದೇವರಲ್ಲಿ ಮನಸ್ಸಾಕಿದ್ದ. ರಹಿತ ಅಸುರೋ ಅಸುರ, ಅಸುರಭಾವವಿಲ್ಲದ ಅಸುರನಾಗಿದ್ದ ನೋಡಿ. ರಹಿತ ಅಸುರ, ಅಸುರ ಸ್ವಭಾವ ಕರ್ಮರಹಿತ, ಜಾತ್ಯ ಅಸುರ, ಜಾತಿಯಲ್ಲಿ ಅಸುರನೇ ಹೊರತು ಗುಣದಲ್ಲಿ ಮಾತ್ರ ಅಸುರತ್ವ ಇರಲೇ ಇಲ್ಲ. ಇದು ವಿಶೇಷ ಅಂದ್ರೆ, ಜಾತಿಯಲ್ಲಿ ಅಸುರ, ಗುಣದಲ್ಲಿ ಅಸುರನಲ್ಲ. ಹಾಗೆ ಆಚಾರ್ಯ ಇಲ್ಲಿ ಹೇಳದೇ ಇಲ್ಲ, ಗೀತಾ ತಾತ್ಪರ್ಯ ಹೇಳ್ತಾರೆ. ಶಾಪಾತ್ ದೈತ್ಯತ್ವ ಆಗತ, ಪ್ರಹ್ಲಾದಾದಿಗಳೆಲ್ಲ ಶಾಪವಯಸ್ಸಿಂದ ಹುಟ್ಟಿದವರು ಅಷ್ಟು ಹೇಳಿಬಿಡ್ತಾರೆ. ಸೊ ಪ್ರಹ್ಲಾದ ಇಂಥ ಒಳ್ಳೆಯವರು ಇಲ್ಲಿ ಯಾಕೆ ಹುಟ್ಟಿದ ಅಂದ್ರೆ ಶಾಪ ಇತ್ತು. ಆ ಶಾಪದ ಶಾಪದಿಂದ ದೊಡ್ಡವರು ಒಳ್ಳೆಯವರು ಕೆಟ್ಟ ಗುಣದಲ್ಲಿ ಹುಟ್ಟಬೇಕಾದ್ರೆ ಏನೋ ಕೆಟ್ಟದ್ದು ಮಾಡ್ಬೇಕಾದ್ರೆ ಏನಾದ್ರು ಒಂದು ಕಾರಣ ಇರಲೇಬೇಕು, ಅದು ಅಸುರಾವೇಶ. ಅಸುರಾವೇಶ ಬರೋದಕ್ಕೆ ಏನು ಕಾರಣ, ಶಾಪ ಕಾರಣ. ಅದು ದುಷ್ಟರು ಏನಾದ್ರು ಮೆರಿಬೇಕಾದ್ರೆ ಏನು ಕಾರಣ ಆಗಿರಬೇಕು, ಒಂದು ವರ ಕಾರಣ ಆಗಬೇಕು. ಇದು ಎಲ್ಲರೂ ತಿಳ್ಕೊಂಡಿರ್ಬೇಕು. ದೇವತೆಗಳು ಕೆಡ್ಲಿಕ್ಕೆ ಶಾಪ ಕಾರಣ, ಈ ಅಯೋಗ್ಯರು ಮೇಲೆಳ್ಳಕ್ಕೆ ವರ ಕಾರಣ. ಇವರು ತಪಸ್ ಮಾಡಿ ವರ ತಗೊಳ್ತಾರೆ, ಅವರು ಪಾಪ ಮಾಡಿ ಶಾಪ ತಗೋತಾರೆ. ಪಾಪದಿಂದ ಶಾಪ, ತಪಸ್ಸಿನಿಂದ ವರ. ಆದ್ದರಿಂದ ಇಲ್ಲೇ ಯಾರೇ ಮೆರಿತಿದ್ರು ಕೂಡ ಇವತ್ತು ಭಾರಿ ದುಷ್ಟ ಮೆರಿತಾ ಇರ್ತಾರೆ. ಯಾವುದೋ ಒಂದು ಪುಣ್ಯ ಮೆರಿತಿದ್ದಾರೆ ಅಷ್ಟೇ, ಅದು ಮುಗಿದಷ್ಟ ಕತೆ ಮುಗಿತು. ಅದಕ್ಕೆ ನಾವು ದುಷ್ಟರಾಗಲಿಕ್ಕೆ ಯೋಚನೆ ಮಾಡಬಾರದು, ಅವನು ಹೇಗೂ ಬಿಡ್ತಾರ ಆದ್ದರಿಂದ ಯೋಚನೆ ಮಾಡಬೇಕಾಗಿಲ್ಲ. ನರಸಿಂಹಣದಲ್ಲಿ ಹೇಳ್ತಾರೆ, ಶಂಕುಕರಣ ಅಂತ ಒಬ್ಬ ಇದ್ದ, ಆತ ಮಾಡದ, ಆದ್ದರಿಂದ ಶಾಪದಿಂದ ಹುಟ್ಟಿದ ಅಂತ ಹೇಳ್ತಾರೆ. ಯಸ್ಮಿನ್ ಮಹಾಗುಣಾರಾಜನ್ ಗೃಹ್ಯಂತೆ ಕವಿಫಿರ್ಮುಹು ನತೇ ಅಧುನಾಧಿಧೀಯಂತೆ ಯಥಾ ಭಗವತೀಶ್ವರೇ. ಯಸ್ಮಿನ್ ಮಹಾಗುಣಾಃ ರಾಜನ್ ಗೃಹ್ಯಂತೆ ಕವಿಭಿಃ ಮುಹುಃ ನತೇ ಅಧುನಾ ಅಭಿಧೀಯಂತೆ ಯಥಾ ಭಗವತಿ ಈಶ್ವರೇ. ಮತ್ತೆ ಹೇಳ್ತಾರೆ, ಇಷ್ಟೆಲ್ಲ ಗುಣಗಳು ಹೇಳಿಬಿಟ್ಟು ಅಂತ ಪ್ರಹ್ಲಾದನಲ್ಲಿ ಕವಿಭಿ ಜ್ಞಾನಿಗಳಿಂದ ರಾಜನ್ ಮಹಾಗುಣಾಃ ಗೃಹ್ಯಂತೆ, ಅನೇಕ ಮಹಾಗುಣಗಳನ್ನು ಕೊಂಡಾಡ್ತಾ ಇದ್ರು. ಏನು ಗುಣ ಏನು ಗುಣ ಅಂತ ಹೇಳಿಬಿಟ್ಟು ಎಷ್ಟು ಹೇಳ್ತಿದ್ರು ಅಂದರೆ, ನತೇ ಅಧುನಾ ಅಭಿಧಿ ಅಂತ ನಮ್ಗೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಪ್ರಹ್ಲಾದನ ಗುಣಗಳನ್ನು ಜ್ಞಾನಿಗಳು ಎಷ್ಟು ಕೊಂಡಾಡ್ತಿದ್ರಲ್ಲ, ಅಷ್ಟು ಗುಣ ಹೇಳೋದಕ್ಕೆ ನಮಗೆ ಆಗೋದಿಲ್ಲ. ಯಥಾ ಭಗವತಿ ಈಶ್ವರೇ, ದೇವ್ರ ಗುಣ ಹೇಳೋದಕ್ಕಾಗೋದಿಲ್ಲವಲ್ಲ ಹಾಗೆ ಅಂತ ಹೇಳ್ಬಿಟ್ರು. ದೇವ್ರ ಗುಣ ಹೇಳೋದಕ್ಕೆ ಹೇಗೆ ಆಗೋದಿಲ್ವೋ ಹಾಗಾಗೋದಿಲ್ಲ. ನಮಗೆ ಒಂದು ದೃಷ್ಟಿಯಿಂದ ಕರೆಕ್ಟ್ ಅದು, ಸಮುದ್ರ ಎಣಿಸ್ಲಕ್ಕೂ ಬರೋದಿಲ್ಲ ನಮಗೆ. ಈಗ ಲೋಟದಲ್ಲಿ ಎಣಿಸೋಕ್ಕೂ ಬರೋದಿಲ್ಲ. ಈ ಕೌಂಟ್ ಮಾಡಕ್ ಹೊರಟ್ರೆ ಲೋಟದಲ್ಲಿ ಬಾವಿಯಲ್ಲಿ ಯಾವುದರಲ್ಲೂ ಎಣಿಸಕ್ ಬರೋದಿಲ್ಲ. ಅಲ್ಲಿ ತಾರತಮ್ಯ ಇರೋದು ಗೊತ್ತು ನಮಗೆ. ಮತ್ತೆ ನಮಗೆ ಒಂದು ಗೊತ್ತು, ನಮಗೆ ಸಮುದ್ರ ನೆನೆಸಕ್ ಬರದೇ ಹೋದ್ರು, ಬಾವಿ ನೀರು ನೆನೆಸಕ್ ಬರದೇ ಹೋದ್ರು ಕೂಡ ಬಾವಿ ನೀರಿಗಿಂತ ಸಮುದ್ರ ನೀರು ಜಾಸ್ತಿ ಅಂತ ಹೇಗೆ ಗೊತ್ತಿರುತ್ತೋ ಆ ಥರ. ಇದಕ್ಕೆ ಜಸ್ಟ್ ಕಂಪೇರ್ ಇದೆ. ಇದಕ್ಕೇನಂತಾರೆ, ಇದಕ್ಕೆ ಉಚ್ಚೋಪಮ ಅಂತ ಹೆಸರು. ಇಂದ ಹೇಳಿದ್ರೆ ಕೆರೆ ನೋಡಿ ಸಮುದ್ರ ಇದ್ದಾಗಿದೆ ಅಂದ್ರೆ ಏನರ್ಥ, ಅದು ಉಚ್ಚ ದೃಷ್ಟಾಂತ. ಅದು ಸಮುದ್ರ ನೋಡಿ ಕೆರೆ ಇದ್ದಾಗಿದೆ ಅಂದ್ರೆ ಅದು ಹೀನ ದೃಷ್ಟಾಂತ, ಗೊತ್ತಾಯ್ತಾ. ಸಮುದ್ರ ಸಮುದ್ರ ಇದ್ದಾಗಿದೆ ಅಂದ್ರೆ ಅನನ್ವಯ ಸಮ, ಅದಕ್ಕೆ ಅದನ್ನು ಹೋಲಿಸೋದು. ಇದು ಪದ್ಧತಿ ಇದೆ. ಆದ್ರಿಂದ ನಾವು ದೇವರ ಸಮಾನ ಅಂತ ತಿಳ್ಕೊಳಕ್ ಹೋಗಬಾರ್ದು. ದೃಷ್ಟಾಂತ ಅಷ್ಟೇ. ಹಿಂದೆ ಪ್ರಹ್ಲಾದ ಬಗ್ಗೆ ಆಚಾರ ಹೇಳ್ಬೋದು, ಮತ್ತೆ ಇಲ್ಲಿ ಬರೆಯೋದಿಲ್ಲ. ಹಿಂದೆ ಬರೆದಿದ್ರು ಪರೀಕ್ಷಿತರಾದ ವರ್ಣನೆ ಮಾಡಬೇಕಾದ್ರೆ, ಪರೀಕ್ಷಿತರಾದ ಹೇಗೆ ರಾಜ್ಯ ಆಳದ ಅಂದ್ರೆ, ರಾಮೋ ದಾಶರಥಿರಿ ಯಥಾ ಅಂತ ಹೇಳ್ಬಿಟ್ಟು ರಾಮದೇವರಾಜ್ಯ ಆಳಿಬಿಟ್ಟ. ಅಲ್ಲಿ ಆಚಾರ ಬರೆದಿದ್ದಾರೆ, ಅದನ್ನಲ್ಲಿ ಸೇರಿಸ್ಕೋಬೇಕು. ಮತ್ತೆ ಹೇಳಬೇಕಾಗಿಲ್ಲ. ರಾಮದೇವರ ರಾಜ್ಯ ಆಳಕ್ಕೆ ಯಾರಿಗೆ ಸಾಧ್ಯ ಇದೆ? ರಾಮದೇವರು ಅಷ್ಟೇ ಹೇಳಬೇಕು, ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಚೆನ್ನಾಗಿ ಆಡಿದ ಅಂತ ಅಷ್ಟೇ ಅರ್ಥ. ನತೇ ಅಧುನಾ ಅಭಿಧೀಯಂತೆ ಯಥಾ ಭಗವತಿ ಈಶ್ವರೇ, ಯಥಾ ಭಗವತಿ ಈಶ್ವರೇ ಇತ್ಯತ್ರಾಪಿ ಅನ್ಯೇಷಾಂ ಹರಿಸಾಮ್ಯಂತೂ ಕಿಂಚಿತ್ ಸಾಮ್ಯ ಉದೀರಿತಂ ಇತ್ಯಾದಿ ಪ್ರಮಾಣಂ ಇತ್ಯತ್ರಾಪಿ ಜ್ಞಾತವ್ಯಂ ಇತಿ. ಅದಕ್ಕೆ ಬರೀತಾರೆ. ಹಿಂದೆ ಹೇಳಿದಾಗ ಎಲ್ಲ ಕಡೆ ಏನ್ ಮಾಡ್ಕೋಬೇಕಿದ್ರ ಕಡಿಮೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ತುಂಬಾ ಲೇಟ್ ಆಗಿಬಿಡ್ತಾರೆ. ಏನ್ ಸೂರ್ಯ ಇದ್ದಾಗಿದೆ ಹೇಳ್ರಿ ಅಂತ ಹೇಳ್ತಾರೆ. ಸೂರ್ಯ ಇಲ್ಲಿ ಸಂಬಂಧ ಅರ್ಥ ಬೆಳಗ್ಗೆ ಜಾಸ್ತಿ ಇದೆ ಅಂತ ಅಷ್ಟೇ ಅರ್ಥನೇ ಹೊರತು ಸೂರ್ಯನ ಗೊಲಿಸೋ ಅರ್ಥನೇ ಇಲ್ಲ. ಯಸ್ಮಿನ್ ಮಹಾ ಅವನು ಬರೀತಾನೆ, ವಿಜಯನಗರದಲ್ಲಿ ದೀಪದ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಆ ನ್ಯೂನೀಜ್ ಬರೀತಾನೆ. ಆ ಬೇರೆ ದೇಶದವನು ಬಂದಾಗ ವಿಜಯನಗರ ನೋಡಿ ಇಲ್ಲಿ ಹಗಲು ರಾತ್ರಿ ಹೇಗಿರ್ತಾ ಹಗಲಿದ್ದಾಗಿರ್ತದೆ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅವೆಲ್ಲ ಏನು ಉತ್ಪ್ರೇಕ್ಷೆಗಳವೆಲ್ಲ, ಅಸ್ಯ ಉತ್ಪ್ರೇಕ್ಷೆ ಎಷ್ಟು ಹೇಳಿದ್ರು ಕೂಡ ಅದು ಹಗಲು ಹಗಲೇ ರಾತ್ರಿ ರಾತ್ರಿ. ಎಂ ಸಾಧು ಇದು ಹೀಗೆ ಹೇಳ್ತಾರೆ. ಈ ಉತ್ತರ ಗುಣ ಎಣಿಸಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಇನ್ನು ಒಳಗಿರೋ ವಾಯುದೇವರ ಗುಣಗಳು ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ನಿಧರಿಸಿ ಅಂತ ಅವ್ರ ಗುಣ ಅರ್ಥ ಆಗ. ಈ ಮಾತುಗಳಿಗೆಲ್ಲ ಕಾರಣ ಅಂದ್ರೆ ವಾಯುದೇವರೇ ಕಾರಣ. ಇಷ್ಟೆಲ್ಲ ಪ್ರಹ್ಲಾದನ ಅಚೀವ್ಮೆಂಟ್ಗೆ ವಾಯುದೇವರ ಸನ್ನಿಧಾನದಿಂದ ಸಾಧ್ಯ ಆಗಿತ್ತು. ಯಥಾ ಯಾವುದು ಎಲ್ಲ ಬಾರ್ನ್ ಗ್ರೇಟ್ ಪ್ರಹ್ಲಾದ ನರಸಿಂಹದೇವರನ್ನು ಕಂಡಿಲ್ಲ, ಆಗಲೇ ಇಷ್ಟು ಗುಣಗಳು ಪಡೆದು ಬಿಟ್ಟಿದ್ದಾರೆ ಆಗ್ಲೇ. ಅರ್ಥ ಆಯ್ತಾ? ನರಸಿಂಹದೇವರು ಕಾಣೋದು ಕಾನ್ವೊಕೇಶನ್ ಆದಾಗ ಅಷ್ಟೇ, ಇನ್ನೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ಫಾರ್ಮ್ಯಾಲಿಟಿ ಅದಷ್ಟೇ, ಆ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಆಗ್ಲೇ. ಇದೆಲ್ಲ ಅದೆಲ್ಲ ಅಂಡರ್ಸ್ಟು ಪಾಸ್ ಆಗ್ತಾನೆ ಮುಂದೆ. ಈಗ ಬುಡು ಬ್ರಿಲಿಯಂಟ್ ನಮಗೆ ಗೊತ್ತಾಗಲ್ಲ ಅಷ್ಟೇ. ಯಾವುದೋ ವ್ಯಕ್ತಿ ವ್ಯಾಸರಾದ್ರಂತ ಹುಟ್ಟಿದ್ದಾರೆ ಅಂತ ತಿಳ್ಕೊಬೋಣ. ವ್ಯಾಸರಾದ್ರೂ ಹುಟ್ಟಿದ್ದಾರೆ. ಜ್ಞಾನಿಗಳಿಗೆ ಏನ್ ಕಾಣುತ್ತೋ ಅವರಿಗೆ ಕಂಪ್ಲೀಟ್ ಇತಿಹಾಸ ಎಲ್ಲ ನೋಡ್ತಾರೆ. ಮುಂದೆ ಏನೇನಾಗ್ತಾನೆ ಎಲ್ಲ ಹೇಳ್ಬಿಡ್ತಾರೆ. ಹುಡುದವ್ರಿಗೆ ಆದ್ಮೇಲೂ ಗೊತ್ತಾಗಲ್ಲ ಎಷ್ಟೋ ಜನಗಳಿಗೆ. ಆದ್ಮೇಲೂ ನಮ್ಮಂತೆ ಇರ್ಬೋದು, ಏನೋ ಜಾಸ್ತಿ ಮಾಡಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಜ್ಞಾನಿಗಳಿಗೆ ಮುಂದೇನಾಗ್ತಾನೆ ಅಂತ ಆಗ್ಲೇ ಗೊತ್ತಾಗುತ್ತಲ್ಲ. ಹಾಗೆ ಅತಿ ಅಧುನಾಭಿಧೀಯಂತೆ ಯಥಾ ಭಗವತೀಶ್ವರೇ ಯಂ ಸಾಧು ಗಾಥಾ ಸದಸಿ ರಿಪವೋಪಿ ಸುರಾ ನೃಪ ಪ್ರತಿಮಾನಂ ಪ್ರಕುರ್ವಂತಿ ಕಿಮು ತಾನೇ ಭವಾದೃಶಾಹ ಒಂದು ಹೇಳ್ತಾರೆ. ಯಂ ಯಾರನ್ನ ಸಾಧು ಗಾಥಾ ಸದಸಿ ಸಜ್ಜನ ಹೊಗಳತಕ್ಕಂಥ ಸಭೆಗಳಲ್ಲಿ, ಸಾಧು ಗಾಥಾ ಸದಸಿ ಸಜ್ಜನ ಹೊಗಳತಕ್ಕಂಥ ಸಭೆಗಳಲ್ಲಿ ಸುರಾಹ ರಿಪವಃ ಅಪಿ ದೇವತೆಗಳು ದೈತ್ಯರ ಶತ್ರುಗಳಾದರೂ ಕೂಡ ಪ್ರಹ್ಲಾದನನ್ನ ಪ್ರತಿಮಾನಂ ಪ್ರಕುರ್ವಂತಿ ಅವನ ಎಕ್ಸಾಂಪಲ್ ಆ ತಗೋತಿದ್ರಂತೆ. ಅದೇ ಎಂ ತೇಷು ತೇಷು ಸ್ಮ ನಿಧರಿಸಯಂತಿ ಗುಣ ಹೇಗಿರ್ಬೇಕು ಅಂತ ಹೇಳಿ ಪ್ರಹ್ಲಾದಾಗಿರ್ಬೇಕು ಅಂತ ಯಾರು ಕೋಟ್ ಮಾಡ್ತಾರೆ? ದೇವತೆಗಳು. ದೇವತೆಗಳು ಯಾರು? ಆಕ್ಚುಲಿ ಆಪೋಸಿಟ್ ಪಾರ್ಟಿಯವರು. ತಮ್ಮ ಪಾರ್ಟಿಯವರು ಕೊಂಡಾಡೋ ದೊಡ್ಡದಲ್ಲ, ಪ್ರತಿಪಕ್ಷದವರು ಕೊಂಡಾಡ್ತಿದ್ದಾರೆ. ದೇವತೆಗಳು ಪ್ರಹ್ಲಾದನಲ್ಲಿ ಕೂಡ ಇದ್ದಾಗಿರ್ಬೇಕು. ಕಿಮುತ ಅನ್ನೇ ಭವಾದೃಶಯ ನಿನ್ನಂತವ್ರು ಹೇಳ್ಬೇಕಾ? ಅಷ್ಟು ಪಾಪ್ಯುಲರ್ ಆಗಿದ್ದ ಪ್ರಹ್ಲಾದ. ಗುಣೈರಳಮಸಂಖ್ಯೇಯೈ ಮಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀರತಿ. ಗುಣೈ ಅಲಂ ಅಸಂಖ್ಯೇಯೈ ಮಹಾತ್ಮ್ಯಂ ತಸ್ಯ ಸೂಚ್ಯತೆ. ಹೀಗೆ ಅಸಂಖ್ಯೇಯೈ ಗುಣೈ ಎಣಿಸಲಾಗದ ಗುಣಗಳಿಂದ ತಸ್ಯ ಮಹಾತ್ಮ್ಯಂ ಅಲಂ ಸೂಚ್ಯತೆ. ಅವನ ಮಹತ್ವ ಒಳ್ಳೆ ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲೂ ಕಲಶಪ್ರಾಯವಾದ ಗುಣ ಯಾವುದು ಅಂದರೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀರತಿ. ಭಗವಂತನಾದ ವಾಸುದೇವನಲ್ಲಿ ಅವನಿಗೆ ಸ್ವಾಭಾವಿಕವಾದ ಭಕ್ತಿ ಇತ್ತು, ಅದು ಮುಖ್ಯ. ನೈಸರ್ಗಿಕವಾದ ಭಕ್ತಿ ದೇವರಲ್ಲಿ ಅವನಿಗಿತ್ತು ಎಂಬುದು ಎಲ್ಲ ಗುಣಗಳಿಗೆ ದೊಡ್ಡ ಗುಣ ಅದು. ಅದಕ್ಕೆ ಕಥಾಲಿಷ್ಟದಲ್ಲಿ ಆಚಾರ್ಯ ಹೇಳ್ತಾರೆ, ಸಾವಿರ ಗುಣ ಇರಬಹುದು, ಎಲ್ಲ ಗುಣಗಳಿಗೂ ಬಹಳ ದೊಡ್ಡ ಗುಣ ಯಾವುದು ಅಂದರೆ ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಭಗವದ್ಭಕ್ತಿ ಹೊಂದಿದ್ರೆ ಎಲ್ಲ ಗುಣಗಳಿಗೂ ಪ್ಲಸ್ ಪಾಯಿಂಟ್ ಅದು. ಅದು ನಿಲ್ಲದೆ ಹೋದರೆ ಎಲ್ಲ ದುರ್ಗುಣಗಳಿವೆ. ಅತಿ ದೊಡ್ಡ ದುರ್ಗುಣ ಯಾವುದು? ವಿಷ್ಣು ದ್ವೇಷ. ವಿಷ್ಣು ದ್ವೇಷ ಭಾರಿ ದೊಡ್ಡ ದುರ್ಗುಣ. ವಿಷ್ಣು ಭಕ್ತಿ ಬಹಳ ಸದ್ಗುಣ. ನಮ್ಮಲ್ಲಿ ಅದೇ ಮೈನಸ್ ಇವತ್ತು ಎಲ್ಲ ಇದೆ. ದೇವ್ರ ಪೂಜೆ ಒಂದು ಮಾಡೋದಿಲ್ಲ ಅಷ್ಟೇ, ಎಲ್ಲ ಚೆನ್ನಾಗಿದ್ದಾರೆ. ಹೈ ಕ್ಲಾಸ್ ಅದು, ಅದು ಹೈ ಕ್ಲಾಸ್ ಹೇಳ್ಯಾರ ಹೇಳ್ತಾರೆ. ಅವತ್ತು ದೇವ್ರ ಪೂಜೆ ಮಾಡೋದಿಲ್ಲ, ಸಂಧ್ಯಾನೆ ಮಾಡೋದಿಲ್ಲ, ಭಾರಿ ಹೈ ಕ್ಲಾಸ್. ಅರ್ಥನೇ ಇಲ್ಲ ಅದರೊಳಗೆ. ದೇವ್ರ ನಂಬಿಕೆ ಸಂಧ್ಯಾನೆ ಮಾಡೋದಿಲ್ಲ ನಮ್ಮ ದೊಡ್ಡದಲ್ಲ, ದೇವ್ರ ನಂಬಿಕೆ ಇಲ್ಲ ಅಂತ ಅರ್ಥ. ಅದಕ್ಕೆ ಸಂಧ್ಯಾನೆ ಮಾಡೋದಿಲ್ಲ ನಮ್ದು ಏನು ಅನಿಸುತ್ತೆ? ಏನು ಭಾರಿ ಸಂಧ್ಯಾನ ಏನಿದೆ ಅಂತೇಳಿ. ಅದು ಯಾವುದು ರಾಷ್ಟ್ರಗೀತೆ ಹೇಳೋದಿಲ್ಲ ಅದು ಏನಾಯ್ತು? ಎಷ್ಟು ಕೋರ್ಟ್ ಕೇಸ್ ಆಗಲಿಲ್ಲ ಅರ್ಥ ಆಯ್ತಾ? ರಾಷ್ಟ್ರಗೀತೆ ಹೇಳೋದು ಬಿಡೋದು ಯಾತಕ್ಕೆ? ಅದು ನಿನ್ನೆ ಹಿನ್ನೆಲೆ ಏನಿರ್ಬೇಕು ಅದರಲ್ಲಿ? ನಿಷ್ಠೆ ಪ್ರಶ್ನೆ ಅದು. ಅದು ಸಂಧ್ಯಾನೆ ಮಾಡೋದಿಲ್ಲ, ದೇವ್ರ ಪೂಜೆ ಮಾಡೋದು, ನಮಗೆ ಸಾಮಾನ್ಯ ಮಟ್ಟದಲ್ಲಿ ಏನಿಸುತ್ತೆ ಅಂದರೆ ಏ ಭಾಳ ದೊಡ್ಡ ಅಪರಾಧ ಇದು ಒಂದು ಅಂತ ಅನಿಸ್ಬಿಡುತ್ತೆ. ಬಟ್ ಒಳಗಿರೋ ಇಂಡಿಕೇಶನ್ ನೋಡ್ಬೇಕಂತ. ರಾಷ್ಟ್ರಗೀತೆ ಹೇಳು ಎದ್ ನಿಲ್ಲಿಲ್ಲ, ದೊಡ್ಡ ಅಪರಾಧ ಆಗಲಿಲ್ಲ. ಈಗ ಅದಕ್ಕೊಂದು ಏನು ಮಾಡೋದು? ಮನಸ್ಸಿಲ್ಲವರು ಎದ್ ನಿಂತದ್ದು ಏನು ತೋರಿಸ್ಬೇಕು? ಅವನು ರಾಷ್ಟ್ರಭಕ್ತಿ ತೋರಿಸ್ಬೇಕು. ಸಂಧ್ಯಾವನ ಕಾಲಕ್ಕೆ ಎದ್ ನಿಂತ್ಕೋಬೇಕಲ್ಲ, ಉಪಸ್ಥಾನ ಮಾಡಬೇಕಾದ್ರೆ ಎದ್ದಿಲ್ಲೋದಿಲ್ಲ, ದೋಷ ಆಗುವಂತು. ದೇವರಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ. ಈಗ ನಮ್ಗೆ ಅರ್ಥ, ಏಕಾಶಿ ಉಪವಾಸ ಮಾಡೋದಿಲ್ಲ. ಏನು ಉಪವಾಸ ದೊಡ್ಡದಲ್ಲ, ದೇವರಲ್ಲಿ ಭಕ್ತಿ ಇಲ್ಲ ಅದು ಇಂಪಾರ್ಟೆಂಟ್. ಅದು ಯಾವುದನ್ನು ದೇವರು ಮಾಡಲೇಬೇಕು ಅಂತ ಹೇಳಿದ್ರೆ ಮಾಡೋದಿಲ್ಲ ಅಂದಮೇಲೆ ಅದು ದೇವರ ರೂಲ್ಸ್ ವೈಲೇಟ್ ಮಾಡ್ತಾ ಇದ್ದಾನು, ಅದು ತಪ್ಪು. ಈ ಥರ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸಣ್ಣ ಸಣ್ಣ ವಿಷಯಗಳಲ್ಲ ಅವೆಲ್ಲ ಕೂಡ ದೊಡ್ಡ ವಿಷಯನೇ. ಈ ಕ್ರಾಸ್ ಇದು ಮಾಡ್ತಾನೆ, ಆ ಎಲ್ಲೋ ಲೈನ್ ಕ್ರಾಸ್ ಮಾಡಿಬಿಡ್ತಾನೆ, ಫೈನ್ ಆಗ್ತಾನೆ. ಎಲ್ಲರೂ ಏನು ಇಷ್ಟು ಇಲ್ಲಿಂದ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಮುಳುಗೋಗುತ್ತಾ ಪ್ರಪಂಚ ಅಂತ ಕೇಳ್ತಾನೆ. ಪ್ರಪಂಚ ಮುಳುಗೋಗೋದಿಲ್ಲ, ರೂಲ್ ಮುಳುಗೋಗುತ್ತೆ. ಅದಕ್ಕೆ ಮಾಡಬೇಕು. ಆ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಸಂಧ್ಯಾವನ್ನೇ ಮೊದಲಾದವುಗಳಿಗೆ ಅರ್ಥ ಅದು. ಮೇಲ್ನೋಟಕ್ಕೆ ಸುಮ್ಮನೆ ಮೆಕ್ಯಾನಿಕಲ್ ತಿಳ್ಕೊಂಡ್ಬಿಟ್ರೆ ಸಣ್ಣದ್ರು ಭಾರಿ ದೊಡ್ಡದು ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ದೇವ್ರ ಪದಾರ್ಥ ಮುಟ್ಟಿಬಿಟ್ಟ, ಸಿಟ್ಟು ಬಂತೆ ಅದಕ್ಕೆ ದೇವ್ರ ಮೀಸಲು ಆ ಪಾಯಿಂಟ್ ಇರೋದಲ್ಲಿ ಏನೋ ಮುಟ್ಟಿಬಿಟ್ಟ, ಏನೋ ಆಗಿದೆ ದೊಡ್ಡದಲ್ಲ. ದೇವರಿಗೋಸ್ಕರ ಮೀಸಲಿಟ್ಟು ಮುಟ್ಟಿದ್ರೆ ಅವಮಾನ ಮಾಡೋಕ್ಕಾಗಲಿಲ್ಲ ದೇವರಿಗೀಗ. ಆ ಯೋಚನೆ ಮಾಡೋದು ಇದೆಲ್ಲದರಲ್ಲಿ ಆ ಥರ ಯೋಚನೆ ಮಾಡದಂತ ಹೋದ್ರೆ ಸ್ಮಾಲ್ ಥಿಂಗ್ ಕೂಡ ಏನಾಗುತ್ತಾಗ ಮಹತ್ವಪೂರ್ಣವಾದ ವಸ್ತು ಆಗುತ್ತೆ. ಅದು ಬುಲೆಟ್ ಎಷ್ಟಿರುತ್ತದೋ ಇಷ್ಟೇ, ಆದ್ರೆ ಹೊಡೆದಾಗ ಅದು ಇಟ್ಟು ಹೊಡೆದಾಗ ಏನು ಮಾಡುತ್ತೆ, ಒಂದಾಗುತ್ತೆ. ಕೈಲೊಳಗೆ ಏನಾಗೋದಿಲ್ಲ ಅದರಿಂದ, ತಲೆ ಗಾಯವಾಗಬಹುದು ಅಷ್ಟೇ, ಪ್ರಾಣ ಹೋಗೋದಿಲ್ಲ. ಆದ್ರೆ ಅಲ್ಲಿಟ್ಟು ಹೊಡೆದಾಗ ಹೋಗುತ್ತೆ. ಆದಷ್ಟು ಇದು ಸ್ಪಿರಿಚುಯಾಲಿಟಿ ಯಾವಾಗ ಕೌಂಟ್ ಆಗುತ್ತೋ ಆ ಸಣ್ಣ ಪುಟ್ಟ ಅಪರಾಧನೂ ಭಾರಿ ದೊಡ್ಡದಾಗಿಬಿಡುತ್ತೆ. ಸ್ಮಾಲ್ ಗುಣನೂ ದೊಡ್ಡದಾಗುತ್ತೆ, ಸ್ಮಾಲ್ ಪಾಪನೂ ದೊಡ್ಡದಾಗುತ್ತೆ. ಅದಕ್ಕೆ ಹೇಳ್ತಾರೆ, ವಾಸುದೇವಿ ಭಗವತಿ ಯಸ್ಯ ನೈಸರ್ಗಿಕೀ ರತಿ ನ್ಯಸ್ತ ಕ್ರೀಡನ ಕೋಪಾಲೋ ಜಡವತ್ ತನ್ಮನಾ ಸದಾ ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀ ದೃಶ್ಯಂ. ಇನ್ನಾಗಿದ್ದ ನ್ಯಸ್ತ ಕ್ರೀಡನಕೋ ಬಾಲ, ಚಿಕ್ಕವನು, ಒಂದು ಆಟದ ಹೆಸರು ಕ್ರೀಡನಕ ಅಂದ್ರೆ ಆಟಿಕೆಗಳು, ಒಂದು ಆಟಿಕೆ ಮುಟ್ತಾ ಇದ್ದಿಲ್ಲ. ಜಡವತ್ ತನ್ಮನಾಸ್ಸದ, ಯಾವಾಗಲೂ ಜಡದಂತೆ ದೇವರ ಮನಸ್ಸು ಹಾಕಿಬಿಟ್ಟಿದ್ದ. ಇದಕ್ಕೆ ಮಂದನಂದೇ ನಿಲಿ ಬೆರೀತಾರೆ ವ್ಯಾಸ್ತತ್ವ ಇದ್ದಾರೆ. ಜಡವತ್ತ ಜಡಭರತವತ್ ಅಂತ ಹೇಳ್ತಾರೆ. ಜಡಭರತ ಹೇಗಿದ್ನಲ್ಲ ನೋಡೋದಕ್ಕೆ ಹಾಕ, ಒಳಗೆಲ್ಲ ದೇವ್ರ ಕಡೆ ಮನಸ್ಸು. ಕೃಷ್ಣ ಗ್ರಹ ಗೃಹೀತಾತ್ಮ, ಕೃಷ್ಣ ಎಂಬ ಗ್ರಹದಿಂದ ಹಿಡಿಯಲ್ಪಟ್ಟ ಮನಸ್ಸೇನವನಾಗಿ ನವೇದ ಜಗದೀ ದೃಶ್ಯಂ, ಜಗತ್ತಿನ ಬಗ್ಗೆ ಜ್ಞಾನನೇ ಇರಲಿಲ್ಲ, ಹಾಗಿದ್ದು ಬಿಟ್ಟಿದ್ದ. ನೋಡಿ, ನವೇದ ಜಗದೀ ಸಿಂಹರುತ್ತೋ, ಜಗತ್ತು ಇಲ್ಲ ಅಂತ ತಿಳ್ಕೊಂಡ ಅಂತ ಹೇಳಿಲ್ಲ. ಜಗತ್ತನ್ನು ಇಗ್ನೋರ್ ಮಾಡೋದು ಬೇರೆ, ಇಲ್ಲ ಅಂತ ತಿಳ್ಕೊಳ್ಳೋದು ಬೇರೆ. ಇಗ್ನೋರ್ ಮಾಡೋದು ವೈರಾಗ್ಯ, ಇಲ್ಲ ಅಂತ ತಿಳ್ಕೊಳ್ಳೋದು ಫೂಲಿಶ್ನೆಸ್ ಅದು. ಜಗದೀ ದೃಶ್ಯಂ ಆಸೀನಃ ಪರ್ಯಟನ್ ನಶ್ನನ್ ಶಯಾನಃ ಪ್ರಪ್ರಿವನ್ ಪ್ರಭಿಮನ್ ಪ್ರುವನ್ ನಾನು ಸಂದಧ ಏತಾನಿ ಗೋವಿಂದ ಪರಿರಂಭಿತಃ. ಆಸೀನಃ ಪರ್ಯಟನ್ ಅಶ್ನನ್ ಶಯಾನಃ ಪ್ರಪಿಬನ್ ಬ್ರುವನ್ ನಾ ಅನುಸಂಧದೇ ಏತಾನಿ ಗೋವಿಂದ ಪರಿರಂಭಿತ. ಅದೇನು ಮಾಡಿದ, ಮನಸ್ಸಿನ ತಂದ್ಕೊತಾನೆ ಇದ್ದಿಲ್ಲ ಅಂತ ವಿಷಯಗಳ ಬಗ್ಗೆ ಮನಸ್ಸಿಗೆ ಮಲಗಾರ ಪೇಚಾಡ್ಕೋತಾರೆ. ಏನಿಲ್ಲ, ಆಸೀನಃ ಕೂತಾಗ, ಪರ್ಯಟನ್ ಓಡಾಡಬೇಕಾದ್ರೆ, ಅಶ್ನನ್ ತಿನ್ನಬೇಕಾದ್ರೆ, ಶಯಾನಃ ಮಲಗಿದಾಗ, ಪ್ರಪಿಬನ್ ಕುಡಿಬೇಕಾದ್ರೆ, ಬ್ರುವನ್ ಮಾತಾಡಬೇಕಾದ್ರೆ, ಏತಾನಿ ನಾ ಅನುಸಂಧದೇ ವಿಷಯಗಳ ಬಗ್ಗೆ ಗಮನ ಯಾವ ಮಾತುಗಳು ಕೊಡ್ತಿರಲಿಲ್ಲ. ಗೋವಿಂದ ಪರಿರಂಭಿತ, ಯಾತಕ್ಕೆ ಗೋವಿಂದನಲ್ಲಿ ಪರಿರಂಭ, ಗೋವಿಂದನಲ್ಲಿ ನಿಷ್ಠೆ ಇದ್ದಿದ್ರಿಂದ ಬೇರೆ ಯಾವ ಕಡೆ ಗಮನ ಓದೋವನಿಗೆ ಬೇರೆ ಕಡೆ ಹೇಗೆ ಗಮನ ಬರೋದಿಲ್ಲವೋ ಆ ಥರ ಟೋಟಲ್ ಇನ್ವಾಲ್ವ್ಮೆಂಟ್ ದೇವರಲ್ಲಿ. ಅಂಥ ಒಂದು ಇನ್ವಾಲ್ವ್ಮೆಂಟ್ ಇದ್ದಿದ್ದರಿಂದ ಆ ಕಡೆ ಸ್ಮರಣೆ ಕೂಡ ಮಾಡ್ತಿದ್ದೀರ, ಪುಣ್ಯಾತ್ಮ ಆಗಿದ್ದ. ಕ್ವಚಿತ್ರೋದಿತಿ ಗೋವಿಂದ ಚಿಂತಾಚಂಚಲ ಚೇತನ, ಕ್ವಚಿದ್ಧಸತಿ ಚಿಂತಾ ತಚ್ಚಿಂತಾ ಹ್ಲಾದ ಉದ್ಗಾಯತಿ ಕ್ವಚಿತ್. ಇದು ಊಟ ಮಾಡ್ಬೇಕಾದ್ರೆ ಅವನ ತಕ್ಷಣ ಅರ್ಥ ಆಗಲ್ಲ ನಮಗೆ. ವ್ರತದ ಕಾಲಕ್ಕೆ ಊಟ ಮಾಡ್ತಿರ್ತಾನೆ, ನೆನೆಸ್ಕೋತೆ ಅನರ್ಥ ನೆನೆಸ್ಕೋತ ಊಟ ಮಾಡ್ತಿರ್ತಾನೆ. ಅಯ್ಯೋ ಎಷ್ಟು ದಿವಸ ಆಯ್ತು, ಎಷ್ಟು ಪರ್ವ, ಇನ್ನೊಬ್ಬರು ಯಾರು ಅನ್ನೋದು ಊಟ ಮಾಡ್ತಿರ್ತಾರಲ್ಲ, ಬೈಕ್ ಬೈಕ್ ನೋಡ್ತಿರ್ತಾನೆ ಅವರು, ಏನು ಊಟ ಮಾಡ್ತಾ ಏನು ಗತಿಯ, ನಮ್ಮ ಹಣೆ ಮೇಲೆ ಬರದಿಲ್ಲ ಅಂತ ಅದು ಪೇಚಾಟ ಬೇರೆ. ಆ್ಯಕ್ಚುಲಿ ವ್ರತ ಮಾಡ್ತಿದ್ದಾನೆ ಪಾಪ, ತಿಂತ ಇಲ್ಲ, ಮನಸ್ಸಿನ ಎಲ್ಲ ಆ ಕಡೆ ಇದಾಗ್ತದೆ, ವಿಕಾರ ಆಗ್ತಾ ಇದೆ. ಪ್ರಹ್ಲಾದನ ಯಾವ ಕಾಲಕ್ಕೂ ವಿಕಾರದ ಹೆಸರಿಲ್ಲ, ಅದನ್ನು ದಾಟಬೇಕು. ಅನೇಕರು ಮೊದಲು ಮೊದಲಿಗೆ ಆಮೇಲೆ ಏನು ಮಾಡ್ತಾರೆ, ಹಾಗೆ ನೋಡಲಿಕ್ಕೆ ಹೋಗೋದಿಲ್ಲ, ಅಸಹ್ಯ ಬಂದ್ಬಿಡುತ್ತೆ. ಆ ಥರ ಇರಬೇಕು, ವ್ರತ ಮಾಡಿದ್ದನ್ನು ಕಂಡ್ರೆ ನಾವು ತಿನ್ನಬೇಕು ಅನ್ನಿಸ್ಬಾರ್ದು, ಎಷ್ಟು ಪಾಪ ಮಾಡ್ತಾರಲ್ಲ, ಏನು ಬಂದ್ಬಿಟ್ರೆ ಭಾಳ ಗಂಟು ಹೋಗ್ತಿತ್ತ ಇವರಿಗೆ, ಆ ಥರ ಅನ್ನಿಸ್ಬೇಕೇ ಹೊರತು ಅಯ್ಯೋ ಇವರಿಗಿರೋ ಭಾಗ್ಯ ನಮಗಿಲ್ಲವಲ್ಲ ಅಂತ ಕೊರಗಬಾರದು. ಆದರೆ ಮಾಡೋದಕ್ಕೆ ಅವನು ಬಲಾತ್ಕಾರದ ಮಾಡ್ತಾನೆ ಹೊರತು ಸಹಜವೇ ಮಾಡ್ತಾ ಇಲ್ಲ ಅಂತ. ಇವತ್ತು ಹೆಂಡ ಗಿಂಡ ಕುಡಿಯೋದು ಬಿಟ್ಟಿದ್ರೆ ಅದು ಅಯ್ಯೋ ಯಾರೋ ಕುಡಿತಾರೆ ನಮಗಿಲ್ಲ ಅಂತಲ್ಲ, ಎಷ್ಟು ಪಾಪಿಗಳಿದ್ದಾರೆ, ಸ್ವಲ್ಪ ತಿಳುವಳಿಕೆ ಬೇಡ ಇವರಿಗೆ. ಯಾವುದನ್ನು ಮಾಡಿದರೆ ಮನುಷ್ಯ ಹಾಳಾಗಿ ಹೋಗ್ತಾನೆ ಅದನ್ನು ಮಾಡ್ತಾನಲ್ಲ, ಏನು ಅಚೀವ್ ಮಾಡ್ತಾರೆ, ಆ ಥರ ಯೋಚನೆ ಮಾಡಿದರೆ ಅವನಿಗೆ ಅರ್ಥ ಆಗಿದೆ ಅಂತಾರೆ. ಪ್ರಹ್ಲಾದನ ಏನಿತ್ತು, ಯಾವ ಕೆಲಸ ಮಾಡಲಿ, ಏನೇನು ಯೋಚನೆ ಮಾಡ್ತಿದ್ದ, ದೇವ್ರ ಕಡೆ ಒಂದೇ ಮನಸ್ಸು, ಬೇರೆ ಕಡೆ ಅಟ್ರಾಕ್ಷನ್ನೇ ಇಲ್ಲ ಆಗಿದ್ದ. ಕ್ವಚಿದ್ರೋದಿತಿ ಗೋವಿಂದ ಚಿಂತಾಚಂಚಲೇತನ ಕ್ವಚಿದ್ಧಸತಿ ತಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್. ಕ್ವಚಿತ್ ರೋದಿತಿ, ಕೆಲವು ಮಡ್ತಾ ಇದ್ದಂತೆ. ಗೋವಿಂದ ಚಿಂತಾ ಚಂಚಲ ಚೇತನ, ಗೋವಿಂದನ ಚಿಂತೆಯನ್ನು ಮಾಡ್ತಾ ಮನಸ್ಸು ಆ ಕಡೆಗೆ ಹೋಗಿಬಿಟ್ಟು ಚಂಚಲ ಚಿತ್ತನಾಗಿ ಓ ಅಂತ ಅಡ್ತಾ ಇದ್ದಂತೆ. ಅದನ್ನೇ ನಗುವರು, ರೋಚಿಸುವರು, ನಾಟ್ಯವಾಡರು ಅಂತ ಹೇಳೋದು. ಕ್ವಚಿತ್ ಹಸತಿ, ಒಮ್ಮೆ ಜೋರ ನಗ್ತಾ ಇದ್ದ, ದೇವ್ರ ನೆನೆಸ್ಕೊಂಡ್ಬಿಡ್ತಿದ್ದ, ನಗ್ತಿದ್ದ. ತಚ್ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್, ದೇವ್ರ ನೆನೆಸ್ಕೊಂಡು ಅಳೋದು ಯಾತಕ್ಕೆ ಅಂತ ಕೇಳಿದ್ರೆ, ಅಂಥ ದೇವ್ರು ಮರ್ತು ಬಿಡ್ತಾರಲ್ಲ ಜನ, ಅಂಥ ದೇವ್ರ ಬಗ್ಗೆ ನಾವು ಏನು ಮಾಡ್ತಾ, ನಾವು ಮಾಡೋ ಪೂಜೆ ಏನು ಸಾಲದು, ದೇವ್ರ ಬಗ್ಗೆ ಪೂಜೆ ಮಾಡಿದವರು ದುಃಖ ಪಡ್ತಾರೆ. ಅಂತ ದೇವ್ರಿಗೆ ಇಷ್ಟೇನೆ ಮಾಡಿ, ದೊಡ್ಡವ್ರ ಮನೆ ಕರೆಸಿರ್ತಾರೆ, ಛೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಪೆರತ. ಆ ಥರ ಯಾರು ಮನುಷ್ಯನ ಕರೆಸಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಿರಲ್ಲ, ದೇವ್ರು ಎಷ್ಟು ಸರಿಯಾಗಿ ನೋಡ್ಕೊಂಡ್ರೆ ಕಡಿಮೆನೇ ನಾವು. ದೇವ್ರು ಪರಿಪೂರ್ಣ, ಆ ಕೊರಗಿರ್ಬೇಕು, ಆದ್ರೆ ಆಗಳೋದಾಗ ಅರ್ಥ ಇರುತ್ತೆ. ರುರುಧು ಸುಸ್ವರಂ ರಾಜನ್, ಗೋಪಿಕಾಸ್ತ್ರೀ ಹತ್ರ ಅಲ್ಲ ಹಾಗೆ. ಅದೇ ರೀತಿನೇ ಕ್ವಚಿತ್ ಹಸತಿ, ಆನಂದದಿಂದ ಕೊಂಡಾಡೋದು, ಎಂಥ ದೇವರು ಅಂತ ಆನಂದದಿಂದ ಕೊಂಡಾಡೋದು. ತಚ್ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್, ಪರಮಾತ್ಮನ ಚಿಂತ ಅಲ್ಲಿ ಅಂದ್ರೆ ಅಥಾತು ರಮ ಜಿಜ್ಞಾಸ, ಚಿಂತೆಯಿಂದ ಆನಂದವನ್ನು ಹೊಂದಿಕೊಂಡು ಉದ್ಗಾಯತಿ ಜೋರ ಕೂಗ್ತಾ ಇದ್ದ ನಾರಾಯಣ ಕೃಷ್ಣ ಅಂತ ಹೇಳಿ ನದತಿ ಕೊಜಿ ಫೋರ್ ಹೊಡೆದ್ಬಿಟ್ಟು ಕೂಗ್ತಿರ್ತಾರೆ ಒಂದು ಅಡಿತಿ ಹೋದ್ ಒದರ್ತಾರೆ ನೋಡೋರೆಲ್ಲ ಕೂಡ ಔಟ್ ಆದಾಗ ಇದು ಮಾಡಿದ್ರೆ ಎಷ್ಟೋ ದಿನ ಹೋಗ್ಬಿಟ್ಟು ಏನಾಯ್ತೋ ಮನೆಯಲ್ಲಿ ನಿಂತ್ಕೊಂಡು ತಿಳ್ಕೊಂಡ್ಬಿಡು ಏನೋ ಆಗಿಬಿಟ್ರೆ ಹೋತ್ ಒದರಿಬಿಟ್ಟಾಗ ಅಷ್ಟು ಇದಾಗ್ತದೆ. ಇದೆಲ್ಲ ಲೌಕಿಕ್ಕೆ ಇಷ್ಟ ಎಕ್ಸೈಟ್ ಆಗ್ತಾರಲ್ಲ ದೇವರಿಗೆ ಎಕ್ಸೈಟ್ ಆಗ್ತೈತೆ ಅದು ಮುಖ್ಯ. ನದತಿ ಕ್ವಚಿತ್ ಉತ್ಕಂಠೋ ವಿಲಜ್ಜೋ ನೃತ್ಯತಿ ಕ್ವಚಿತ್ ಕ್ವಚಿತ್ ತದ್ಭಾವನಾಯುಕ್ತ ತನ್ಮಯೋ ಅನುಚಕಾರ. ನದತಿ ಕ್ವಚಿತ್ ಉತ್ಕಂಠ ಕೆಲವು ಉತ್ಕಂಠಿತನಾಗಿ ಜೋರ ಶಬ್ದ ಮಾಡ್ತಾ ಇದ್ದ. ವಿಲಜ್ಜ ನೃತ್ಯತಿ ಕ್ವಚಿತ್ ಮೈ ಮರೆತು ಬಿಟ್ಟು ನರ್ತನ ಮಾಡ್ತಾ ಇದ್ದ. ಕ್ವಚಿತ್ ತದ್ಭಾವನಾಯುಕ್ತ ಕೆಲವೊಮ್ಮೆ ದೇವರಲ್ಲಿ ಭಕ್ತಿಯಿಂದಾಗಿ ತನ್ಮಯೋ ಅನುಚಕಾರ ಇದು ಭಾರಿ ಇಂಪಾರ್ಟೆಂಟ್. ದೇವ್ರು ಮಾಡಿದಾಗ ಮಾಡ್ತಿದ್ದಂತೆ ಗೊತ್ತಾಯ್ತಾ, ರಾಮದೇವರು ಹೀಗೆ ಹೋಗ್ತಾ ಇದ್ರು ಅಂತ ಹೇಳೋದು, ಕೃಷ್ಣ ಹೀಗೆ ಮಾಡ್ತಿದ್ದ ಅಂತ ತೋರಿಸೋದು, ಇದೇನು ಯಾವ ದೃಷ್ಟಿಯಿಂದ ನಾನೇ ಕೃಷ್ಣ ಅಂಬ ಅರ್ಥದಲ್ಲ. ಆದ್ರೆ ಇಮಿಟೇಟ್ ಮಾಡಿದಾಗ ಒಂದು ಆನಂದ, ದೇವ್ರು ಹೀಗೆ ಮಾಡ್ದ ಅಂತೇಳಿ ಅನುಚಕಾರ ಬಹಳ ಇಂಪಾರ್ಟೆಂಟ್. ಈ ನಾಟಕಗಳ ಬರ್ಲಕ್ಕೆ ಕಾರಣ ಆಯ್ತು. ದೇವರಲ್ಲಿ ರಾಮದೇವರು ಪಾಠ ಮಾಡಿಬಿಡ್ತಾನೆ ಒಬ್ಬನು, ತಾನೇ ರಾಮ ಅಂತ ತಿಳ್ಕೊಳ್ಳೋದಲ್ಲ, ರಾಮದೇವರು ಹೀಗೆ ಮಾಡ್ತಾ ಇದ್ದ ಅಂತ ಅನುಸಂಧಾನ ಆಯ್ತು ಬಿಟ್ರೆ ಪಾಪ ಬರದೆ ಪುಣ್ಯ ಬಂದು ಸಾಧನೆ ಮಾಡಕ್ಕೆ ಬರುತ್ತೆ. ನೋಡೋರು ಏನ್ ಕ್ರಿಯೇಟ್ ಮಾಡ್ತಾನೆ, ಅದರಿಂದ ದೇವ್ರ ಬಗ್ಗೆ ಗಮನ ಬರಹ ಮಾಡ್ತಾನೆ, ತನ್ನ ಬಗ್ಗೆ ಗಮನ ಅಲ್ಲ ದೇವ್ರ ಬಗ್ಗೆ ಗಮನ ಬರಹ ಮಾಡ್ತಾನೆ. ಅದು ಸರಿ, ನಾನೇ ರಾಮ ಅಂತ ತಿಳ್ಕೊಂಡು ಮಾಡಿಬಿಟ್ರೆ ತಪ್ಪಾಗ, ಪಾತ್ರ ಮಾಡ್ತಾ ಮಾಡ್ತಾ ರಾಮನಾಗ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಹುಚ್ಚನಾಗ್ಬಿಟ್ಟ ಅಂತ ಅರ್ಥ, ರಾಮನಾದ ಅಲ್ಲ ಮೈ ಮರೆತು ಬಿಟ್ಟ ಅಂತ. ಅನುಚಕಾರ ಇದರಿಂದ ನಾಟಕ ಎಲ್ಲದಕ್ಕೂ ಬೇಸಿಸ್ ಅದು. ಭಕ್ತರ ಕಥೆಗಳಿಂದ ದೇವರ ಕಥೆಗಳನ್ನು ಅನುಸರಣೆ ಮಾಡಿ ತೋರಿಸೋದು. ಕ್ವಚಿತ್ ಉತ್ಪಲ ಕಸ್ತೂಷ್ಣೀಂ ಅಶೇಷ ಸ್ಪರ್ಶರಿ ಸ್ಪೃಹ ಅಸ್ಪಂದ ಪ್ರಾಣ ಆನಂದ ಸಲೀಲಾ ಮೀಲಿತೆ ಕ್ಷಣ. ಕ್ವಚಿತ್ ಉತ್ಪಲಕ ಮೈಲಿ ರೋಮಾಂಚನ ಆಗ್ತೈತೆ ಕೆಲವು ಸಲ, ತೂಷ್ಣಿಂ ಸುಮ್ಮನೆ ಕೂತ್ಬಿಡ್ತಿದ್ದ, ಅಶೇಷ ಸ್ಪರ್ಶ ನಿಸ್ಪೃಹ ಯಾವುದೇ ವಿಷಯ ಸುಖಗಳ ಬಗ್ಗೆ ಆಸೆ ಪೂರ್ತಿ ಬಿಟ್ಟಿದ್ದ. ಅಸ್ಪಂದ ಪ್ರಾಣ ಅಂತ ನಿಶ್ಚೇಷ್ಟನ ಪ್ರಾಣಚೇಷ್ಟಾರಹಿತ ಅಂತ ಬರೀತಾ, ಅಂದ್ರೆ ಅಲುಗಾಡದ ಕೂತ್ಬಿಡ್ತೇವೆ ಅವರು ಧ್ಯಾನ ಮಾಡ್ತಾ. ಆನಂದ ಸಲೀಲಾ ಮೀಲಿತೆ ಕ್ಷಣ, ಆನಂದ ಸಲೀಲ ಸಂತೋಷಾಸ್ತ್ರೇಣ ನಿಮಿತ್ತೇನ ಕ್ವಚಿನ್ ನಿಮೀಲಿತ ನೇತ್ರ. ಆನಂದಾಸ್ತ್ರ ಕಣ್ಣಲ್ಲಿ ಬಂದು ಹಾಗೆ ಕಣ್ಣು ಮುಚ್ಚಿಕೊಂಡು ಕೂತ್ಬಿಡ್ತಾ ಇದ್ದಂತೆ. ಇದೆಲ್ಲ ಪ್ರಹ್ಲಾದನ ದೇವರ ಬಗ್ಗೆ ಇದ್ದಂತಹ ಇನ್ವಾಲ್ವ್ಮೆಂಟಿನ ಸೂಚನೆಗಳು. ಸ ಉತ್ತಮ ಶ್ಲೋಕ ಪದಾರವಿಂದ ಯೋಹೋ ನಿಷೇವಯ ಕಿಂಚನ ಸಂಗಲಬ್ಧಯ ತನ್ವನ್ ಪರಾಂ ನಿರ್ವೃತಿಮಾತ್ಮನೋ ಮುಹುಃ ದುಸ್ಸಂಗಹೀನ ಸ್ವಮನಶ್ಯಮಂ ವ್ಯಧಾತ್. ಸಹ ಉತ್ತಮ ಶ್ಲೋಕ ಪದಾರವಿಂದಯೋ ನಿಷೇವಯ ಅಕಿಂಚನ ಸಂಗಲಬ್ಧಯ ತನ್ವನ್ ಪರಾಂ ನಿರ್ವೃತಿಂ ಆತ್ಮನಃ ಮುಹುಃ ದುಸ್ಸಂಗಹೀನ ಸ್ವಮನಃ ಶಮಂ ವ್ಯಧಾತ್. ಅದೇನ್ ಮಾಡದ ಸಹ ಅವನು ಉತ್ತಮ ಶ್ಲೋಕ ಪದಾರವಿಂದಯೋ, ಉತ್ತಮ ಶ್ಲೋಕನಾದ ನಾರಾಯಣನ ಪಾದಕಮಲಗಳಲ್ಲಿ ಅಕಿಂಚನ ಸಂಗಲಬ್ಧಯ ನಿಷೇವಯ. ಅಕಿಂಚನ ಸಂಘ ಅಂದ್ರೆ ಸದ್ಭಕ್ತರ ಸಂಘ, ಅದರಿಂದ ಒದಗಿದಂತಹ ನಿಷೇವಯ ವಿಶೇಷ ಸೇವೆಯಿಂದಾಗಿ. ದೇವರ ಸೇವೆ ಮಾಡಬೇಕಾದ್ರೆ ಎಲ್ಲಿಂದ ಬರಬೇಕು ನಮಗದು? ಸಜ್ಜನರ ಸಹವಾಸದಿಂದ ಬರಬೇಕು. ಸಜ್ಜನರ ರಕ್ಷಣೆ ಏನು? ಅಕಿಂಚನ ದೇವರ ಪೂಜೆಗೆ ಹೊರತು ಬೇರೆ ಯಾವುದಕ್ಕೂ ಅವರು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಅಕಿಂಚನರ ಸಂಘದಿಂದ ಒದಗಿದಂತಹ ಪರಮಾತ್ಮನ ಪಾದ ಕಮರಗಳ ನಿಷೇಧವಾದ ಭಕ್ತಿಯಿಂದ ತನ್ನನ್ ಪರಾಂ ನಿರ್ವೃತಿಂ ಆತ್ಮನೋ ಮುಹು ದುಃಖ ಸಂಘ ದುಸ್ಸಂಗಹೀನ. ಪರಾಂ ನಿರ್ವೃತಿಂ ತನ್ವನ್ ಹೆಚ್ಚಿನ ಆನಂದವನ್ನು ಹೊಂದುತ್ತಾ, ಆತ್ಮನಃ ಮುಹುಃ ದುಸ್ಸಂಗಹೀನ ಮನಸ್ಸಿಗೆ ಅಷ್ಟು ಆನಂದವನ್ನು ತಂದ್ಕೋತಾ ಇದ್ದ. ದುಸ್ಸಂಗಹೀನ ಮುಹು ದುಸ್ಸಂಗವನ್ನು ಪೂರ್ತಿ ಬಿಡ್ತಾ ಇದ್ದ. ಸ್ವಮನಶ್ಯಮಂ ವ್ಯಧ ಮನಸ್ಸಿನಲ್ಲಿ ಭಗವನ್ ನಿಷ್ಠೆಯನ್ನು ಪೂರ್ಣವಾಗಿ ಹೊಂದಿದ್ದ. ಇದು ಸತ್ಸಂಗ ದುಸ್ಸಂಗ ಎರಡು ಯೋಚನೆ ಮಾಡಬೇಕು. ಸತ್ಸಂಗದಿಂದ ಹರಿಭಕ್ತಿ ಲಾಭ, ದುಸ್ಸಂಗದಿಂದ ಹರಿಭಕ್ತಿ ನಹಾಸ. ಅದಕ್ಕೆ ಯಾವಾಗಲೂ ದುಸ್ಸಂಗತೆಯನ್ನು ಮಾಡಬಾರದು ಅಂತ ಹೇಳ್ತಾರೆ ದಾಸರು. ಹೇಳ್ತಾರೆ ಸಂಘ ಬೇಡ ಸಂಘ ಬೇಡ, ಪುರದ ದೇವನಾಮನೇ ಒಂದಿದೆ. ಸಂಘವಾಗಲಿ ಸಾಧು ಸಂಘವಾಗಲಿ ಹೇಗೆ ಒಂದು ದೇವರ ನಾಮನೋ ವ್ಯಾಸರಾಜರದ ಹಾಗೆ ಸಂಘ ಬೇಡ ಸಂಘ ಬೇಡ, ದೇವರನ್ನೇನಿರುತ್ತೆ ಅಂತ ಸಹವಾಸ ಕೊಡೇ ಬೇಡ ನಮ್ಮ ಅಂತ. ತಸ್ಮಿನ್ ಮಹಾಭಾಗವತೆ ಮಹಾಭಾಗೇ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋದ್ ಅಘಮಾತ್ಮಜೇ. ತಸ್ಮಿನ್ ಅಂತಹ ಮಹಾಭಾಗೇ ಮಹಾಭಾಗ್ಯಶಾಲಿಯಾದ, ಮಹಾತ್ಮನಿ ಮಹಾತ್ಮನಾದ, ಮಹಾಭಾಗವತೆ ಮಹಾಭಗವದ್ಭಕ್ತನಾದ ಪ್ರಹ್ಲಾದನ ಮೇಲೆ ಹಿರಣ್ಯಕಶಿಪು ರಾಜನ್ ಎಲೆ ಪರಿಶಿತ ಎಲೆ ಧರ್ಮರಾಜನೇ ಆತ್ಮಜೆ ತನ್ನ ಮಗ ಸಾಲದ್ದಕ್ಕೆ ಅಂತವಳು ಅಘಂ ಅಕರು ದ್ರೋಹವನ್ನು ಮಾಡಿದ. ಇಂಥ ಪ್ರಹ್ಲಾದನ ಮೇಲೆ ದ್ರೋಹವನ್ನು ಮಾಡಿದ, ಮಗನ ಮೇಲೆ ದ್ರೋಹ ಮಾಡಿದ, ಇಂಥ ಮಗನ ಮೇಲೆ ದ್ರೋಹ ಮಾಡಿದ. ಅದು ನಿರ್ವೈರಾಯ ಪ್ರಶಾಂತ ಎಂಬುದಕ್ಕಿಂತ ಎಕ್ಸ್ಪ್ಲನೇಷನ್. ಇಂಥ ಮಗನಿಗೆ ದ್ರೋಹ ಮಾಡಿದ. ಸೊ ವಾಯುದೇವರಲ್ಲಿ ಭಕ್ತಿ ಇದ್ದವರು ಈ ರೀತಿ ಇನ್ವಾಲ್ವ್ಮೆಂಟ್ ಇಟ್ಕೊಂಡಿರ್ತಾರೆ ಎಂಬುದು ಸೂಚನೆ. ಅಂಥವರು ದ್ರೋಹ ಮಾಡೋ ದುರ್ಜನರ ಲಕ್ಷಣ ಎಂಬುದು ಇನ್ನೊಂದರ್ಥ. ಯುಧಿಷ್ಠಿರ ಉವಾಚ ದೇವರ್ಷಯೇ ತದಿಚ್ಛಾಮೋ ವೇದಿತುಂ ತವ ಸೂರತಃ ಯದಾತ್ಮಜಾಯ ಶುದ್ಧಾಯ ಪಿತಾಥಾತ್ ಸಾಧವೇ ಅಹಂ. ಈ ಧರ್ಮರಾಜ ಕೇಳ್ತಾರೆ, ದೇವರ್ಷೆ ಏತದಿಚ್ಛಾಮಹ ವೇದಿತುಂ ತವ ಸುವ್ರತ, ಸುವ್ರತ ದೇವರ್ಷೆ ಒಳ್ಳೆ ವ್ರತಶೀಲರಾದವರೇ ದೇವರ್ಷಿ ನಾರದರೇ, ವೇದಿತುಂ ತವ ನಿಮ್ಮಿಂದ ಏತತ್ ವೇದಿತುಂ ಇಚ್ಛಾಮಹ, ಈ ವಿಷಯ ತಿಳ್ಕೋಬೇಕಾಗಿದೆ ನಾನು. ಏಕೆ ಅಂದರೆ ಯದಾತ್ಮಜಾಯ ಶುದ್ಧಾಯ ಪಿತಾ ಅಥಾತ್ ಸಾಧವೇ ಅಹಂ. ಶುದ್ಧಾಯ ಆತ್ಮಜಾಯ, ಹೆಸರಿಗೆ ಮಗ, ಅದರಲ್ಲೂ ಶುದ್ಧನಾದ ಮಗ, ಸಾಧು ಸಜ್ಜನಾದ ಮಗ, ಅಂಥವ್ರ ಮೇಲೆ ತಂದೆ ಆದವನು ಯಾಕೆ ದ್ರೋಹ ಮಾಡದ? ಇದು ಪ್ರಶ್ನೆ. ಮಗ ಕೆಟ್ಟವನಿದ್ದಾಗಲೇ ಮನುಷ್ಯನ ಏನು ಮಾಡೋದಿಲ್ಲ, ಒಳ್ಳೆಯವನಿದ್ದಾಗ ಹೇಗೆ ಮಾಡದ? ಧೃತರಾಷ್ಟ್ರ ನೋಡಿ, ದುರ್ಯೋಧನಗೆ ಎಕ್ಸಾಕ್ಟ್ ಆಪೋಸಿಟ್, ಪ್ರಹ್ಲಾದ ಹೇಗಿದ್ದು ಅದು ತದ್ವಿರುದ್ಧ ದುರ್ಯೋಧನ. ಧೃತರಾಷ್ಟ್ರ ಏನಂತಿದ್ದ, ಮಾಮಕಃ ಮಾಮಕಃ, ನನ್ನ ಮಗ ನನ್ನ ಮಗ. ನೋಡಿ ಎಷ್ಟಾಗಿದೆ, ತಂದೆ ಮಗ ಒಂದೇ ಕಾರಣಕ್ಕೆ ಅವನನ್ನು ಪ್ರೀತಿ ಮಾಡ್ತಿದ್ದ, ಮಗ ಒಂದು ಕಾರಣದ ಜೊತೆಗೆ ಇಷ್ಟು ಕಾರಣಗಳಿವೆ. ಇಷ್ಟಾದ್ರೆ ಏನು ಮಾಡಬೇಕಾಗಿತ್ತು? ಪ್ರೀತಿ ಮಾಡಬೇಕಾಗಿತ್ತು. ಅದು ಬಿಟ್ಟು ಹೇಗೆ ದ್ರೋಹ ಮಾಡಿದ ಅವನು? ಪುತ್ರಾನ್ ವಿಪ್ರತಿಕೂಲ ಅಂಶ ಪಿತರಃ ಪುತ್ರವತ್ಸಲಾಹ ಉಪಾಲಭಂತೆ ಶಿಕ್ಷಾರ್ಥಂ ನೈವಾಹಂ ಅಪರೇ ಯಥಾ. ಒಳ್ಳೆ ಸುಭಾಷಿತ. ಪುತ್ರಾನ್ ವಿಪ್ರತಿಕೂಲಾಂಶ್ಚ ಪಿತರಃ ಪುತ್ರವತ್ಸಲಾಹ ಉಪಾಲಭಂತೆ ಶಿಕ್ಷಾರ್ಥಂ ನೈವಾಹಂ ಅಪರೇ ಯಥಾ. ಪುತ್ರವತ್ಸಲಾಹ ಪಿತರಃ, ಪುತ್ರವತ್ಸಲರಾದ ಪಿತೃಗಳು, ವಿಪ್ರತಿಕೂಲಾನ್ ಪುತ್ರಾನ್ ತಮಗೆ ವಿರುದ್ಧವಾದ ಮಕ್ಕಳನ್ನು ಕೂಡ ಶಿಕ್ಷಾರ್ಥಂ ಉಪಾಲಭಂತೆ, ತಿಳುವಳಿಕೆ ಬರಲಿ ಅಂತೇಳಿ ಶಿಕ್ಷೆ ಕೊಡ್ತಾರಷ್ಟೇ, ಇನ್ನೇನು ಇಲ್ಲ. ನಿಂದಾದಿಗಳನ್ನು ಮಾಡ್ತಾರೆ, ತಿಳುವಳಿಕೆ ಬರಲಿ ಅಂತೇಳಿ. ಆ ನೈವಾಹಂ ಅಪರೇಯಥ, ಅದು ಈ ರೀತಿ ಯಾರು ದ್ರೋಹ ಮಾತ್ರ ಮಾಡೋದಿಲ್ಲ. ಮಗನ್ನ ತಂದೆ ತಾಯಿ ಹೊಡೆಯೋದೇನು ಕಂಡಿದ್ದೇನು, ಹೊಸ್ತೇನಲ್ಲ ಅದು. ಬಟ್ ಅದ್ರ ಉದ್ದೇಶ ಏನಿದೆ ಅಲ್ಲಿ? ಪ್ರೀತಿ ಇದ್ದು ತಪ್ಪು ಮಾಡಬಾರ್ದಂತ ಕಳಕಳಿ ಇದೆ ಹೊರತು ಬೇರೆ ಇಲ್ಲ. ಪ್ರಹ್ಲಾದನಲ್ಲಿ ತಪ್ಪೇ ಇಲ್ಲ, ಅಂದಮೇಲೆ ಹೊಡೆಯೋ ಚಾನ್ಸೇ ಇಲ್ಲ, ತಿಳ್ಕೊಳ್ಳೋ ಕಾರಣನೇ ಇಲ್ಲ. ಹೇಗೆ ಮಾಡ್ದ ಇವನು? ನೈವಾಹಂ ಅಪರೇಯಥ, ಅಪರೇ ಶತ್ರವಹ, ಶತ್ರುಗಳು ಹೇಗೆ ದ್ರೋಹ ಮಾಡಬೇಕು ಹಾಗೆ ಎಂದು ಕೂಡ ಮಕ್ಕಳು ತಂದೆ ತಾಯಿಗಳು ಮಕ್ಕಳ ಮೇಲೆ ಏನ್ ಮಾಡೋದಿಲ್ಲ, ಕೆಟ್ಟದನ್ನು ಬಯಸೋದಿಲ್ಲ. ಇವನು ಹೇಗೆ ಬಯಸ್ದ? ಕಿಮುತ ಅನುಭಶಾನ್ ಸಾಧೂನ್ ಸಾದೃಶಾನ್ ಗುರುದೇವತಾನ್ ಏತತ್ ಕೌತೂಹಲಂ ಬ್ರಹ್ಮನ್ ಅಸ್ಮಾಕಂ ವಿಧಮ ಪ್ರಭೋ ಪಿತುಃ ಪುತ್ರಾಯ ಯದ್ವೇಷೋ ಮರಣಾಯ ಪ್ರಯೋಜಿತಃ. ಕಿಮುತ ಅನುಭಶಾನ್ ಸಾಧೂನ್ ತಾದೃಶಾನ್ ಗುರುದೇವತಾನ್ ಏತತ್ ಕೌತೂಹಲಂ ಬ್ರಹ್ಮನ್ ಅಸ್ಮಾಕಂ ವಿಧಮ ಪ್ರಭೋ ಪಿತುಃ ಪುತ್ರಾಯ ಯದ್ವೇಷ ಮರಣಾಯ ಪ್ರಯೋಜಿತಃ. ಬ್ರಹ್ಮನ್ ಪೂಜ್ಯ ದೇವರ್ಷಿಗಳಾದ ನಾರದರೇ, ಕಿನೂತ ಅನುವಶಾನ್ ಸಾಧೂನ್ ಇನ್ನು ವಶರಾಗಿರ್ತಕ್ಕಂಥ ಸಜ್ಜನರನ್ನ, ತಾದೃಶಾನ್ ಗುರುದೇವತಾನ್ ಗುರುಗಳನ್ನ, ದೇವತೆಗಳನ್ನ ಆರಾಧನೆ ಮಾಡತಕ್ಕಂಥ ಜನಗಳನ್ನ ಹೇಗೆ ತಾನೇ ಶಿಕ್ಷಿಸ್ತಾರೆ, ದ್ರೋಹ ಮಾಡ್ತಾರೆ? ಏತತ್ ಕೌತೂಹಲಂ ಬ್ರಹ್ಮನ್, ನನಗೆ ಭಾರಿ ಕುತೂಹಲ ಆಗ್ತಾ ಇದೆ ಹೇಗೆ ಮಾಡದ ಅಂಥೇಳಿ. ಅಸ್ಮಾಕಂ ವಿಧಮ ಪ್ರಭೋ, ಅಸ್ಮಾಕಂ ಏತತ್ ಕೌತೂಹಲಂ ವಿಧಮ, ನಮ್ಮಂಥ ಕುತೂಹಲವನ್ನು ಪರಿಹಾರ ಮಾಡಬೇಕು. ವಿಧಮ ಅಂದರೆ ಪರಿಹಾರ ಮಾಡಿ, ಪರಿಹಾರ ನಮ್ಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾರೆ. ಪಿತುಃ ಪುತ್ರಾಯ ಯದ್ವೇಷೋ ಮರಣಾಯ ಪ್ರಯೋಜಿತಃ, ಅದು ಎಲ್ಲಿವರೆಗೆ ಅಂತ ಕೇಳಿದರೆ, ಪುತ್ರಾಯ ಪಿತುಃ ಯದ್ವೇಷ, ಮಗನ ಮೇಲೆ ಮಾಡಿದ ತಂದೆಯ ದ್ವೇಷ ಮರಣಾಯ ಪ್ರಯೋಜಿತ, ಸಾವಿಗೆ ಕಾರಣ ಆಯ್ತಲ್ಲ, ಏನಿದೆಲ್ಲ ಬಹಳ ಆಶ್ಚರ್ಯ, ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳಿದ. ಇದು ಶ್ರೀಮದ್ ಭಾಗವತೆ ಸಪ್ತಮ ಸ್ಕಂಧೆ ಚತುರ್ಥೋಧ್ಯಾಯ. ನಾಲ್ಕನೇದು ಮುಗಿತು, ಈಗ ಐದನೇ. ಇನ್ನು ಮುಂದೆ ಪ್ರಹ್ಲಾದನ ಕಳಿಸೋದು ಅದೆಲ್ಲ ಮುಂದೆ ಬರ್ತದೆ, ಅವರ ಉಪದೇಶ ಅದೆಲ್ಲ ಕೂಡ ನಾಳೆ ಕಂಟಿನ್ಯೂ ಮಾಡಿ. ನಾಳೆ ಆಗಲ್ಲ, ಓ ಇನ್ನು ಬಹಳ ದಿವಸ ಬೇಕು. ಇನ್ನು ಪ್ರಹ್ಲಾದನ ಉಪದೇಶ